అన్యాంశ్చ హస్తచరణ శ్రవణత్వగాతి ప్రాణాన్ నమో భగవతే పురుషాయ తుభ్యం యస్మాత్ బ్రహ్మేంద్ర రుద్రాది దేవతానాం శ్రీయోపి చ జ్ఞానస్ఫూర్తి సదా తస్మై హరయే గురవే నమః. వ్యాసాయ భవనాశాయ శ్రీశాయ గుణరాశయే హృద్యాయ శుద్ధ విద్యాయ మధ్వాయ చ నమో నమః. లసతు శ్రీమదానందతీర్థేందుర్నో హృదంబరే యద్వచశ్చంద్రికా స్వాంతసంతాపం వినికృంతతి వాణితే కరవాణ్యంబ చరణౌ హృది సర్వదా మద్వాక్యసరణిర్భూయాత్ శ్రీమదాచార్యభావనా. హరాయ భయకానిష్టహరాయ పురవైరిణే భవాయ భవతే భూయాత్ శివాయ శిరసా నమః. మేషాద్యాసురావోహం వీడే చేతోభిమానినః యూయం సర్వే ప్రకృత మనోమే మధ్వభావను. శ్రీమధ్వ కల్పవృక్షస్థు జయార్య కామసంస్కృత చింతమణిస్థు వ్యాసార్య మునిత్రయముదాహృతం. వాదిరాజగురూన్ వందే రఘోత్తమగురూన్ తథా రాఘవేంద్రాన్ తథా సర్వాన్ సద్గురూన్ ప్రణతోస్మే. పృథ్వీమండలమధ్యస్థా పూర్ణబోధమతానుగా వైష్ణవా విష్ణుహృదయా తాన్నమస్యే గురూన్ మమ. శ్రీగురుభ్యో నమః. హరి మాయాతంత్రామరారిస్మయమపనయతో మధ్వసిద్ధాంతనామ్నః నేత్రాణీవత్రయోపి త్రిజగతి నృహరేరింధతే యత్ప్రబంధాః యద్వాగద్వైత విద్యాచల కులిశ కుల ప్రౌఢిమాఢౌకతే సహ శ్రేయో భూయో విదధ్యాత్ సుపహిత మహిమా సంప్రతి వ్యాసరాజ. ఇవత్తిన దివస శ్రీ వ్యాసరాజర ఆరాధనా మహోత్సవದ శుభ సందర్భ. ఇడీ నమ్మ వైష్ణవ వేదాంతದ ಪರಂಪರೆಯಲ್ಲಿ ಶ್ರೀ ವ್ಯಾಸರಾಜರಿಗೆ ಮುನಿತ್ರಯರಲ್ಲಿ ಒಬ್ಬರು ಅಂತಕ್ಕಂಥ ಅತ್ಯಂತ ಮಹತ್ವಪೂರ್ಣವಾದ ಸ್ಥಾನ ಇದೆ. ಶ್ರೀಮಧ್ವ ಕಲ್ಪವೃಕ್ಷಸ್ತು ಜಯಾರ್ಯ ಕಾಮಸಂಸ್ಮೃತ ಚಿಂತಾಮಣಿಸ್ತು ವ್ಯಾಸಾರ್ಯ ಮುನಿತ್ರಯ ಮುದಾಹೃತ. ಮಧ್ವ ಸಿದ್ಧಾಂತದ ತ್ರಿಮುನಿಗಳು ಮುನಿತ್ರಯರು ಅಂತ ಹೇಳಿದರೆ ಶ್ರೀಮದ್ ಆಚಾರ್ಯರು, ಶ್ರೀ ಜಯತೀರ್ಥರು ಮತ್ತು ಶ್ರೀ ವ್ಯಾಸರಾಜರು ಅಂತ ಹೇಳಿ ಅವರ ಬಗ್ಗೆ ಅಪಾರವಾದಂಥ ಇಡೀ ಸಮಾಜದ ಎಲ್ಲ ಶ್ರೇಷ್ಠ ವಿದ್ವನ್ಮರಿಗಳಿಂದ ಸಹ ಪೂಜಿತವಾದಂಥ ಹಿರಿಮೆ ಶ್ರೀ ವ್ಯಾಸರಾಜರದು. ಶ್ರೀಮದ್ ಆಚಾರ್ಯರು ಭಾಷ್ಯಕಾರರು, ಶ್ರೀ ಟೀಕಾರಾಯರು ಜಯತೀರ್ಥರು ಟೀಕಾಕಾರರು, ಶ್ರೀ ವ್ಯಾಸರಾಜರು ಟಿಪ್ಪಣ್ಯಾಚಾರ್ಯ ಚಕ್ರವರ್ತಿಗಳು, ವಿಶೇಷವಾಗಿ ವಾದಗ್ರಂಥ ಕೋವಿದರು, ಹೀಗೆ ಮೂರು ಜನಗಳನ್ನು ವಿಶೇಷವಾಗಿ. ಅನಂತರ ನಿನ್ನೆ ವಾದಿರಾಜ ಸ್ವಾಮಿಗಳ ಬಗ್ಗೆ ನೋಡಿದ್ದೇವೆ, ಅವರು ರಘುತ್ತಮರು, ರಾಘವೇಂದ್ರ ಸ್ವಾಮಿಗಳು, ವಿಜೇಂದ್ರ ಸ್ವಾಮಿಗಳು, ಹೀಗೆ ಒಂದು ಎಂಟತ್ತು ಜನಗಳು ಇಡೀ ಒಂದು ಸಮಾಜದೊಳಗೆ ಆಯಾ ಕಾಲಕ್ಕೆ ಸಿದ್ಧಾಂತ ಪ್ರಸಾರಕ್ಕೆ ಏನು ಮಾಡಬೇಕಲ್ಲ ಅದನ್ನು ವಿಶಿಷ್ಟ ಮಟ್ಟದಲ್ಲಿ ಮಾಡಿದ ಮಹಾನುಭಾವ. ಸಿದ್ಧಾಂತ ಹೇಗೆ ಅಂತ ಕೇಳಿದರೆ, ಅಡಿಗೆ ಪ್ರತಿನಿತ್ಯ ಮಾಡಬೇಕಲ್ಲ, ಹಾಗೆ ಪ್ರತಿನಿತ್ಯ ಅಡಿಗೆ ಹೇಗೆ ಮಾಡಬೇಕೋ ಆಯಾ ಕಾಲಕ್ಕೆ ತಕ್ಕಂತೆ ಸ್ಪಂದಿಸಬೇಕು, ರೀಪ್ರೆಸೆಂಟ್ ಮಾಡ್ತಾ ಹೋಗಬೇಕು. ಪ್ರತಿಯೊಂದು ಸಮಸ್ಯೆಗಳನ್ನು ಕೂಡ ಉತ್ತರ ಅಲ್ಲಿರುತ್ತೆ. ಆ ಸಮಸ್ಯೆಗೆ ತಕ್ಕಂತೆ, ಆ ಕಾಲಕ್ಕೆ ತಕ್ಕಂತೆ, ಆ ಜನಕ್ಕೆ ತಕ್ಕಂತೆ ಆ ಸಿದ್ಧಾಂತವನ್ನು ತಿಳಿಸ್ಕೊಡೋದಿದೆಯಲ್ಲ, ಅದಕ್ಕೆ ದೊಡ್ಡ ಜ್ಞಾನಿಗಳು ಬೇಕು. ಅದಕ್ಕೆ ಅಡಿಗೆ ಪದಾರ್ಥ ಇದು ಮಾತ್ರ ಎಲ್ರಿಗೂ ಅಡಿಗೆ ಮಾಡಕ್ಕೆ ಬರೋದಿಲ್ಲ, ಊಟ ಮಾಡಲಿಕ್ಕೆ ಎಲ್ರಿಗೂ ಬರ್ತದೆ, ಆದರೆ ಅಡಿಗೆ ಮಾಡಲಿಕ್ಕೆ ಮಾತ್ರ ಎಕ್ಸ್ಪರ್ಟ್ಗಳಿಗೆ ಮಾತ್ರ ಸಾಧ್ಯ. ಅದೇ ರೀತಿಯೇ ಇವತ್ತು ಆಯಾ ಪರಿಪಾಕವನ್ನು, ಅಲ್ಲಿ ಪಾಕ ಇದು ವಿಚಾರದ ಪರಿಪಾಕ, ವಿಚಾರದ ಪರಿಪಾಕವನ್ನು ಸಮಗ್ರವಾಗಿ ಕೊಡತಕ್ಕಂಥ ಸಾಮರ್ಥ್ಯ ಎಲ್ಲರಿಗೂ ಇರೋದಿಲ್ಲ. ಅದಕ್ಕೆ ಅವತಾರಿ ಪುರುಷರಿಂದ ಮಾತ್ರ ಸಾಧ್ಯವಾಗತಕ್ಕಂಥ ಕೆಲಸ. ಅದರಲ್ಲಿ ಶ್ರೀಮದ್ ಆಚಾರ್ಯರು ಸಾಕ್ಷಾತ್ ವಾಯುದೇವರು, ಜಯತೀರ್ಥರಂತೂ ಇಡೀ ಸಮಾಜಕ್ಕೆ ಅತ್ಯದ್ಭುತವಾದ ಟೀಕಾ ಗ್ರಂಥಗಳನ್ನು ಕೊಡ್ತಾ ಗ್ರಂಥ ರಚನೆಯ ಬಗ್ಗೆ ಹೊಸ ತಿರುವು ಕೊಟ್ಟವರು ಶ್ರೀ ಜಯತೀರ್ಥರು. ಶ್ರೀ ವ್ಯಾಸರಾಜರು ಆ ಒಂದು ವಿಚಿತ್ರವಾದ ಹಂತ ತಲುಪಿತ್ತು. ಬೇರೆ ಎಲ್ಲ ಮತದ ಸಿದ್ಧಾಂತಗಳನ್ನು ಶ್ರೀಮದ್ ಆಚಾರ್ಯರು ವಿಮರ್ಶೆ ಮಾಡಿದ್ದಾರೆ, ಅದು ಒಟ್ಟು ಸಾರಭೂತವಾದ ವಿಮರ್ಶೆಯನ್ನು ಆಚಾರ್ಯರು ಮಾಡಿದರೆ ಅಲ್ಲಲ್ಲಿ ಬರತಕ್ಕಂಥ ಪ್ರತ್ಯೇಕ ಪ್ರತ್ಯೇಕ ವಿಷಯಗಳನ್ನು ತಗೊಂಡು ಅದನ್ನು ಪರಿಪೂರ್ಣ ವಿವೇಚನೆ ಮಾಡಿ ಶ್ರೀಮದ್ ಆಚಾರ್ಯರ ಸಿದ್ಧಾಂತ ಅನ್ನೋದು ಪರಿಸ್ಫುಟವಾದ ಸಿದ್ಧಾಂತ, ಯಾವ ಕಾಲಕ್ಕೂ ನಿಲ್ಲತಕ್ಕಂಥ ವಿಶಿಷ್ಟವಾದ ಸಿದ್ಧಾಂತ ಅಂತ ಸಮರ್ಥನೆ ಮಾಡಬೇಕಾದ ಹೊಣೆಗಾರಿಕೆ ಎನ್ನು ತೀರ ಸಮರ್ಥವಾಗಿ ನಿರ್ವಹಣೆ ಮಾಡಿದ ಮಹಾನುಭಾವರು ಶ್ರೀ ವ್ಯಾಸರಾಜರು. ಅದು ಅವತಾರಿ ಪುರುಷರ ರೀತಿ ನಿನ್ನೆ ವಾದಿರಾಜ ಸ್ವಾಮಿ ಬಗ್ಗೆ ನೋಡಿದ ಹಾಗೆ ಎಲ್ಲ ಸ್ಟೇಜಲ್ಲೂ ದೊಡ್ಡವರಾಗಿಯೇ ಕಾಣ್ತಾರೆ. ಸೂರ್ಯನ ಬೆಳಕು ಎಷ್ಟೇ ಡಲ್ ಇದ್ರೂ ಉಳಿದು ಎಲ್ಲ ಬೆಳಕಿಂತ ಬರೆಯಿಟ್ಟಿರ್ತದೆ. ಸೂರ್ಯನ ಬೆಳಕು ಅದರ ಲಾಂಛನೇ ಬೇರೆ. ಎಷ್ಟು ಬೇರೆ ಕರೆಂಟ್ ಸಾಮಾನ್ಯವಾಗಿ ಸೀಮೆಎಣ್ಣೆ ದೀಪಕ್ಕಿಂತ ಈ ಕರೆಂಟ್ ದೀಪ ಹೆಚ್ಚು ಪವರ್ಫುಲ್ ನಮಗೆ ಗೊತ್ತಿದೆ. ಅದರಲ್ಲೂ ಕೂಡ ಹೆಚ್ಚು ನಾವು ತಗೊಂಡಾಗ ಅದರಲ್ಲೂ ಮರ್ಕ್ಯೂರಿ ಬಲ್ಪ್ ಅಲ್ಲೆಲ್ಲ ಸ್ಲ್ಯಾಂಪ್ ಚೇಂಜ್ ಆಗ್ತಾ ಹೋಗ್ತದೆ. ಆದರೆ ಯಾವುದು ಕೂಡ ಸೂರ್ಯನ ಬೆಳಕನ್ನು ಹತ್ತಿರ ಕೂಡ ಬರಲಿಕ್ಕೆ ಸಾಧ್ಯವಾಗದೆ. ಟೋಟಲಿ ಡಿಫರೆಂಟ್ ಅದು. ಒಂದು ಸೂರ್ಯನ ಬೆಳಕು ದೈವದತ್ತವಾದದ್ದು. ಇದೆಲ್ಲ ಮನುಷ್ಯ ತನ್ನ ಸಾಧನೆಯಿಂದ ಸ್ವಲ್ಪ ರೇಪ್ ಮಾಡಬಹುದು. ಸೂರ್ಯನ ಬೆಳಕನ್ನು ಯಾವ ಮನುಷ್ಯನ ಏನೂ ಮಾಡೋಕ್ಕಾಗೋದಿಲ್ಲ. ಅದು ನೋಡೋಕ್ಕಾಗೋದಿಲ್ಲ ಅಂತ ಬೆಳಕು, ಸೂರ್ಯನ ಬೆಳಕು ಅಂತ ಹೇಳಿದರೆ ನೋಡಲಿಕ್ಕೆ ಸಾಧ್ಯ ಇಲ್ಲ. ಅದು ಭಗವಂತ ಕೊಟ್ಟರೆ ಹೇಗೆ ಕೊಡ್ತಾರೆ, ಬದುಕು ಸೂರ್ಯ ದೊಡ್ಡ ನಿದರ್ಶನ. ಅದು ಒಂದು. ಆತನ ಬೆಳಕು ಹೇಗೆ ವಿಶಿಷ್ಟವಾಗಿ ಕಾಣಿಸ್ತದೋ, ಜ್ಞಾನಿಗಳ ಗ್ರಂಥಗಳು ಅವರ ನಡೆನುಡಿಗಳೆಲ್ಲ ಕೂಡ ತೀರ ವಿಭಿನ್ನ ಶೈಲಿಯ ರೀತಿಯ ವೈಶಿಷ್ಟ್ಯವನ್ನು ಹೊಂದಿರ್ತಾರೆ. ಅದಕ್ಕೆ ವ್ಯಾಸರಾಜರು ಸಹ ವಾದಿರಾಜ ಸ್ವಾಮಿಗಳಂತೆ ಭೂಸ್ಪರ್ಶ ಇಲ್ಲದೇನೆ ಹುಟ್ಟಿದವರು. ಅವರ ತಂದೆ ತಾಯಿಗಳು ಬದರಿಯಾತ್ರೆಗೆ ಅಂತ ಹೊರಟಿದ್ರಂತೆ. ಇನ್ನು ವ್ಯಾಸರಾಜರು ಹುಟ್ಟಿರಲಿಲ್ಲ, ಬದರಿಯಾತ್ರೆಗೆ ಅಂತ ಹೊರಟಿದ್ರು. ಅಷ್ಟೊತ್ತಿಗೆ ಬ್ರಹ್ಮಣ್ಯ ತೀರ್ಥರು ಬದರಿಯಾತ್ರೆ ಉಷ್ಕೊಂಡು ವಾಪಸ್ ಬಂದಿದ್ರು. ಹೇಗೆ ಸರಿಯಾಗಿ ಕೂಟ್ಕೊಂಡಿದೆ, ಬದರಿಯಾತ್ರೆ ಇವ್ರು ಹೊರಟರು, ಬದರಿಯಾತ್ರೆ ಉಷ್ಕೊಂಡು ಅವ್ರು ಬಂದಿದ್ರು. ಆವತ್ತಿ ಸರಿಯಾಗಿ ಇವರಿಗೊಂದು ಆ ಬದರಿಯಾತ್ರೆ ಹೊರಟ ಇವರಿಗೆ ದೊಡ್ಡ ಆಪತ್ತಕ್ಕಾದಿತ್ತು. ಮರಣಾಂತಿಕವಾದಂಥ ರೋಗ ಬಂದು ಇನ್ನೇನು ಅವ್ರು ಹೋದ್ರು ಅಂತಾನೆ ಆಗಿತ್ತು ಹೆಚ್ಚು ಕಡಿಮೆ. ಆಗ ಆಕೆ ತಾನು ದೇಹತ್ಯಾಗ ಮಾಡಬೇಕು ಅನ್ನೋ ನಿಶ್ಚಯ ಮಾಡಿ ಯಾವುದೇ ಜ್ಞಾನಿಗಳ ಅನುಮತಿಯನ್ನು ತಗೊಳ್ಳದೆ ಏನೂ ಮಾಡಾಗಿಲ್ಲ. ಆಫೀಸ್ಗಳಲ್ಲಿ ಹೇಗೆ ಹೈಯರ್ ಆಫೀಸರ್ ಪರ್ಮಿಷನ್ ತಗೊಂಡೇ ಹೇಗೆ ಎಲ್ಲ ಕೆಲಸಗಳನ್ನು ನಡೆಸಬೇಕು, ಹಾಗೆ ಶಾಸ್ತ್ರದಲ್ಲಿ ಪ್ರತಿಯೊಂದನ್ನು ದೊಡ್ಡವರ ಆದೇಶ ತಗೊಂಡು ಮಾಡಬೇಕು. ಅದಕ್ಕಾಗಿ ಅವರು ಬ್ರಹ್ಮಣ್ಯ ತೀರ್ಥರು ಬಂದು ವಿಚಾರ ಕೇಳಿ ಅಲ್ಲಿಗೆ ಬಂದು ನಮಸ್ಕಾರ ಮಾಡಿದ ತಕ್ಷಣ ಅವರು ಆಶೀರ್ವಾದ ಮಾಡಿದರು. ದೀರ್ಘ ಸುಮಂಗಲಿ ಭವ. ಸೊ ಇನ್ನು ಗಂಡ ಬದುಕೋದು ಖಚಿತ ಆಗೋಯಿತು, ಅವರಿಗೆ ಸಂತತಿ ಆಗಬೇಕಾಗಿತ್ತು. ಪುತ್ರವತಿ ಭವ ಆದರೂ ಹೇಳಿಬಿಟ್ರು ರೆಡಿಯಂತೆ. ಎರಡು ಮಾತು ಅವರ ಜೀವನ ಚೇಂಜ್ ಮಾಡಿ ಆಗ್ಬಿಡ್ತು. ಎಲ್ಲ ಗಂಡುಕಲ್ಲಾಗಿದ್ದಾಗ ನೋಡಿ ಹೇಳೋದೇ ಕಷ್ಟ. ಅಂತ ಸೀರಿಯಸ್ ಕೇಸನ್ನು ಹಾಗೆ ಹೇಳಬೇಕು ಅಂದರೆ ಅದಕ್ಕೆ ಸಿದ್ಧಿ ಬೇಕಲ್ಲ. ಸಾಮಾನ್ಯ ವಿಚಾರ ಬೇರೆ, ಅಸಾಮಾನ್ಯ ವಿಚಾರಗಳು ಬೇರೆ. ಅವರಿಗೆ ಆಶ್ಚರ್ಯ ಆಯಿತು. ಪ್ರಾಣ ಉಡಿದು ಶ್ರೇಷ್ಠ ಸಂತತಿ ಬರತಕ್ಕಂಥ ಯೋಗ ಬಂದಾಗ ನೀವು ನೋಡಿದರೆ ಎಲ್ಲ ಸತ್ಯವಾಗಿ ಹೋಯಿತು. ಮುಂದೆ ಅದೇ ರೀತಿ ಅವರು ಗರ್ಭಿಣಿಯಾದರು. ಆ ಮಗು ಹುಟ್ಟೋದು ಸರಿಯಾಗಿ ವಿಜಯದಾಸರು ಹೇಳ್ತಾರೆ, ಭೂಸ್ಪರ್ಶವಿಲ್ಲದಂತೆ ಹುಟ್ಟಬೇಕು ಅಂಥೇಳಿನೇ. ಚಿನ್ನದ ಹರಿವಾಣವನ್ನು ಕಳಿಸಿ ಅದರಲ್ಲಿ ವ್ಯಾಸರಾಜರ ಜನನ ಆಗಿದೆ. ಭೂಸ್ಪರ್ಶವಿಲ್ಲದೆ ಹುಟ್ಟಿದ್ದು ಇದು ವಿಶೇಷ ಅಂಶ. ಇದು ಆ ಹುಟ್ಟೋ ಮೂಮೆಂಟ್ ಇರ್ತದಲ್ಲ, ಅದು ಬಹಳ ಕ್ರಿಟಿಕಲ್ ಮೂಮೆಂಟ್. ಅದು ಒಂದು ಆ ಕಾಲಕ್ಕೆ ಮಗು ಹೊರಗಿನಿಂದ ಹೊರಗೆ ಬರ್ತದೆ ತಾಯಿಯ ಗರ್ಭದಿಂದ. ಆ ಕ್ಷಣಕ್ಕೆ ಹೊಸ ಪ್ರಪಂಚಕ್ಕೆ ಹೊಂದ್ಕೋಬೇಕದು. ಅಲ್ಲಿ ಏನು ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಥ್ರೋ ಔಟ್ ಲೈಫ್ ಅನುಭವಿಸ್ಬೇಕಾಗತ್ತೆ. ಅಲ್ಲಿ ಆಗ್ತಾಗ ಸ್ವಲ್ಪ ಪರ್ಮನೆಂಟ್ಲಿ ಹ್ಯಾಂಡಿಕ್ಯಾಪ್ ಆದ ಲೆಕ್ಕ ಅಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಕೂಡ ಕತೆ ಮುಗ್ದಾಗಲಿ. ಅದಕ್ಕೆ ಜಾತಕ ಅಂತ ನೋಡ್ತೇವಲ್ಲ, ಅದೇ ಟೈಪ್ ಕರೆಕ್ಟಾಗಿ ಅದಕ್ಕೆ ಮ್ಯಾಚ್ ಆಗಬೇಕು. ಅಲ್ಲಿ ಏನು ದೋಷ ಇರುತ್ತೋ ಜನ್ಮಪೂರ್ತಿ ಕಾಡುತ್ತದು ಅದು. ಅಲ್ಲಿ ಏನು ಗುಣ ಇರುತ್ತೋ ಜನ್ಮಪೂರ್ತಿ ಬರುತ್ತೆ. ಆದ್ದರಿಂದನೇ ಚಿನ್ನದ ಹರಿವಾಣದಲ್ಲಿ ಅವರು ಜನಿಸಿದ್ದು ಏನಾಯಿತು ಅಂತ ಕೇಳಿದರೆ, ಹರಿವಾಣದ ಮಧ್ಯೆ ಇಲ್ಲಿದ್ದಾರೆ ಸುವರ್ಣ. ಅದು ಶಾಸ್ತ್ರ ಸುವರ್ಣದ ಮಧ್ಯೆ ಇರ್ತಾರೆ ಜೀವನ ಪೂರ್ತಿ. ಯಾರೇ ಐತಿ ಆಗೋಯ್ತು, ನಾವು ಚಿನ್ನ ಅಂದರೆ ನಮಗೆ ಹಣಕಾಸುಗಳು ಚಿನ್ನ, ಅವರಿಗೆ ಆ ಚಿನ್ನ ಅಲ್ಲ, ಸುವರ್ಣ. ಶಾಸ್ತ್ರ ಪ್ರಪಂಚದ ಮಧ್ಯೆ ಇರತಕ್ಕಂಥದ್ದು. ಮಧ್ವ ಮತಾಬ್ಧಿಯೋಡು ಮೀನವಾಗಿರಬೇಕು. ವಿಧು ಭಾಗ್ಯ ವಿಧು ಭಾಗ್ಯ ವಿಧು ಭಾಗ್ಯವಯ್ಯ ಅಂತ ಏನು ಹೇಳ್ತಾರೆ ಅಂತ ಪರಮ ಭಾಗ್ಯವನ್ನು ಹೊಂದೋದಕ್ಕೆ ನಿದರ್ಶನವಾಯಿತು. ಮುಂದೆ ಅವರಿಗೆ ವಿಶಿಷ್ಟ ಒಂದು ಭಾಗ್ಯ ಏನು ಅಂದರೆ, ಆ ಮಗುವನ್ನು ಬ್ರಹ್ಮಣ್ಯ ತೀರ್ಥರು ಸ್ವತಃ ತಾವು ಸ್ನಾನ ಮಾಡಿಸಿದ್ರಂತೆ. ಚಿಕ್ಕಂದಿನೇ ಕಣ್ಣ ನದಿಯಂತೇನು ಹರಿತಾ ಇದೆ ಅಲ್ಲಿ ಮಾಡಿಸಿದ್ರಂತೆ. ಅದಕ್ಕೆ ಗುರುತಾಗಿ ಶ್ವೇತ ಶಿಲಾಹ್ರದ ಅಂತ ಒಂದು ಕರೀತಾರೆ, ಬಿಡಿಕಲ್ಲು ಮಾಡುವಂಥ ಹೆಸರು ಅದಕ್ಕೆ. ವ್ಯಾಸರಾದರೂ ಸ್ವತಃ ಅದನ್ನಾಗಿ ಮಾಡಿದ್ರಂತೆ. ಚಿಕ್ಕ ಮಕ್ಕಳು ಶಿಷ್ಯರನ್ನಾಗಿ ಮಾಡ್ಬೋದಂದ್ರೆ ಆಚಾರ್ಯ ಹೇಳ್ತಾರೆ, ಹೌದು ಶಿಷ್ಯರಲ್ಲಿ ಆ ರೀತಿ ಮಾಡಿ ಸನ್ನಿಧಾನ ದೇವರಲ್ಲಿ ಬರ್ತದೆ, ದೇವರ ಸನ್ನಿಧಾನದಲ್ಲಿ ಉಂಟಾಗ್ತದಂತೆ. ಹೇಳ್ತಾರೆ ಸ್ನಾಪಯೇತ್ ಶಿಷ್ಯಮೇವ ಅಂತ ತಂತ್ರಸಾರದಲ್ಲಿ ಆಚಾರ್ಯರ ಮಾತು. ಅವರು ಮಾಡಿದ ಅಭಿಷೇಕ ಮುಂದೆ ವೇದಾಂತ ಸಾಮ್ರಾಜ್ಯದಲ್ಲಿ ಪಟ್ಟಾಭಿಷೇಕ ಮಾಡೋದಕ್ಕೆ ಮುನ್ಸೂಚನೆಯಾದಂತೆ ಆಯಿತು. ವಿಶೇಷ ರೀತಿಯಲ್ಲಿ ಬೆಳೆದರು. 5 ವರ್ಷಕ್ಕೇನೆ ಯಥಾಪ್ರಕಾರ ಅವರಿಗೆ ಉಪನಯನ ಆಯಿತು. 5 ವರ್ಷಕ್ಕೇನೆ ಉಪನಯನ. ನಮ್ಮ ಜನಕ್ಕೆ ಇದೆಲ್ಲ ಕಥೆ ಕೇಳಿದಾಗ ಉಪನಯನದ ಸಿದ್ಧಿ ಒಂದು ಮುಖ. ಅದು ಒಂದು ಉಪನಯನ ಸಕಾಲದಲ್ಲಿ ಆದರೆ ವಿಶೇಷವಾದ ವರ್ಚಸ್ವಿಗಳಾಗಿ ಬದುಕ್ತಾರೆ. ಒಬ್ಬ ಸ್ಕೂಲ್ಗೆ ಹೋಗೋ ಹುಡುಗರ ಮುಖನೇ ಬೇರೆ, ಮನೆಯಲ್ಲಿರೋ ಹುಡುಗರ ಮುಖನೇ ಬೇರೆ. ದನಕಾಯ ಮುಖ ಇವಂದಾದರೆ ಒಂದು ಜ್ಞಾನದ ಮುಖ ಬರುತ್ತದೆ. ಇನ್ನೇನು ಬರೀ ಹೋಗ್ತಾರೆ ಅಂದರೆ ಏನೋ ಒಂಥರ ಸ್ಟೂಡೆಂಟ್ ಅನ್ನೋ ಒಂದು ಕಾನ್ಸೆಪ್ಟೇ ಒಂದು ಚೇಂಜ್ ಮಾಡಿಬಿಡ್ತದೆ. ಉಪನಯನ ಅಂದರೆ ಹಾಗೆ ವೇದಾಂತ ವಿದ್ಯೆಗೆ ಪ್ರವೇಶ ಕೊಡ್ತಕ್ಕಂಥ ಅಪೂರ್ವವಾದ ಒಂದು ಸಂಸ್ಕಾರ ಅಂದರೆ ಉಪನಯನ ಸಂಸ್ಕಾರ. ಇಂಥವ್ರ ಕಥೆ ಕೇಳಿದಾಗ ಆ ಸಂಕಲ್ಪ ಮಾಡಬೇಕು. 5 ವರ್ಷಕ್ಕೂ ಬೇಡ, 8 ವರ್ಷಕ್ಕಾದ್ರೂ ಸರಿಯಾಗಿ ಮಾಡಿದರೆ ಅದೇನು ಪ್ರಿಸ್ಕ್ರೈಬ್ಡ್ ಪೀರಿಯಡ್. ಅದು ಒಂದು ಆಪ್ಷನಲ್ ಅಲ್ಲ, ಮಾಡಬೇಕಂದ್ರೆ ಮಾಡಲೇಬೇಕು ಆ ಕಾಲಕ್ಕೆ. ಅಂತ ಸಿದ್ಧಿಯನ್ನು ಹೊಂದಿದವರೆಲ್ಲ ಎಷ್ಟು ದೊಡ್ಡವರಾಗ್ತಾರೆ. 5 ವರ್ಷಕ್ಕೆ ಉಪನಯನ ಮಾಡಬೇಕಾದ್ರೆ ವಿಲಕ್ಷಣ ವ್ಯಕ್ತಿಗಳಿಗೆ ಮಾಡ್ತಾರೆ, ಸಾಮಾನ್ಯರಿಗೆಲ್ಲ 5 ವರ್ಷಕ್ಕೆ ಮಾಡೋದಿಲ್ಲ. ಯಾಕೆಂದರೆ ಸನ್ಯಾನಿ ಮಾಡೋಕ್ಕೂ ಬರೋದಿಲ್ಲ, ಆದ್ದರಿಂದ ಏನು ಮಾಡಿದ್ರೆ ವೇಸ್ಟ್ ಆಗ್ತದೆ. ಅದು ದೊಡ್ಡವರಿಗೆ ಆ ರೀತಿ ಮಾಡಬಹುದು, ಮಾಡಿ ಆಯಿತು. 8ರವರೆಗೂ ಆಯಿತು. ಅಷ್ಟೊತ್ತಿಗೆ ಅವರಿಗೆ ಯೋಚನೆ ಬಂತಂತೆ, ಆಶ್ರಮ ಕೊಡಬೇಕು ಅಂತ ಸಂಕಲ್ಪ ಮಾಡಿದರು. ಎತ್ತಾಶ್ರಮ ಕೊಡಬೇಕು. 8 ವರ್ಷಕ್ಕೆ ಕೊಲೆಯನ್ನದು ಯೋಚನೆ ಇಲ್ಲದೇ ಇರೋ ಜನಗಳಲ್ಲಿ ಸನ್ಯಾಸ ಕೊಡಬೇಕು ಅಂತಕ್ಕಂಥ ಅರ್ಹತೆ ಪಡೆದಂಥ ವ್ಯಾಸರಾಜರಲ್ಲಿ ಆ ವಿಷಯ ಯಾವಾಗ ಗೊತ್ತಾಯಿತೋ ತಕ್ಷಣ ಅವ್ರು ಏನು ಮಾಡಿದರಂತೆ, ಇದು ಸನ್ಯಾಸ ನಾನು ತಗೊಳ್ಳೋದು ಸಾಧ್ಯ ಇಲ್ಲ, ಅಂತ ಅರ್ಹತೆ ನಮಗಿಲ್ಲ ಅಂಥೇಳಿ ಮಠ ಬಿಟ್ಟು ಹೊರಟುಬಿಟ್ರಂತೆ. ಆ ವಯಸ್ಸಿನಲ್ಲಿ ಮಠ ಬಿಟ್ಟು ಹೊರಟ್ರಂತೆ. ಇದು ವ್ಯಾಸರಾಜನ ಕಲಿಬೇಕಾದ ಇನ್ನೊಂದು ಪಾಠ ಇದು. ಸನ್ಯಾಸ ಅಂದರೆ ಏನೋ ಅಲ್ಲದು, ಬೇರೆ ಎಲ್ಲ ಆಶ್ರಮಗಳನ್ನು ಬೇಕಾದರೆ ಚೇಂಜ್ ಮಾಡಕ್ಕೆ ಬರ್ತದಂತೆ, ಬೇಕಾದ್ರೆ ಒಂದ ಮತ್ತೊಂದು ಹೋಗ್ಲಿಕ್ಕೆ ಬರುತ್ತೆ. ಸನ್ಯಾಸ ಆಗಲ್ಲ, ಒನ್ಸ್ ಫಾರ್ ಆಲ್ ಮರಳಿ ಬರೋದು ಆಶ್ರಮ ಅಂತ ಕರೀತಾರೆ. ಹೋದ್ಮೇಲೆ ಅದು ಮತ್ತೇನು ಮಾಡಕ್ ಬರೋದಿಲ್ಲ, ಇಲ್ಲ ಸಾಯ್ಬೇಕು ಇಲ್ಲ ಕಂಟಿನ್ಯೂ ಆಗ್ಬೇಕು ಅಷ್ಟೇ, ಒಂದೇ. ಉಳಿದವರು ಸಾಯಿಸಬಾರ್ದು ಅಷ್ಟೇ, ಅದು ಪಜಿತಿ ಆಗ್ತದೆ. ಇವತ್ತು ಅವ್ರು ಕಂಟಿನ್ಯೂ ಆದ್ರೆ ಉಳಿದವರು ಸತ್ತು ಹೋದಾಗ ಲೆಕ್ಕ. ಡ್ರೈವಿಂಗ್ ತೂಕಡಿಸ್ಕೊತ ಡ್ರೈವ್ ಮಾಡಿರೋ ಗತಿ ಏನಾಗ್ತದೆ, ಆ ಟೈಮ್ ಯಾವ ಕ್ಷಣದಲ್ಲಿ ಬೇಕಾದ್ರೆ ಆಕ್ಸಿಡೆಂಟ್ ಆಗ್ತದೆ. ಡ್ರೈವರ್ ಎಷ್ಟು ಅಲರ್ಟ್ ಆಗಿರ್ಬೇಕು, ಸಮಾಜ ನಿದ್ದೆ ಹೊಡೆದ್ರೂ ಪರವಾಗಿಲ್ಲ, ಮಠಾಧೀಶರು ನಿದ್ದೆ ಹೊಡೆಯಾಗಿಲ್ಲ. ಎಂಟೈರ್ ರೆಸ್ಪಾನ್ಸಿಬಿಲಿಟಿ. ಬಸ್ನಲ್ಲಿ ಏನಾದ್ರು ಆಕ್ಸಿಡೆಂಟ್ ಆದರೆ ಒಂದು 45 ಜನ ಸಾಯ್ತಾರೆ ಅಷ್ಟೇ, ಎತೆಗಳು ತಪ್ಪಿದ್ರೆ ಸಮಾಜನೇ ಹೋಗ್ಬಿಡ್ತು, ಬ್ಲಾಸ್ಟ್ ಆಗಿಬಿಡ್ತದೆ. ಅವೆ ಯಾವ ಒಂದು ಫಿಸಿಕಲ್ ಬ್ಲಾಸ್ಟ್ ಕೂಡ ಇಂಟೆಲೆಕ್ಚುಯಲ್ ಬ್ಲಾಸ್ಟ್ನಷ್ಟು ಡೇಂಜರಸ್ ಅಲ್ಲ. ಇಂಟೆಲೆಕ್ಚುಯಲ್ ಬ್ಲಾಸ್ಟ್ ಅಂದರೆ ಸಂಸ್ಕೃತಿಯೇ ನಾಶ ಆಗಿಬಿಡ್ತದೆ. ಆದ್ದರಿಂದ ನಿಜವಾದ ಟೆರರಿಸ್ಟ್ಗಳು ಅಂದರೆ ದುರ್ಮತ ಪ್ರಸಾರ ಮಾಡ್ತಕ್ಕಂಥವ್ರು, ಎದುರಿಸ್ಬೇಕಾದ್ರೆ ಭಾಳ ಅಲರ್ಟ್ ಇರಬೇಕು. ಅಂಥ ಕೆಲಸವನ್ನು ಪೀಠಾಧೀಶರು ಮಾಡಬೇಕು ಅಂತಲೇ ಆಚಾರ್ಯರು ವಿಷ್ಣು ಸರ್ವೋತ್ತಮತ್ವಂತೂ ಸರ್ವದಾ ಪ್ರತಿಪಾದನೆ, ಅವರಿಗೆ ಟೋಟಲ್ ಕಮಿಟ್ಮೆಂಟ್. ಅದು ದೇವರು ದೊಡ್ಡವನು ಅನ್ನೋ ಜನ ವಿಷಯವನ್ನು ಜನಗಳು ಯಾವಾಗಲೂ ತಲೆಯಲ್ಲಿ ಹಾಕ್ತಿರಬೇಕು. ಯಾಕಂತ ಜನಗಳದ್ದು ಲೋಕದ ಬಗ್ಗೆ ಜನ ಹೇಳೋ ಕಣ್ಣಿಗೆ ಕಾಣುತ್ತೆ, ಲೋಕದ ಬಗ್ಗೆ ಕಣ್ಣಿಗೆ ಕಾಣೋ ವಿಚಾರ ಆದ್ದರಿಂದ ಜನಕ್ಕೆ ಸ್ವಲ್ಪ ಅರ್ಥ ಆಗ್ತದೆ. ದೇವರು ಕಣ್ಣಿಗೆ ಕಾಣೋದಿಲ್ಲ ಆದ್ದರಿಂದ ಹೆಚ್ಚು ಹೇಳಬೇಕಾಗ್ತದೆ. ಇವತ್ತು ವಿಜುವಲ್ ಥಿಂಗ್ಸ್ ಬೇರೆ, ಆಬ್ಸ್ಟ್ರಾಕ್ಟ್ ಥಿಂಗ್ಸ್ ಬೇರೆ. ಆಬ್ಸ್ಟ್ರಾಕ್ಟ್ ಥಿಂಗ್ಸ್ನ ಹೇಳಬೇಕಾದ್ರೆ ಹೆಚ್ಚು ಶ್ರಮ ಜಾಸ್ತಿ, ತಿಳ್ಕೊಂಡವನು ಬುದ್ಧಿವಂತನಾಗಬೇಕಾಗ್ತದೆ. ಈ ಕಣ್ಣಿಗೆ ಕಾಣೋ ವಿಚಾರ ಬಹಳ ಸುಲಭ ಆಗ್ತದೆ. ಆದ್ದರಿಂದನೇ ಅಂಥ ಒಂದು ಸಾಮರ್ಥ್ಯ ಇರತಕ್ಕಂಥ ಗುರುಗಳು ಇರಬೇಕು ಅಂತಲೇ ಪೀಠಾಧೀಶರ ಪರಿಕಲ್ಪನೆ ಬಂದಿದ್ದು ಅದರಿಂದಾಗಿ. ಆ ಸಮಸ್ಯೆ ಏನಾಗಿದೆ, ಆ ರೀತಿ ನಡೀತಾ ಇದೆ. ವಿಶೇಷ ರೀತಿಯಲ್ಲಿ ಆಶ್ರಮ ಕೊಡೋ ವಿಷಯ ಗೊತ್ತಾಯಿತು, ಅದಕ್ಕೆ ಭಯಪಟ್ರಂತೆ. ಇವತ್ತು ನಿರ್ಭಯರು ಅಂತ ಹೇಳಿದ್ರೆ ಹರಿವಾಯುಗಳಷ್ಟೇ. ಹರಿ ಸರ್ವೋತ್ತಮ ಸ್ವತಂತ್ರ, ವಾಯುದೇವರು ಪೂರ್ಣಪ್ರಜ್ಞರು. ಉಳಿದವರಿಗೆ ಒಂದು ಕಾಲಕ್ಕೆ ಭಯ, ಅರ್ಜುನನಿಗೆ ಅನ್ನಿಸ್ತಾ ಇತ್ತು ಕರ್ಣನ ಕೊಲ್ಲಕ್ಕೆ ತನಕಾಗತ್ತಾ ಅಂತ ಯೋಚನೆ ಮಾಡ್ತೀನಿ ನಾನು ಎಷ್ಟೋ ಸಲ. ಕರ್ಣ ಪರಶುರಾಮರ ಸಾಕ್ಷಾತ್ ಶಿಷ್ಯ, ಕೊಲ್ಲಕ್ಕಾಗತ್ತಾ ಅಂತ ಹೇಳಿದಾಗ ಕೃಷ್ಣ ಆಲಿಂಗನ ಮಾಡಿಕೊಂಡು ಶಕ್ತಿನ ಕೊಟ್ಟು ಧೈರ್ಯ ತುಂಬುತ್ತಿದ್ದೆ. ಆದ್ದರಿಂದ ಉಳಿದವರಿಗೆ ಆ ರೀತಿ ಬಂದರೆ ಆಶ್ಚರ್ಯ ಇಲ್ಲ, ಇದು ಸಹಜವಾಗಿ ನಡೆದಿತ್ತು. ಅನೇಕರ ಬಗ್ಗೆ ಅಧಿಕೃತ ಮಾಹಿತಿ ಸಿಗತಕ್ಕಂಥ ಗ್ರಂಥಗಳು ಬಹಳ ಕಡಿಮೆ. ಆದರೆ ನಮ್ಮಲ್ಲಂತೂ ತುಂಬ ಗ್ರಂಥಗಳು, ಅಧಿಕೃತ ಗ್ರಂಥಗಳ ಸಂಖ್ಯೆ ದೊಡ್ಡವ್ರ ಬಗ್ಗೆ ಸಿಗೋದು ಬಹಳ ಕಡಿಮೆ. ಅದು ಬರೋದಿಲ್ಲ ಅಂತ ಹೇಳೋದಕ್ಕಾಗೋದಿಲ್ಲ, ನಾವು ಉಳಿಸ್ಕೊಂಡಿಲ್ಲ ಅದನ್ನು ಹೇಳಬೇಕಷ್ಟೇ. ಆಯನ ಕಾಲದ ಅಂಥವ್ರ ಬಗ್ಗೆ ಜನ ಬರೆದೇ ಇರಲಿಕ್ಕೆ ಸಾಧ್ಯತೆ ಇಲ್ಲ. ವ್ಯಾಸರಾಜರ ಬಗ್ಗೆನೇ ವಿಜೇಂದ್ರ ಸ್ವಾಮಿಗಳೇ ಬರೆದಿದ್ರು ಅಂತ ಪ್ರತೀತಿ ಉಂಟು. ವ್ಯಾಸರಾಜ ಅಭ್ಯುದಯ ಅನ್ನೋ ಕೃತಿಯನ್ನ ವಿಜೇಂದ್ರ ಸ್ವಾಮಿಗಳೇ ಬರೆದಿದ್ರಂತೆ. ಆ ಗ್ರಂಥ ಸಿಕ್ಕಿದ್ರೆ ಏನು ವಂಡರ್ ಆಗ್ತಿತ್ತು ಗೊತ್ತಾ? ವ್ಯಾಸರಾಜರ ಬಗ್ಗೆ ಅವರ ಸಾಕ್ಷಾತ್ ಶಿಷ್ಯರು ವಿಜೇಂದ್ರ ಸ್ವಾಮಿಗಳು. ಎಷ್ಟು ದೊಡ್ಡವರು ವಿಜೇಂದ್ರ ಸ್ವಾಮಿಗಳು, ಚತುರಧಿಕ ಶತ ಗ್ರಂಥ ರತ್ನ ಪ್ರಣೇತ ಅಂತ ಹೆಸರುವಾಸಿಯಾದವರು. ಒಂದು ಅವರ ಗ್ರಂಥಗಳ ರಾಶಿನ ಇವತ್ತು ಕೂಡ ರೆಕಾರ್ಡ್ ಅಂದ್ರೆ ಅವರದೇನೆ. ವೇದ ವೇದಾಂತ ಅತಿ ಹೆಚ್ಚು ಗ್ರಂಥ ಬರೆದವರು ಅವರೇನು. ಅವರ ಕೃತಿ ಸಿಕ್ಕಿದ್ದರೆ ವ್ಯಾಸರಾಜರ ಬಗ್ಗೆ ಎಷ್ಟು ಹೊಸಮುಖ ಗೊತ್ತಾಗ್ತದೆ ಹೇಳೋದಕ್ಕೆ ಸಾಧ್ಯ ಇಲ್ಲ. ಅದೆಲ್ಲ ಕಳೆದೋಗುತ್ತೆ. ಗ್ರಂಥ ಸಂರಕ್ಷಣೆ ನಮಗೆ ಅದು ದೊಡ್ಡ ವಿಷಯ ಅನಿಸೇ ಇಲ್ಲ. ಹೆಚ್ಚು ಕಡಿಮೆ ರೇಟ್ ಆಗಿಬಿಟ್ರೆ ಒಂದು ಅಡಿಗೋಸ್ಕರ ಕೋರ್ಟ್ಗೆ ಹೋಗ್ತಾರೆ. ಕೆಲವು ಇಂಚು ವೈಲೇಟ್ ಮಾಡಿ ಓ ಇದಾಗ ಮಾಡಿಬಿಟ್ಟು ಆಗ್ಲೇನೆ ಎನ್ಕ್ರೋಚ್ ಮಾಡಿದ್ದಾರೆ ಅಂತ ಹೇಳಿಬಿಟ್ಟು ದೊಡ್ಡ ಗಲೆಯಾಟಾಗಿ ಪ್ರಾಣ ಕಳ್ಕೋತಾರೆ. ಬಗ್ಗೆ ಎಷ್ಟೋ ಜನ ಕೊಲೆಯಾದ್ರೂ ಪರವಾಗಿಲ್ಲ ಅಂತ ಹೋಗ್ತಾರೆ. ಶಾಸ್ತ್ರ ಗ್ರಂಥದ ಬಗ್ಗೆ ಯಾರಿಗೂ ಎಚ್ಚರಿಕೆನೇ ಇರೋದಿಲ್ಲ. ಆದ್ದರಿಂದ ಅಂಥ ಗ್ರಂಥ ಹೋಗಿಬಿಟ್ಟಿದೆ. ಅದೇ ಗುರುಗುಣ ರತ್ನ ಮಾಲೀಕ ಅಂತ ಸುಧೀಂದ್ರ ಸ್ವಾಮಿಗಳು ಇವರೇ ಬರೆದ್ರಂತ ಅವ್ರ ಮೇಲೆ. ಸುಧೀಂದ್ರ ಸ್ವಾಮಿಗಳು ಗುರುಗುಣ ರತ್ನ ಮಾಲೀಕ ಅಂತ ಒಂದು ವ್ಯಾಸರಾಜಾಭ್ಯುದಯ ಇವರದ್ದು. ಆ ಯಾವ ಗ್ರಂಥನೂ ಸಿಗೋದಿಲ್ಲ ಇವತ್ತು. ಇದರಿಂದಾಗಿ ನಮಗೆ ಎಷ್ಟು ಲಾಸ್ ಆಗಿದೆ ಯೋಚನೆ ಮಾಡಬೇಕು. ವ್ಯಾಸರಾಜರ ಗೊತ್ತಿರೋ ಹಿರಿಮೇನೆ ನಮಗೆ ಊಹೆ ಮಾಡಕ್ಕೆ ಅಸಾಧ್ಯವಾದಷ್ಟಿದೆ. ನಿಜವಾಗಲೂ ಸಿಕ್ಕಿದ್ರೆ ಎಷ್ಟು ಅದ್ಭುತ ಆಗ್ತಾ ಇತ್ತು. ನಮಗೆ ಸಿಕ್ಕಿರೋದು ಪುಣ್ಯ ಒಂದು ಅಂದರೆ ವ್ಯಾಸಯೋಗಿ ಚರಿತ ಅಂತ ಒಂದು ಕೃತಿ. ಸೋಮನಾಥ ಕವಿ ಅಂತ ಒಬ್ಬ, ಆತ ಮಾಧವನಲ್ಲ, ಆದರೆ ಒಳ್ಳೆ ಕವಿ. ವ್ಯಾಸರಾಜರನ್ನು ಆಕಸ್ಮಿಕವಾಗಿ ಅವರ ಕೀರ್ತಿ ಕೇಳಿ ಅವ್ರು ನೋಡ್ತಕ್ಕಂಥ ಯೋಗ ಆತನಿಗೆ ಬಂತು. ವ್ಯಾಸರಾಜರ ಕೀರ್ತಿ ದೊಡ್ಡ ವಿದ್ವಾಂಸರು ಅಂಥೇಳಿ ಅವ್ರ ಬಗ್ಗೆ ಭಾರಿ ಭಾರಿ ಪ್ರಸಿದ್ಧಿ ಬಂದು ಹೋಗಿತ್ತು. ಸಕಲ ಶಾಸ್ತ್ರಗಳಲ್ಲೂ ಪ್ರಾವೀಣ್ಯ ಹೊಂದಿರತಕ್ಕಂಥ ವಿಶಿಷ್ಟವಾದ ಮಹತ್ವ ವ್ಯಾಸರಾಜರದಾಗಿತ್ತು. ಆದ್ದರಿಂದ ಅವರನ್ನು ನೋಡಬೇಕು, ಅವರಲ್ಲಿ ತನ್ನ ಪ್ರತಿಭೆ ತೋರಿಸಬೇಕು ಅಂತ ಬಂದವನು. ಆಗಿನ ಕಾಲಕ್ಕೆ ವ್ಯಾಸರಾಜರ ಬಗ್ಗೆ ಎಂಥ ಹೆಸರಿತ್ತು ಅಂದರೆ ವಿದ್ವಾಂಸ ಅಂತ ಪ್ರೂವ್ ಆಗೋದು ವ್ಯಾಸರಾಜರು ಒಪ್ಪಿದರೆ ಮಾತ್ರ ಅಂತ ಆ ರೀತಿ ಆಗೋಗ್ಬಿಟ್ಟಿತ್ತು. ವ್ಯಾಸರಾಜರು ಒಪ್ಪಿದರೆ ವಿದ್ವಾಂಸ, ವಿದ್ವಾಂಸ ವ್ಯಾಸರಾಜರು ಒಪ್ಪಿಲ್ಲ ಅಂದರೆ ಇನ್ನು ಹಾಗೇನೆ ಫೈನಲ್ ಎಕ್ಸಾಮ್ ಆಗದವರು ಇನ್ನು ಕೋರ್ಸ್ ಕಂಪ್ಲೀಟ್ ಆಗಿಲ್ಲಲ್ಲ, ಹಾಗೆ ವ್ಯಾಸರಾಜರತ್ತು ಪರೀಕ್ಷೆ ಕೊಡೋದೇ ಫೈನಲ್. ಅದಕ್ಕೆ ಅವರು ಕೊಡಲಿಕ್ಕೆ ಅಂತ ಅವರು ಆತ್ನೇ ಹೇಳ್ತಾನೆ. ಎಷ್ಟು ವ್ಯಾಸರಾಜರು ದೊಡ್ಡವರು ಅಂದರೆ ಅವರು ಬಾಯಿ ಬಿಟ್ಟು ಯಾರನ್ನು ಹೊಗಳಬೇಕಾಗಿಲ್ಲ. ಯಾರು ಮಾತಾಡೋದನ್ನು ಕೇಳಿ ಗಂಟುಗಟ್ಟಲೆ ಅವರು ಮಾತಾಡಿದ್ರೆ ಸುಮ್ಮನೆ ಸೂ ಅಂದ್ಬಿಟ್ರೆ ಸಾಕಂತೆ ಅವ್ನು ಕುಣದಾಡ್ಬಿಡ್ತಿದ್ದಂತೆ ಕೇಳಿದವರು. ವ್ಯಾಸರಾಜರು ನನ್ನ ಮುಂದೆ ಸುಮ್ಮನೆ ಕೇಳಿದ್ರು ಸಾಕು, ಮತ್ತೆ ಅವ್ರು ಏನು ಡಿಸ್ಟರ್ಬ್ ಮಾಡಿದೆ ತಲೆ ಹಾಕಿದ್ರು ಅಂದ್ರೆ ಗೆದ್ದೋದ. ಮೇರೂಣಾಂ ಶತಮರ್ಹತಿ ಚಿತಿತಲೆ ವಿದ್ಯಾ ಸುವಿದ್ಯಾವತ ಶ್ಲಾಘಾಕಂಪನ ಮೇಕಮೇವ ಶಿರಸಃ ಶ್ರೀವ್ಯಾಸ ಯೋಗೀಶಿತು. ಮೇರೂಣಾಂ ಶತಮರ್ಹತಿ ಕ್ಷಿತಿತಲೆ ವಿದ್ಯಾ ಸುವಿದ್ಯಾವತ. ಒಂದು ಸರ ಶ್ಲಾಘಾಕಂಪನ ಅಂದ್ರೆ ಪ್ರಶಂಸೆಯ ತಲೆದೂಗುವಿಕೆ. ಒಂದು ಸರ್ತಿ ಅವ್ರು ಮಾಡಿಬಿಟ್ರೆ ನೂರಾರು ಮೇರು ಪರ್ವತಗಳನ್ನ ಕೊಟ್ಟಷ್ಟು ತಗೊಂಡಷ್ಟು ಆಶ್ಚರ್ಯ ಇವರಿಗೆ ಆಗ್ತಿತ್ತು. ಮೇರು ಪರ್ವತ ಅಂದ್ರೆ ಯಾವುದೋ ಅಲ್ಲ, ಚಿನ್ನದ ಪರ್ವತ. ಒಂದು ಪರ್ವತ ಇಮ್ಯಾಜಿನ್ ಮಾಡೋದೇ ಕಷ್ಟ. ನೂರಾರು ಮೇರು ಪರ್ವತದ ಅಭೂತೋಪಮ ಅಂತಾರಲ್ಲ ಹಾಗೆ, ನೂರಾರು ಮೇರು ಪರ್ವತ ಇಲ್ಲೇ ಇಲ್ಲದ್ರೆ ಒಂದು ಮೇರು ಪರ್ವತ ಅಷ್ಟು ಕೊಟ್ಟಷ್ಟು ಖುಷಿಯಾಗಿ ತಗೊಂಡಷ್ಟು ಖುಷಿ ಆಗ್ತಿತ್ತಂತೆ ವಿದ್ವಾಂಸರಿಗೆ. ಅಷ್ಟು ಹೆಸರು ಕೇಳಿ ಅವರ ಹತ್ರ ಬಂದ ವ್ಯಾಸರಾಜರು. ಇಂಥ ಕವಿ ನೋಡಿದ್ರೆ ಸುಲಭ ಇದ್ದಿಲ್ಲಂತೆ, ಅಷ್ಟು ದೊಡ್ಡವರು ವ್ಯಾಸರಾಜರು. ಸಂಕೋಚ ಇನ್ನೇನಿಲ್ಲ, ಅವ್ರಿಗೆ ಬರ್ತಾರೆ ಬ್ಯಾಂಡ್ ಏನೋ ಬೋರ್ಡ್ ಏನೋ ಬರಬೇಡ ಅಂತ ಹಾಕಿರಲಿಲ್ಲ, ಹೋಗೋದಕ್ಕೆ ಧೈರ್ಯ ಇರ್ತಿರಲಿಲ್ಲ. ಆಗ ನಾರಾಯಣ ತೀರ್ಥರು ಅಂತ ಪ್ರಕ್ಷೋಭ ತೀರ್ಥ ಮಠದ ಸ್ವಾಮಿಗಳು, ಅವ್ರು ವ್ಯಾಸರಾಜ ಹತ್ರ ಒಂದಕ್ಕೆ ಬಂದವರು. ಅವ್ರ ಮೂಲಕ ಟ್ರೈ ಮಾಡಿದ್ದಂತ ಹೋಗಿಬಿಟ್ಟು ವ್ಯಾಸರಾಜ ಮುಂದೆ ಹೋಗ್ಬೇಕು ನಾನು, ಅವ್ರ ಮುಂದೆ ನಾನು ಕವಿತಾ ತೋರಿಸ್ಬೇಕು ಅಂತ ಹೇಳಿದಾಗ ಅವಕಾಶ ಸಿಕ್ತೆ. ಅದನ್ನು ಅವನು ಹೇಳ್ಕೊತಾರೆ, ಎಂತೂ ಕಷ್ಟಪಟ್ಟು ವ್ಯಾಸರಾಜರು ನೋಡಿದೆ, ನನಗೆ ಆಶ್ಚರ್ಯ ಆಗೋದು ಎಂತ ವಿದ್ವಾಂಸರು ಅಂತ ಹೇಳಿ ಅವರಿಂದ ಪ್ರಭಾವಿತರಾಗಿ ನಾನು ಅವ್ರ ಚರಿತ್ರೆ ಬರದೆ ಅಂತ ಹೇಳ್ತಾರೆ. ಶ್ರೀ ವ್ಯಾಸಯೋಗಿ ಚರಿತ್ರೆ ಏನೋ ತೋರಿಸಕ್ ಬಂದವನು ಅವ್ರ ಬಗ್ಗೆ ಗ್ರಂಥನೇ ಬರೆದು ಬಿಡ್ತಾರೆ. ಅದು ಒಳ್ಳೆಯ ಕಾವ್ಯ, ಪ್ರೌಢ ಕಾವ್ಯ. ಇವತ್ತು ಸುಮಧ್ವ ವಿಜಯ ಆಚಾರ್ಯರ ಬಗ್ಗೆ ಟೋಟಲಿ ಮ್ಯಾಚಿಂಗ್ ಮಹಾಕಾವ್ಯ ಅದು. ಅದೇ ರೀತಿಯಲ್ಲಿ ವ್ಯಾಸರಾಜರ ಬಗ್ಗೆ ಅವರ ವಿದ್ವತ್ತಿಗೆ ಒಳ್ಳೆ ಮ್ಯಾಚಿಂಗ್ ಆಗಿರತಕ್ಕಂಥ ಒಂದು ಚಂಪು ಕಾವ್ಯ. ಚಂಪು ಕಾವ್ಯ ಅಂದ್ರೆ ಗದ್ಯ ಪದ್ಯಗಳ ಮಿಶ್ರಣ, ಶ್ಲೋಕ ಗದ್ಯ, ಗದ್ಯ ಪದ್ಯ ಎರಡು ಸೇರಿದಾಗ ಚಂಪು ಅಂತ ಕರೀತಾರೆ. ಅಂತ ಕೃತಿಯನ್ನು ಬರೆದು ಇವತ್ತು ಅವ್ರ ಬಗ್ಗೆ ಸಾಕಷ್ಟು ಮಾಹಿತಿ ಉಳಿಸಿದ್ದಾರೆ. ಆದ್ರೆ ದುರ್ದೈವ ಅಂದ್ರೆ ಅದು ಪೂರ್ತಿ ಸಿಕ್ಕಿಲ್ಲ, ಅದು ಆಶ್ಚರ್ಯ. ಅದು ಪೂರ್ತಿ ಇನ್ಕಂಪ್ಲೀಟ್ ಸಿಕ್ಕಿರೋ, ಪೂರ್ತಿ ಸಿಕ್ಕಿದ್ರೆ ಎಷ್ಟೋ ವಿಷಯ ಗೊತ್ತಾಗೋದು, ಅರ್ಧ ನಿಂತೋಗ್ಬಿಟ್ಟಿದೆ ಒಂದ್ ಕಡೆ. ಆ ಪ್ರತಿ ಒಂದು ಕುಂಭಕೋಣದಲ್ಲಿತ್ತಂತೆ, ಇನ್ನೊಂದು ಮಠದಲ್ಲಿತ್ತಂತೆ. ಯಾರೋ ಒಬ್ಬರು ಬಿ ವೆಂಕೋಬರಾಯರುವಂತೆ ಭಾರಿ ಸಾಹಸ ಪಟ್ಟು ಕೆಲವು ಪುಸ್ತಕ ಸಿಗೋದಿಲ್ಲ, ಸಿಕ್ಕರೆ ಕೊಡೋದಿಲ್ಲ ಜನ, ಅದು ಇನ್ನೊಂದು ಗುಂಪಿದೆ. ಅದು ಸಿಕ್ಕರೆ ಅಲ್ಲೇ ಸಾಯ್ಬೇಕವ್ರು, ಇನ್ನೊಬ್ಬರು ಕೊಡೋದಿಲ್ಲ. ಪುಡಿ 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 ಆಗ್ಬೇಕಾಗೆ, ಯಾವ ಕಷ್ಟಪಟ್ಟು ತಗೊಂಡು ಅದನ್ನು ಸ್ಟಡಿ ಮಾಡಿ ಒಳ್ಳೆ ಪುಸ್ತಕ ಎಡಿಟ್ ಮಾಡಿದರು ಅವರು. ಅದರಿಂದಾಗಿ ಸ್ವಲ್ಪ ತಿಳಿಯಲಿಕ್ಕೆ ಸಾಧ್ಯವಾಗಿದೆ. ಇನ್ನೊಂದು ಪ್ರತಿ ಸಿಕ್ಕರೆ ಪೂರ್ಣನು ಸಿಕ್ತಿತ್ತು, ಶುದ್ಧ ಪಾಠನು ಸಿಕ್ತಿತ್ತು, ಹಾಗಾಗಲಿಲ್ಲ. ಆದ್ರೆ ಸಿಕ್ಕಷ್ಟರಲ್ಲಿ ಅವ್ರ ಬಗ್ಗೆ ಬಹಳಷ್ಟು ಮಾಹಿತಿ ಸಿಗುತ್ತೆ, ಅದರಲ್ಲಿ ಬರೀತಾನಂತ. ಆಗ ವ್ಯಾಸರಾಜರಲ್ಲಿಂದ ಬಿಟ್ಟು ಹೊರಟುಬಿಟ್ಟದ್ದು, ನನಗೆ ಅರ್ಹತೆ ಇಲ್ಲ. ಈ ಭಾವನೆ ಯಾರಿಗೆ ಬರ್ತದಲ್ಲ ಅವ್ರು ಪೀಠ ಗೌರವ ಕೊಡ್ತಾರೆ ಅಂತ ಅರ್ಥ. ಅಂಥ ಪೀಠದ ಮುಂದೆ ನಾವೆಲ್ಲ ಏನ್ ಲೆಕ್ಕ ಅಂತ ಭಾವನೆ ಬರಬೇಕು. ಅದ್ರ ಬಿಟ್ಟು ನನ್ನ ಮುಂದೆ ಯಾವ ಪೀಠ ಅಂತ ತಿಳ್ಕೊಳ್ಳೋ ಭಾವನೆ ಬರಬಾರ್ದು. ಎಲ್ಲ ಪೀಠಕ್ಕೂ ನಾನೊಬ್ಬನೇ ಅಧಿಪತಿ ಆಗ್ಲಿಕ್ಕೆ ಸಾಧ್ಯತೆ ಇದೆ, ನನ್ನ ಬಿಟ್ಟರೆ ಜಗತ್ತಿನಲ್ಲಿ ಇಲ್ಲ ಅಂತ ಭ್ರಮೆ ಆಗ್ತದೆ. ತಕ್ಷಣ ಹೊರಟು ಆ ಕ್ಷಣಕ್ಕೆ ಸ್ವಲ್ಪ ದೂರ ಹೋದ್ರಂತೆ. ಹೋದಾಗ ಏನಾಗಿದೆ, ಇಲ್ಲಿ ವಿಶೇಷ ಪ್ರಸಂಗ ನಡೆದಿದೆ. ಒಂದ್ ಕಡೆ ಚಿಕ್ಕ 8 ವರ್ಷದ ಮಗು ಪಾಪ ಅವರು ಹೋದ್ರು, ಒಂದ್ ಕಡೆ ಭಾರಿ ಸುಸ್ತಾಯ್ತು, ಒಂದು ಆ ದೊಡ್ಡ ಅಶ್ವತ್ಥಗಳು ಮಲ್ಕೊಂಡ್ಬಿಟ್ರು, ಸುಸ್ತಾಗಿಬಿಟ್ರು. ಆಗ ಒಂದು ಹಾವು ಬಂದು ಸುತ್ತಕೊಂಡ್ಬಿಡ್ತದೆ, ಘಟ ಸರ್ಪ ಬಂದು ಸುತ್ತಕೊಂಡ್ಬಿಡ್ತದೆ ಪೂರ್ತಿ ಅವರ ಸುತ್ತಿಕೊಂಡು ಅವರಿಗೆ ಆಗ ಬೋಧನೆ ಮಾಡ್ತಾ ಇತ್ತು. ಶೇಷದೇವ ಆದಿಶ ಯಾವುದೋ ಕರೆದು ಯಾವುದೋ ಸರ್ಪ ಅಲ್ಲ, ಶೇಷದೇವರು ಬಂದು ಅನುಗ್ರಹ ಮಾಡಿದ್ರಂತೆ. ಅಲ್ಲಿಗೆ ಅವರಿಗೆ ಹೊಸ ಸ್ಫೂರ್ತಿ ಬಂದು, ನೀವು ವಾಪಸ್ ಹೋಗು, ಸನ್ಯಾಸ ತಗೋ ಅಂತ ಹೇಳಿದ್ರೆ ಆಗ ಬಂದ್ರಂತೆ. ಮತ್ತೆ ಅನೇಕರು ಸನ್ಯಾಸ ತಗೋಬೇಡ ಅಂತ ಸ್ವಪ್ನ ಆಗ್ತದೆ, ಬಿಡೋದಿಲ್ಲ ಅಷ್ಟೇ ಅವರು. ಆದ್ರೆ ಸನ್ಯಾಸ ತಗೋ ಅಂತ ಹೇಳಿದ್ಮೇಲೆ ತಗೊಂಡಿದ್ರು. ಮತ್ತೆ ರಾಘವೇಂದ್ರ ಸ್ವಾಮಿಗಳಿಗೆ ಹಾಗೆ ಸನ್ಯಾಸ ತಗೊಳ್ಳೇಬೇಕು, ತಗೊಳ್ಳೋದ್ರೆ ಜಗತ್ತು ಉಳಿಯೋದಿಲ್ಲ ಅಂತ ಹೇಳಿದ್ರಂತೆ ವಿದ್ಯಾಲಕ್ಷ್ಮಿ ಬಂದು. ಇವತ್ತು ಗೊತ್ತಿದೆ ನಮಗೆ, ಅವ್ರು ತಗೊಂಡಿದ್ದಕ್ಕೆ ಎಷ್ಟು ಕ್ರಾಂತಿ ಆಯಿತು ಅಂತ ವಿಶ್ವಕ್ಕೆ ಗೊತ್ತು. ವ್ಯಾಸರಾಜರಿಗೂ ಹಾಗೆ ಆಯಿತು. ಆಗ ಅವ್ರು ಮತ್ತೆ ವಾಪಸ್ಸೋದು ಹೋಗಿ ಆಟತಿವ ಸನ್ಯಾಸ ತೀರ್ಮಾನ ಮಾಡಿದರು, ಕೊಟ್ಟರು. ಶ್ರೀ ವ್ಯಾಸತೀರ್ಥರು ಅಂತ ನಾಮಕರಣ ಮಾಡಿ ಕೊಟ್ಟಿದ್ದಾರೆ. ಆ ಹೆಸರು ಮುಂದೆ ಎಷ್ಟು ಸಾರ್ಥಕ ಅಂತ ಆಮೇಲೆ ಗೊತ್ತಾಗ್ತದೆ ನನಗಡೆ. ಮುಂದೆ ಬೇರೆಯವರು ಬಂದಾಗ ಹೇಳ್ತಾರೆ ನವೀನ ವ್ಯಾಸರು ಅಂತ ಕರೀತಾರೆ, ಅಂದ್ರೆ ವೇದವ್ಯಾಸರ ವಿಶೇಷ ಸನ್ನಿಧಾನ ಇದ್ದವರು ಅಂತ ಅದಕ್ಕಂತ. ನಿಜವಾದ ವ್ಯಾಸರು ವೇದವ್ಯಾಸ ದೇವರೇನೆ, ಅವರ ಸಾಕ್ಷಾತ್ ನಾರಾಯಣನೇ, ವ್ಯಾಸೋಚ್ಛಿಷ್ಟಂ ಜಗತ್ ಸರ್ವಂ. ಮುಂದೆ ಅನೇಕ ದಿವಸಗಳ ಕಡೆ ಅಭಿವ ವೇದವ್ಯಾಸರು ಸಾಕ್ಷಾತ್ ಮಧ್ವಾಚಾರ್ಯರೇನೆ, ಈ ವಿಶಿಷ್ಟವಾದಂತಹ ಹಿರಿಮೆ ಇವರಿಗೆ ಬಂತಾಯಿತು. ಅವರು ಅನೇಕ ದಿವಸಗಳ ಕಡೆದು ಬ್ರಹ್ಮಣ್ಯ ತೀರ್ಥರು ಒಳ್ಳೆ ಜ್ಞಾನಿಗಳವರು, ಅವರ ಅನುಗ್ರಹದೇ ಇವರು ಹುಟ್ಟಿಗೆ ಕಾರಣವಾಗಿತ್ತು. ಬೇರೆ ಪಾಠನೂ ಹೇಳಿಕೊಟ್ರು. ಪಾಠ ನಡೆದ ಮೇಲೆ ಇವರು 20 ವರ್ಷ ವ್ಯಾಸರಾಜರಿಗೆ, ಆಗ ಅವರನ್ನು ಸಂಚಾರಕ್ಕೆ ಅಂತ ಕಳಿಸ್ತಾರೆ. ಇದು ಇನ್ನೊಂದು, ಹಿಂದಿನ ಕಾಲದ ರಾಜ ಮಹಾರಾಜರುಗಳು ತಮ್ಮ ಮಕ್ಕಳಿಗೆ ಯುವರಾಜ್ಯವನ್ನು ಒಪ್ಪಿಸಬೇಕಾದ್ರೆ ಸುಮ್ಮನೆ ಒಪ್ಪಿಸ್ತಿದ್ದಿಲ್ಲಂತೆ, ದಿಗ್ವಿಜಯ ಮಾಡ್ಕೊಂಡು ಬರ್ಬೇಕು ಹೋಗಿ. ಅವರು ಒಂದು ರೌಂಡು ಜಗತ್ತನ್ನು ಗೆದ್ದು ಬಂದ ಮೇಲೆ ಆಗ ಪಟ್ಟಾಭಿಷೇಕ ಮಾಡ್ತಿದ್ರು. ಆ ರೀತಿ ಹೋದಾಗ ಇಳ ಸುದ್ಯುಮ್ನ ಹೋದಾಗಲೇ ಅವನು ಆ ಕುಮಾರವನಕ್ಕೆ ಹೋದ ಕಥೆಯೆಲ್ಲ ಭಾಗವತ ಪುರಾಣದಲ್ಲಿ ಹೇಳ್ತಾರೆ. ಸುಮ್ ಸುಮ್ಮನೆ ಕೊಡ್ತಿರಲಿಲ್ಲ, ತನ್ನ ಇದನ್ನು ಪ್ರೂವ್ ಮಾಡಬೇಕು ಅವರು ತಮ್ಮ ಹಿರಿಮೆಯನ್ನು. ಅದೇ ರೀತಿ ಇವರೇನು ಮಾಡಬೇಕಾಗಿತ್ತಾಗ ತಮ್ಮ ವಿದ್ವತ್ತನ್ನು ಪ್ರೂವ್ ಮಾಡಬೇಕು. ವಿದ್ವತ್ತನ್ನು ಸುಮ್ಮನೆ ಚಿಪ್ಪಾಳೆ ಚಿತ್ರಕಲೆ ಚಪ್ಪಾಳೆ ಬೆಳೆಸ್ಕೊಂಡ್ರೆ ವಿದ್ವತ್ ಅಲ್ಲ ಅದು, ಒಂದು ವಿದ್ವಾಂಸರನ್ನು ಸೋಲಿಸ್ಬೇಕು ಅವರು. ಅವರು ಜಯಪತ್ರಿಕೆ ಕೊಡಬೇಕು, ಓ ಇವರು ದೊಡ್ಡವರು ಅಂತೇಳಿ. ಆಗ ಅವರು ಕನ್ಫರ್ಮ್ ಆದಾಗಲೇ ವ್ಯಾಸರಾಜರನ್ನ ಕಳಿಸಿಕೊಡ್ತಾರೆ. ಆದ್ರೆ ಆ ಮಟ್ಟಿಗೆ ಎಷ್ಟು ತಯಾರು ಮಾಡಿದ್ರು ಬ್ರಹ್ಮಣ್ಯ ತೀರ್ಥರು ಅಂತ ಗೊತ್ತಾಗ್ತದೆ. ಒಂದು ಬ್ರಹ್ಮಣ್ಯ ತೀರ್ಥರು ತಯಾರು ಮಾಡಿದ್ದು ಒಂದು ಮುಖ ಆದರೆ ವ್ಯಾಸರಾಜರ ಸ್ವರೂಪತಃ ಒಂದು ದೊಡ್ಡ ಹಿರಿಮೆ. ಕಂಚಿ ಹೋದ್ರಂತೆ. ಕಂಚಿ ದೊಡ್ಡ ವಿದ್ವತ್ ಕೇಂದ್ರ, ಕೆಲವು ಇರ್ತವೆ ವಿದ್ಯೆಗೆ ಸೆಂಟರ್ಸ್ ಅಂತ ಹೆಸರಾಗಿರುತ್ತೆ, ಎಜುಕೇಷನ್ ಸೆಂಟರ್ಸ್ ಅಂತಾನೆ ಹೆಸರು. ನಮ್ಮ ಅಧ್ಯಾತ್ಮ ವಿದ್ಯೆಗೆ ದಕ್ಷಿಣದ ಸೆಂಟರ್ ಅಂತ ಹೇಳಿದರೆ ಕಂಚಿ, ವಿಜಯನಗರ, ಈ ಪುಣ್ಯಪಟ್ಟಣ, ಪೂನಾ, ಇವುಗಳು ಬಹಳ ಪ್ರಸಿದ್ಧವಾದದ್ದು ಐತಿಹಾಸಿಕವೇ. ಆ ಕಡೆ ಅಂತೂ ಕಾಶಿ ವಿಶ್ವವಿಖ್ಯಾತ. ವೇದ ಕಾಲದಿಂದ ವಿದ್ಯೆಗೆ ಹೆಸರಾದ ಪಟ್ಟಣ ಅಂದರೆ ಕಾಶಿ. ಅದು ವೇದ ಕಾಲದಿಂದ ಅದಕ್ಕೆ ಇವತ್ತಿನವರೆಗೂ ಅದು ಹಾಗೆ ಉಳ್ಕೊಂಡಿದೆ ಎಂಬುದು ಕಾಶಿಯ ತೀರ ವಿಚಿತ್ರವಾದ ಹಿರಿಮೆ. ಈ ಕಂಚಿಗೆ ಬಂದರು ವಿದ್ವಾನ್ ಮಂಡಳಿ, ದೊಡ್ಡ ವಿದ್ವಾಂಸರಂತ ಬಂದರೆ ಸೋಲಿಸಕ್ಕೆ ಅಂತ ಬಂದರೆ ಒಂದು ಬೆಟಾಲಿಯನ್ ಬಗ್ಗೆ ಬರ್ತಾರಂತವ್ರು. ಆಚಾರ್ಯ 8 ವರ್ಷ ಆಚಾರ್ಯ ಸನ್ಯಾಸ ತಗೊಂಡಾಗ 10 ವರ್ಷ ತುಂಬಿತ್ತು, ದೊಡ್ಡ ಒಂದು ಗುಂಪೆ ಬಂತು, ಜಿಗಾಯ ವಾಸುದೇವಾಹ್ವಯ ಪಂಡಿತಾದಿಕಾನ್ ಅಂತ ಹೇಳ್ತಾರೆ. ದೊಡ್ಡ ರೆಪ್ಯೂಟೆಡ್ ಸ್ಕಾಲರ್ಸ್ ಅವರೆಲ್ಲ ಬಿರುದು ಬಾವಲಿ ಸಮೇತ ಬಂದ್ರಂತೆ. ಆಚಾರ್ಯ ಒಬ್ಬರೇ, ಒಬ್ಬ ಆಚಾರ್ಯ ಎಲ್ಲರನ್ನೂ ಲೀಲಾಜಾವಲಾಗಿ ಸೋಲಿಸಿಬಿಟ್ಟು ಎಲ್ಲ ಜಯಪತ್ರಿಕೆ ತಗೊಂಡಿದ್ದನ್ನು ಮಧ್ವವಿಜಯದಲ್ಲಿ ಹೇಳ್ತಾರೆ. ಇವ್ರದ್ದು ಹಾಗೆ ಆಯಿತು, ಅವ್ರ ಮಧ್ವವಿಜಯದ ಮಧ್ವಾಚಾರ್ಯ ಶಿಷ್ಯರ ವಿಜಯ, ಶಿಷ್ಯ ಪರಂಪರೆಯ ವಿಜಯ ಅಷ್ಟೆ. ಕಂಚಿಯ ಪಂಡಿತರೆಲ್ಲ ಅಟ್ಯಾಕ್ ಮಾಡಿದರು, ಒಬ್ಬರೇ ಒಬ್ಬರು ಹೊಸ ಸನ್ಯಾಸಿಗಳು, ಚಿಕ್ಕ ವಯಸ್ಸು, ಏನು ಯೋಚನೆ ಮಾಡಲಿಲ್ಲ ಅವರು. ಸರ್ಪ ಎಷ್ಟು ಚಿಕ್ಕದಾದರೂ ಸರ್ಪ ಸರ್ಪನೇ ಅಂತ ಗೊತ್ತಲ್ಲ. ದೇಶದೇವರು ಅನುಗ್ರಹ ಮಾಡಿದ ಮೇಲೆ ವ್ಯಾಖ್ಯಾನ ದೇವತ, ಶೇಷದೇವರು ಅನುಗ್ರಹ ಮಾಡಿಬಿಟ್ರೆ ಅವಳು ವ್ಯಾಖ್ಯಾನ ಕೌಶಲ ಬರ್ತದೆ. ಜೈತೀರ್ಥರ ಅದ್ಭುತ ಟೀಕಾ ಬರೆದಿದ್ದಕ್ಕೇನೆ ಅವರ ಶೇಷಾವೇಶ ಅಂತ ಅವ್ರಿಗೆ ಹೆಸರಾಗಿತ್ತು. ಶೇಷದೇವರು ಅವರಲ್ಲಿ ಪೂರ್ಣ ಸನ್ನಿಹಿತರು. ಅವ್ರ ಚೂಟ ಮೇಲೆ ಶೇಷದೇವರ ಚಿತ್ರ ಬರೆದ ಹೋದ್ರೆ ಜೈತೀರ್ಥ ಚಿತ್ರ ಅಂತ ಯಾರು ಒಪ್ಪದೇ ಇಲ್ಲ. ಜೈತೀರ್ಥ ಒಪ್ಪಬೇಕಾದ್ರೆ ಮೇಲೆ ಶೇಷದೇವರು ಇರಬೇಕು. ಅಷ್ಟರ ಮಟ್ಟಿಗೆ ಜೈತೀರ್ಥರಿಗೂ ವ್ಯಾಸ ಇವರಿಗೂ ಸಂಬಂಧ ಬಂದೋಗಿದೆ. ಇವರು ಹಾಗೇನೆ ವಿಶೇಷ ಸಿದ್ಧಿ ಪಡೆದು ಎಲ್ಲರನ್ನೂ ಸೋಲಿಸಿ ಹಾಕಿಬಿಟ್ರು. ಒಬ್ಬರೇನೆ 20 ವರ್ಷಕ್ಕೆ ಸಾಧಿಸಿದ ದಿಗ್ವಿಜಯ ಇದು ಅಂತ. ರಾಯರು ಹಾಗೆ ಮಾಡಿತ್ತು. ರಾಯರು ಯಜ್ಞನಾರಾಯಣ ದೀಕ್ಷಿತ ಮೊದಲಾದ ಅನೇಕರನ್ನು ಸೋಲಿಸಿಬಿಟ್ಟು ಮಹಾಭಾಷ್ಯ ವೆಂಕಟನಾಥ ಅಂತ ಬಿರುದು ಪಡೆದಾಗ ಬರೀ 20 ವರ್ಷ ಅಷ್ಟೇ ಅವರಿಗೆ. ಆ ಬಿರುದು ಆಮೇಲೆ ಯಾರಿಗೂ ಬಂದಿಲ್ಲ, ನೆನಪಿರಬೇಕು. ಅವರೊಬ್ಬರಿಗೆ ಬಂದಿರೋ ಬಿರುದು ಅದು. ಮಹಾಭಾಷ್ಯ ಅಂತ ಹೆಸರು ಯಾರಿಗೂ ಬಂದಿಲ್ಲ. ಮಹಾಭಾಷ್ಯ ಅಂದ್ರೆ ಇವತ್ತು ನಮಗೆ ಪತಂಜಲಿ ನಾಪಕ ಆಗುತ್ತೆ, ರಾಯರೇ ನೆನಪಾಗಿಬಿಡ್ತಾರೆ. ಅಷ್ಟರ ಮಟ್ಟಿಗೆ ವಿದ್ವತ್ತನ್ನು ಸಂಪಾದನೆ ಮಾಡಿದವರು. ಪಂಡಿತ ಮಂಡಳಿನ ಸಿಂಗಲ್ ಹ್ಯಾಂಡೆಡೇ ಸೋಲಿಸ್ತಾ ಇದ್ರಂತ. ಅಂತ ಇವರ ಕ್ರಿಕೆಟ್ 11 ಜನ ಸೇರಿ ಸೋಲಿಸ್ಬೇಕು ಇವರೆಲ್ಲ, ಅದು ಗ್ಯಾರಂಟಿ ಇಲ್ಲ ಸೋಲಿಸ್ತಾರೆ ಅಂತೇಳಿ ಒಬ್ಬರೇ. ಇದು ಅದಕ್ಕೂ ಫಿಸಿಕಲ್ಗೂ ಇಂಟೆಲೆಕ್ಚುಯಲ್ ವ್ಯತ್ಯಾಸ ಇದು ಅಂತ. ಫಿಸಿಕಲ್ ಇದನ್ನು ಒಬ್ಬನೇ ಚಾಲೆಂಜ್ ಮಾಡೋಕ್ಕೆ ಆಗೋದಿಲ್ಲ, ಆದ್ರೆ ಇಂಟೆಲೆಕ್ಚುಯಲ್ ಮಾತ್ರ ಅದು ವೆರಿ ಗ್ರೇಟ್. ಅದು ಇಂಟೆಲೆಕ್ಚುಯಲ್ ಸ್ಟ್ರೆಂತ್ ಅಬೌದು ಅನ್ಬೀಟಬಲ್. ಅದರ ಪರಿಣಾಮ ಎಲ್ಲರನ್ನು ಸೋಲಿಸಿದ್ರು. ಅವರು ಸೋಲು ಒಪ್ಪಿಕೊಳ್ಳೋದ್ರ ಬದಲು ಒಂದು ಕುತಂತ್ರ ಶುರು ಮಾಡಿದ್ರು, ವಿಷ ಹಾಕಿಬಿಟ್ರಂತೆ. ಇದು ವ್ಯಾಸವಿತರಿತಿಯಲ್ಲಿ ಬರೀತಾನೆ, ಇದು ಬೇರೆ ಯಾವುದರಲ್ಲೂ ದಾಖಲಾಗಲ್ಲ. ವ್ಯಾಸವಿತರಿದ್ರು ಎಲ್ಲ ಸೇರಿ ವಿಷ ಹಾಕಿಬಿಟ್ರಂತೆ. ತಮ್ಮ ಕೈಲಿ ಆಗದೆ ಹೋದಾಗ ಇಂಥ ಒಂದು ಅಡ್ಡ ಹಾದಿ ಹಿಡಿಯೋ ಮನುಷ್ಯನ ಪದ್ಧತಿ ಅದು. ಅದರಲ್ಲೂ ಕೂಡ ಶತ್ರುಗಳನ್ನ ನಾಶ ಮಾಡೋದಕ್ಕೆ ಕ್ಷತ್ರಿಯರು ಹೇಗೆ ವಿಷ ಉಪಯೋಗಿಸ್ತಿದ್ರು, ಈ ವಿದ್ವಾಂಸರ ಮೇಲೂ ಕೂಡ ವಿಷ ಪ್ರಯೋಗ ಅಂಬೋದು ಯಾವ ಕಾಲಕ್ಕೂ ನಡೆದು ಬಂದಿರೋ ಪದ್ಧತಿನೇ ಇದು. ಒಂದು ವಿದ್ವತ್ತು ಜಾಸ್ತಿ ಇದ್ದ ರಿಸ್ಕ್ ಇದ್ದೇ ಇರ್ತದೆ ಯಾವಾಗಲೂ ಕೂಡ. ಇವರು ವಿಷ ಹಾಕೇ ಬಿಟ್ಟರು, ಯಾವ ವಿಷ ಹಾಕೋದು ಎಲ್ಲೆಲ್ಲ ಹಾಕೋದಿಲ್ಲ. ಮತ್ತೆ ಅವರು ಅಡಿಗೆಯವ್ರನ್ನ ಮೊಳಗೆ ಹಾಕೊಂಡ್ಬಿಡ್ತಾರೆ. ಅಡಿಗೆಯವ್ರಿಗೆ ಸ್ವಲ್ಪ ದುಡ್ಡು ಕೊಟ್ಬಿಟ್ರೆ ಅವರೆಲ್ಲ ಬಲಬೇಗ ಈಡಾಗಿಬಿಡ್ತಾರೆ. ಭೀಮಸೇನ ದೇವರಿಗೆ ಹಾಕಿಸಿದಲ್ಲ ದುರ್ಯೋಧನ, ಅಡಿಗೆಯವರು ಸಸೂದ ಮುಖದ ಅಂತಾನೆ ಮಹಾಭಾರತದಲ್ಲಿ ಬರೋದು. ಅಡಿಗೆಯವರ ಮೂಲಕನೇ ಹಾಕಿಸಿದರು. ವ್ಯಾಸರಾಯರು ಅದನ್ನು ನಿದ್ದಾಯಿತು, ವಿಷ ಶುರುವಾಯಿತು, ಆಗಲೇ ಭಯಂಕರವಾದಂಥ ಪೀಡೆ ಶುರುವಾಯಿತು. ಆಗ ಅವರು ಏನು ಗಾಬರಿ ಆಗಲಿ ಏನು ಮಾಡಲಿಲ್ಲ, ಧನ್ವಂತರಿ ನಾಮಕ ಭಗವಂತನ ಸ್ತೋತ್ರ ಮಾಡಿದ್ರಂತಷ್ಟೇ. ತಂತ್ರಸಾರ ಗೊತ್ತಿದ್ದವರಿಗೆ ಅದು ಆಲ್ ಪ್ರೂಫ್ ಹೇಗಾಗಬೇಕು ಅಂತ ಹೇಳ್ಕೊಡ್ತಾರೆ ಆಚಾರ್ಯರು. ಜಗತ್ತಿನಲ್ಲಿ ಎಲ್ಲ ಆಪತ್ತನ್ನು ಗೆಲ್ಲಬೇಕು ಅಂತಿದ್ರೆ ತಂತ್ರಸಾರ ಓದಿಬಿಡಿ ಅಂತ ಹೇಳ್ತಾರೆ. ತಂತ್ರಸಾರದಲ್ಲಿ ನಿಷ್ಣಾತರವರು ಧನ್ವಂತರಿ ಮಂತ್ರ ಜಪ ಮಾಡಿದರು. ಪರಮಾತ್ಮ ದರ್ಶನ ಕೊಟ್ಟಂತ ಸಪ್ರದಲ್ಲೇ ಕೊಟ್ಟು ವ್ಯಾಸರಾಜರೇ ಈ ಮೂಲಿಕೆ ತಗೊಂಡು ಔಷಧಿ ತಗೊಳ್ಳಿ ಅಂತ ಹೇಳಿಬಿಟ್ರು. ದೇವರು ಬಲ್ಲದೆ ಸಾಕು, ಲೋಕದಲ್ಲಿ ತೋರಿಸಿಕೊಡ್ತಾರೆ ಈ ಮೂಲಕನೇ. ಆಚಾರ ಬರೀತಾರೆ ನ್ಯಾಯವಿವರಣದೊಳಗೆ, ದೇವರು ಯಾವುದನ್ನು ಕೂಡ ದ್ವಾರ ಮನುಸೃತ್ಯವ ಸರ್ವತ್ರ ಈಶ್ವರ ಪ್ರವೃತ್ತೇ ಅಂತ ಹೇಳಿದ್ದಾರೆ. ಏನೋ ಒಂದು ಮೀಡಿಯಾ ಇಟ್ಟೇ ಪರಮಾತ್ಮ ಕೆಲಸ ಮಾಡಿಸ್ತಾರಂತೆ. ಈ ಮೂಲಿಕೆ ತಗೊಳ್ಳಿ ಅಂತ ಸೂಚನೆ ಕೊಟ್ಟ ತಗೊಂಡ್ರಂತೆ ಎಲ್ಲ ವಿಷ ಹೊರಟೋಗ್ಬಿಡುತ್ತೆ. ಇದು ವ್ಯಾಸರಾಜರ ಜೀವನದ ಒಂದು ಅದ್ಭುತ ಘಟನೆಯಾಯಿತು. 20ನೇ ವರ್ಷಕ್ಕೆ ವಿಷ ಪ್ರಯೋಗ, ಅದನ್ನು ಪೂರ್ತಿ ಓವರ್ಕಮ್ ಮಾಡಿದರು. ಈ ಮೂಲಕ ತಾವು ವಿಷವನ್ನು ಗೆಲ್ಲಬಲ್ಲವರು ಅಂತ ತೋರಿಸಿಕೊಡ್ತಾರೆ. ಈ ರೀತಿ ವಿಷವನ್ನು ಗೆಲ್ಲೋದು ಅಂದ್ರೆ ಒಂದೇ, ಪೂರ್ವಪಕ್ಷಕ್ಕೆ ಉತ್ತರ ಕೊಡೋದು ಅಂದ್ರೆ ಒಂದೇ. ಪೂರ್ವಪಕ್ಷ ಅಂಬೋದು ವಿಷ ಇದ್ದ ಹಾಗೆ. ಸಿದ್ಧಾಂತ ಪ್ರಪಂಚದ ವಿಷ ಅಂದ್ರೆ ಪೂರ್ವಪಕ್ಷ, ಸಿದ್ಧಾಂತ ಅಮೃತ. ಆ ದೃಷ್ಟಿಯಿಂದ ವ್ಯಾಸರಾಜರು ಮುಂದೆ ಇಲ್ಲಿ ಏನು ಪರಮಾತ್ಮ ಧನ್ವಂತರಿ ನಾಮಕ ಪರಮಾತ್ಮ ಔಷಧಿಯನ್ನು ಸೂಚಿಸ್ಬಿಟ್ಟು ವಿಷವನ್ನು ಕಳೆದ, ಅದು ಅಮೃತ ಆಯಿತು. ಈ ಅಮೃತನೇ ಮುಂದೆ ನ್ಯಾಯಾಮೃತವಾಗಿ ಹೊರಗೆ ಹೊರಗಾಯ್ತು ಅವರಿಗೆ. ಇವ್ರು ವಿಷ ಹಾಕ್ಲಕ್ಕೆ ಹೋಗಿ ಅಮೃತ ವಾಪಸ್ ಬಂದಾಗ ಆಯ್ತು ಅಷ್ಟೇ. ಜಗತ್ತು ಈ ವಿಷ ಹೋಯಿತು, ಅಮೃತದಿಂದ ವಿಷ ಧನ್ವಂತರಿ ನಾಮಕ ಅಮೃತದಿಂದ ಧನ್ವಂತರಿ ತಾನೆ. ಧನ್ವಂತರಿ ನಾಮ ಹರಿನ್ಮಣಿ ದ್ಯುತಿ. ಧನ್ವಂತರಿ ನಾಮಕ ಭಗವಂತ ಅನುಗ್ರಹ ಮಾಡಿದರ ಸಂಕೇತವಾಗಿ ಅಂತಿಂಥ ಗ್ರಂಥ ಅಲ್ಲ ನ್ಯಾಯಾಮೃತ ಅಂದ್ರೆ ನ್ಯಾಯಾಮೃತನೇ. ಶ್ರೀಮಧ್ವಶಾಸ್ತ್ರ ದುಗ್ಧಾಬ್ಧಿ ಧೀಮಂದರ ಮಹೀಭೃತ ಆಮಥ್ಯ ಉದ್ಧ್ರಿಯತೆ ನ್ಯಾಯಾಮೃತಂ ವಿಭುಧ ತೃಪ್ತಯೇ ಅವರೇ ಹೇಳುತ್ತಾರೆ. ಇವತ್ತು ಸಮುದ್ರ ಮಥನವನ್ನು ಮಾಡಿ ಬಂದರ ಪರ್ವತವನ್ನು ಇಟ್ಟು ಮಥನ ಮಾಡಿದ್ದಕ್ಕೆ ಅಮೃತ ಬಂತು. ಇವತ್ತು ಮಧ್ವಶಾಸ್ತ್ರವೇ ಕ್ಷೀರಸಾಗರ. ಅವರ ಬುದ್ಧಿ, ವಿಶಿಷ್ಟವಾದ ಬುದ್ಧಿಯೇ ಬಂದರ ಪರ್ವತ. ಅದರಿಂದ ಹಾಲೋಡರೆ ಮಾಡದೆ ಕಡೆಯೋದು. ಅಲ್ಲಿ ಅಮೃತ ಬಂತು, ನ್ಯಾಯಾಮೃತ ಬಂತು ಅಂತ ವ್ಯಾಸರಾಜರು ಅದನ್ನು ಹೇಳ್ತಾರೆ. ಧನ್ವಂತರಿ ಅನುಗ್ರಹದ ಸೂಚನೆಯಲ್ಲಿ ಕಾಣಿಸುತ್ತೆ. ಮುಂದೆಲ್ಲರೂ ತೆಪ್ಪಗಾದರು, ವಾದಿಗಳು ಎಲ್ಲದರಲ್ಲೂ ಸೋತಾಗಾಯಿತು. ವಿಷ ಹಾಕಿಯೂ ಸೋತರು, ವಿಷದಂತ ಪ್ರಶ್ನೆ ಮಾಡಿಯೂ ಸೋತರು. ಅಲ್ಲಿಂದ ಅವರು ಅಷ್ಟೊತ್ತಿಗೆ ಬ್ರಹ್ಮಣ್ಯತೀರ್ಥರು ವ್ಯಾಸರಾಜರಿಗೆ ಪಟ್ಟಾಭಿಷೇಕ ಮಾಡ್ತಾರೆ, ಉತ್ತರಾಧಿಕಾರವನ್ನು ಕೊಟ್ಟು ಬಿಡ್ತಾರೆ. ಸುಮಾರು 8-12 ವರ್ಷಗಳ ಕಾಲ ಕೀರ್ತಿ ನಡೀತು. ಅಷ್ಟೊತ್ತಿಗೆ ಅವರು ಪೀಠ ಕೊಟ್ಟು ಅವರು ವೃಂದಾವನಸ್ಥರಾಗ್ತಾರೆ. ಆಗ ಮುಂದೆ ಹೆಚ್ಚೋದಲಕ್ಕೆ ಅಂತೇಳಿ ಮುಡುಬಾಗ್ಲಿ ಬರ್ತಾರೆ. ವ್ಯಾಸರಾಜರ ಹೆಚ್ಚಿನ ಅಧ್ಯಯನವಾಗಿದ್ದೆಲ್ಲ ಉದ್ಗ್ರಂಥಗಳ ಅಧ್ಯಯನ. ಇಲ್ಲಿಗ ನೆನಪಿರಬೇಕು, ಶ್ರೀಪಾದರಾಜರು ಓದೋದಕ್ಕಿಂತ ಮುಂಚೆನೆ ಪಂಡಿತ ಮಂಡಳಿಗೆ ಅದ ವಿದ್ವಾಂಸರವರು ಇನ್ನು ಹೈಯರ್ ಸ್ಟಡೀಸ್ಗೆ ಹೋದ್ರಂತೆ. ಹೈಯರ್ ಸ್ಟಡೀಸ್ಗೆ ಹೋದ್ರೆ ಓದಿಗೆ ಕೊನೆ ಇಲ್ಲ ಅಂತ ಆಯ್ತಾ. ಎಷ್ಟು ಓದಿದ್ರು ಕೂಡ ಇನ್ನೂ ಓದಬೇಕು ಅನಿಸೋದು ಓದಿನ ಸ್ವಾರಸ್ಯ. ನಮಗೆ ಓದಿನ ಬಗ್ಗೆ ಅಷ್ಟು ಅನಿಸಿಲ್ಲ, ಧನದ ಬಗ್ಗೆ ಭಾರಿ ಸಂಪಾದನೆ ಮಾಡಿ ಹೆಚ್ಚು ಶ್ರೀಮಂತರೇ ಅದು ಆಶ್ಚರ್ಯ. ಇನ್ನೂ ಇರ್ತದೆ ಮತ್ತು ಕೋಟಿಗಟ್ಟಲೆ ಯೋಚನೆ ಮಾಡ್ತಾರೆ. ಕೋಟಿಗಟ್ಟಲೆ ಸಾಮಾನ್ಯರು ಕೋಟಿಗಟ್ಟಲೆ ಇಮ್ಯಾಜಿನ್ ಮಾಡೋದಿಲ್ಲ. ಕೋಟಿಗಟ್ಟಲೆ ಇಮ್ಯಾಜಿನ್ ಮಾಡಿದ್ರೆ ಮೊದಲು ಕೋಟೇದೇ ಚೆನ್ನಾಗಿರ್ಬೇಕು. ಧನ ಒಂತ ಹೇಗೆ ಹೆಚ್ಚು ಧನಕ್ಕೆ ಇಷ್ಟಪಡ್ತಾನೋ, ಜ್ಞಾನಿ ಆದವನೇ ಹೆಚ್ಚು ಜ್ಞಾನಕ್ಕೆ ಇಷ್ಟಪಡ್ತಾನಂತೆ. ಧನದ ಶ್ರೀಮಂತರಿಗೆ ಧನದ ರುಚಿ ಗೊತ್ತಾಗಿರ್ತದೆ, ಜ್ಞಾನಿಗಳಿಗೆ ಜ್ಞಾನದ ರುಚಿ ಗೊತ್ತಾಗ್ತದೆ. ಅದಕ್ಕೆ ಅದು ಧನದ ರುಚಿ ಎಂಬುದು ಕೊನೆಗೆ ಹಾಳು ಮಾಡ್ತದೆ, ಜ್ಞಾನದ ರುಚಿ ಎಂಬುದು ಉದ್ಧಾರ ಮಾಡ್ತದೆ, ಅಷ್ಟೇ ಡಿಫರೆನ್ಸ್. ಅದು ಅದಕ್ಕೆ ಅವರು ಶ್ರೀಪಾದರಾಜರ ಹತ್ರ ಬಂತು. ಶ್ರೀಪಾದರಾಜರು ಬಹಳ ದೊಡ್ಡ ಹೆಸರು ಇಡೀ ನಮ್ಮ ಶಾಸ್ತ್ರ ಪರಂಪರೆಯೊಳಗೆ. ದೊಡ್ಡ ಪಾಠ ಪ್ರವಚನಕಾರರು, ವಿದ್ಯಾಪ್ರಸಾರಕರು ಅಂತಕ್ಕಂಥ ಕೀರ್ತಿ ಪಡೆದ ಮಹಾಜ್ಞಾನಿಗಳು ಶ್ರೀಪಾದರಾಜರು. ಶ್ರೀರಂಗ ಪ್ರಾಂತದಲ್ಲಿ ವಿಶೇಷ ಕ್ರಾಂತಿ ಮಾಡಿ ಹರಿದಾಸ ಸಾಹಿತ್ಯಕ್ಕೆ ವಿಶಿಷ್ಟವಾದ ರೂಪ ಕೊಟ್ಟವರು ಶ್ರೀಪಾದರಾಜರೇ. ನರಹರಿತೀರ್ಥರಿಂದ ಪ್ರಾರಂಭವಾಗಿದ್ದನ್ನ ವ್ಯಾಪಕವಾಗಿ ಬೆಳೆಸಿದ್ದು ಶ್ರೀಪಾದರಾಜರು. ಮತ್ತು ತಮಿಳುನಾಡಿನಲ್ಲಿ ವಿಶಿಷ್ಟವಾದ ರೀತಿಯಲ್ಲಿ ಮಧ್ವ ಸಿದ್ಧಾಂತ ಪ್ರಸಾರ ಮಾಡಿದ್ದು ಶ್ರೀಪಾದರಾಜರೇ. ಅವರು ಮುಳುಬಾಗಿಲನ್ನ ವಿಶಿಷ್ಟ ರೀತಿಯಲ್ಲಿ ವಿದ್ಯಾಕೇಂದ್ರವನ್ನಾಗಿ ರೂಪಿಸ್ತಾರೆ. ನಾನು ನೆನೆಸ್ಕೋಬೇಕು, ಇವತ್ತಿಗೂ ಕೂಡ ಬೆಂಗಳೂರು ಇತ್ತೀಚೆಗೆ ಬಹಳ ಹೆಸರು ಮಾಡಿದೆ ಅಷ್ಟೇನೆ. ಮೊದಲು ಬೆಂಗಳೂರು ಹೆಸರೇನೂ ಇಲ್ಲ, ವಿದ್ಯಾಪರಂಪರೆ ಬೆಂಗಳೂರು ಎಂಬುದು ಆಲ್ಮೋಸ್ಟ್ ಜೀರೋ. ಅದು ನಿಜವಾಗಲುಗಳು ಮುಳುಬಾಗಿಲಿಗೆ ಕೀರ್ತಿ ಬಂತು. ಇನ್ನೂ ಸ್ವಲ್ಪ ಯೋಚನೆ ಮಾಡಿದರೆ ಸುತ್ತಮುತ್ತ ಪ್ರಾಂತದಲ್ಲೇನೆ, ಕೆಲವು ಊರುಗಳೆಲ್ಲ ವಿದ್ವತ್ ಕೇಂದ್ರ ಅಂತ ಕುಂಭಕೋಣ ದೊಡ್ಡ ವಿದ್ವತ್ ಕೇಂದ್ರ ಆಗಿತ್ತು, ಶ್ರೀರಂಗ ವಿದ್ವತ್ ಕೇಂದ್ರ ಆಗಿತ್ತು. ಆ ರೀತಿ ನಮ್ಮ ಕರ್ನಾಟಕದಲ್ಲಿ ವಿದ್ವತ್ ಕೇಂದ್ರ ಅಂತ ಗಣಿತವಾದ ಅತ್ಯಂತ ಪ್ರಾಚೀನ ಅಂತ ಹೇಳಿದ್ರೆ ಮುಳುಬಾಗಲು ಒಂದೇನೆ. ಆದರೆ ಕೀರ್ತಿ ಪೂರ್ತಿ ಸಲ್ಲಬೇಕಾದ ಶ್ರೀಪಾದರಾಜನೇ. ಅದು ಡೆವಲಪ್ ಆಗಿತ್ತು ಪದ್ಮನಾಭತೀರ್ಥರಿಂದ ಶುರುವಾಯಿತು. ಪದ್ಮನಾಭತೀರ್ಥರು ಆಮೇಲೆ ಅಕ್ಷೋಭತೀರ್ಥರು ಅಂತೂ ಅಲ್ಲಿ ವಿದ್ಯಾರಣ್ಯರ ಪರಾಭವದಿಂದ ಹೊಸ ಒಂದು ಕ್ರಾಂತಿ ಮಾಡಿದರು. ನರಸಿಂಹದೇವರನ್ನು ಪ್ರತಿಷ್ಠಾಪನೆ ಮಾಡಿದರು. ಅಂಗಾರದಲ್ಲಿ ಬರೆದು ನರಸಿಂಹದೇವರು ಬಂಡೆ ಮೇಲೇನೆ ಮೂಡಿದರು. ನರಸಿಂಹತೀರ್ಥ ಬಂತ, ನರಸಿಂಹತೀರ್ಥ ನರಸಿಂಹದೇವರು. ಮುಂದೆ ವಿದ್ಯಾಪೀಠ ಶುರುವಾಯಿತು. ಆದರೆ ಬಹಳ ವ್ಯಾಪಕವಾದ ರೂಪ ತಗೊಂಡಿದ್ದು ಶ್ರೀಪಾದರಾಜರಿಂದ. ಅದು ಎಷ್ಟು ಮಟ್ಟಿಗೆ ಬೆಳೀತು ಅಂತ ಕೇಳಿದರೆ ಇತ್ತೀಚಿನವರೆಗೂ ಕೂಡ ಈ ಶತಮಾನದ ಪ್ರಾರಂಭದವರೆಗೂ ಕೂಡ ಮುಳುಬಾಗಲು ದೊಡ್ಡ ವಿದ್ಯಾ ಕೇಂದ್ರ. ಅಲ್ಲಿ ಸಾವಿರಾರು ಪಂಡಿತರನ್ನು ತಯಾರು ಮಾಡಿದಂಥ ಕೀರ್ತಿ ಮುಳುಬಾಗಲಿಗೆ ಬರ್ತದೆ. ಆ ಬಗ್ಗೆ ಡಿ ವಿ ಜಿ ಎಷ್ಟೋ ಸತ್ತು ಪುಸ್ತಕ ಬರೀಬೇಕಂತ ಬರ್ಕೋತಾರೆ. ಮುಳುಬಾಗಲಿನಲ್ಲೇ ಹುಟ್ಟಿ ಬೆಳೆದಿದ್ದಂಥವ್ರು ಹೇಳ್ಕೋತಾರೆ. ಅಲ್ಲಿ ಶ್ರೀಪಾದರಾಜ ಹೆಸರು ಹೇಳ್ತಾರೆ, ನಾವೆಲ್ಲ ಓದಿದ್ದು ಮಾಧವ ಪಂಡಿತರ ಅಂತ ಹೇಳ್ಕೋತಾರೆ. ಎಲ್ಲ ಮಾಧವ ಪಂಡಿತರ ಪಾಠ ಹೇಳಿಕೊಟ್ಟಿದ್ದು ಅಂತ ಹೇಳಿ ಅವ್ರು ಎಷ್ಟು ಹೆಸರು ಮಾಡಿದ್ರು ಗೊತ್ತಿದೆ ಗತ್ತಿಗೆ. ಬಹಳ ನಡೀತಾರೆ ಅಲ್ಲಿ ಜನಗಳು, ಬರೀ ವಿದ್ವಾಂಸರಾಗಲಿಲ್ಲಂತೆ, ಒಳ್ಳೆ ಸದಾಚಾರ್ಯಗಳ ವಿದ್ವಾಂಸರಾಗಿ ರೂಪುಗೊಳ್ಳುತ್ತಾರೆ. ಕೆಟ್ಟದ ತಿನ್ನ ಹೇಳಿದ್ದೆ ನಾನು. ಅಲ್ಲಿ ದೊಡ್ಡ ದೊಡ್ಡ ವಿದ್ವಾಂಸರುಗಳು, ದುಡ್ಡಿನ ಆಸೆನೇ ಇಲ್ಲ ಅವರಿಗೆ, ನಿಸ್ಪೃಹವಾದ ಜೀವನ. ಡಿ ವಿ ಜಿ ಬರಬೇಕು ಅಂತ ಕೇಳಿ ಬೇರೆದ ಹೇಳುತ್ತಾರೆ. ಯಾರೋ ಒಬ್ರು ಒಂದು 2 ರೂಪಾಯಿ ಕೊಟ್ಟಂತೆ ದಕ್ಷಿಣ ಒಬ್ಬ ಆಚಾರ್ಯರಿಗೆ. 2 ರೂಪಾಯಿ ಕೊಟ್ಟು ಒಂದು ಐದು 2 ರೂಪಾಯಿ ಬಿಗ್ ಅಮೌಂಟ್ ಆಗಿನ ಕಾಲ ಲೆಕ್ಕದೊಳಗೆ. ಆ ವರ್ಷ ಪೂರ್ತಿ ತಿಂಗಳಿಗೆ ಒಂದು ರೂಪಾಯಿ ಇದು ಬಿಟ್ಟಿದ್ರೆ ಸಂಸಾರ ಒಂದು ತಿಂಗಳು ಪೂರ್ತಿ ಒಂದು ಸಂಸಾರ ಬದುಕ್ತಿತ್ತು. ಈಗ ಒಂದು ದಿವಸ ಒಂದು ಗಂಟೆ ಬದುಕಲಿಕ್ಕಾಗೋದಿಲ್ಲ ಅಂತ ಕಾಲ ಇದೆ. ಅಷ್ಟು ಕೊಟ್ಟಂತೆ ಒಂದು ವರ್ಷ ಆಯ್ತಂತೆ. ನಿಮ್ಮ ಅಷ್ಟೇ ಮತ್ತೆ 2 ರೂಪಾಯಿ ಕೊಡ್ಲಕ್ಕೆ ಹೋದಂತ. ಈ ಆಚಾರ್ಯ ಎಷ್ಟವರದ್ದು ಕೇಳಿದ್ರೆ ಹೋದ ವರ್ಷ ಕೊಟ್ಟು 2 ರೂಪಾಯಿ ಖರ್ಚಾಗಿಲ್ಲ ಅಂದ್ರಂತ ಅವ್ರು, ಏನು ಮಾಡ್ಬೇಕು ಹೇಳಿ. ಇನ್ನು ಹಾಗೆ ಇದೆ ತೋದ್ಬಿಡೋದು, ಖರ್ಚಾಗ ನೆಸಿಟಿನ ಬರಲಿಲ್ಲ ಅಂದ್ರಂತೆ. ಎಂಥ ಜನ ಇರ್ಬೋದು, ಅವ್ರ ದುಡ್ಡು ಎಷ್ಟು ಬೆಲೆ ಇತ್ತು, ಇವ್ರು ಎಷ್ಟು ಆಸೆ ಗೆದ್ದಿದ್ರು ಇವರು. ಏ ಯಾರು ಕೇಳ್ತಿದ್ರು ಖರ್ಚಾಗಿಲ್ಲ, ಯಾರು ಕೇಳ್ತಿದ್ರು ಖರ್ಚು ಕೊಟ್ಟಿದ್ದು ಖರ್ಚಾಯ್ತು ಅಂತ ಕೇಳ್ತಾರೆ ಯಾರು ಕೂಡ. ಸುಮ್ಮನೆ ಇಸ್ಕೊಂಡ್ರೆ ಹೋಗೋಗ್ತಿತ್ತು, ನಾ ಏನ್ ಮಾಡೋ ಗೊತ್ತಿಲ್ಲ ತಗೋ ಅಂತ ಹೇಳಿದ್ರೆ. ಅದು ವಿದ್ವಾಂಸ್ ವಿದ್ವತ್ತಿನ ಜೊತೆಗೆ ತೃಪ್ತಿ ಪಡೆದಿದ್ರು, ಇದು ಬಹಳ ಮುಖ್ಯ. ಅದೆಲ್ಲ ಶ್ರೀಪಾದರಾಜರಿಂದ ಬಂದ ಒಳ್ಳೆ ಸಂಸ್ಕೃತ ವಿದ್ಯೆ 2 ವಿಧ. ಈ ಬಾಯ್ಪಾಠದ ವಿದ್ಯೆ ಬೇರೆ, ಅದು ರಕ್ತಗತವಾಗತಕ್ಕಂಥ ಮನಸ್ಸಿಗೆ ಹಿಡಿತಕ್ಕಂಥ ವಿದ್ಯೆ ಬೇರೆ, ಅದು ಸಾರ್ಥಕ ವಿದ್ಯೆ ಅಂತ ಕರೀತಾರೆ. ಎಜುಕೇಷನ್ ಎಲ್ಲ ಇವತ್ತು ಎಜುಕೇಷನ್ ಕರಪ್ಟ್ ಆಗೋನು ಹೆಚ್ಚು ಎಜುಕೇಟೆಡ್ ಪರ್ಸನ್ ಕರಪ್ಟ್ ಆಗ್ತಾರೆ, ತಪ್ಪದು. ನಿಜವಾಗ್ಲೂ ಕರಪ್ಷನ್ನ ಪ್ರೊಟೆಸ್ಟ್ ಮಾಡಬೇಕು ನ್ಯಾಯವಾಗಿ. ವಿದ್ಯೆ ಇದ್ದವನು ಮಾಡೋದಿಲ್ಲ ಅಂದ್ರೆ ಸರಿಯಾದ ವಿದ್ಯೆ ಅಲ್ಲ ಅದು. ಶ್ರೀಪಾದರಾದ್ರ ವಿದ್ಯೆ ಸರಿಯಾದ ವಿದ್ಯೆ. ಅಂಥ ಒಂದು ಗುರುಕುಲ ನಡೆಸ್ತಿದ್ದ ಶ್ರೀಪಾದರಾದ್ರೆ ವ್ಯಾಸರಾಜರು ಬಂತು. ಅಂಥವ್ರಿಗೆ ಪಾಠ ಹೇಳಬೇಕು, ಎಂಥ ಚಾಲೆಂಜ್ ಗೊತ್ತೇನು. ವಿದ್ವಾನ್ ಮಂಡಳಿ ಸೋಲಿಸಿ ಬಂದ ವಿದ್ಯಾರ್ಥಿ ಅವರಿಗೆ ಪಾಠ ಹೇಳಬೇಕು. ಒಂದೆರಡು ದಿವಸ ಪಾಠ ಹೇಳೋದಲ್ಲ, ಹೇಳಿದ್ರು 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 12 ವರ್ಷ ಪಾಠ ಹೇಳಿದ್ರಂತೆ. ಎಷ್ಟು ಕೆಪಾಸಿಟಿ ಇರಬೇಕು ಶ್ರೀಪಾದರಾದ್ರೆ, 12 ವರ್ಷ ಅವ್ರ ಹತ್ರ ಪಾಠ. ಇಂಥವ್ರು ಹೇಳಿದಾಗ ಅವರ ಸಾಮರ್ಥ್ಯ ನೆನೆಸ್ಕೊಂಡು ಬಿಟ್ರೆ ಹೇಳ್ತಾನೆ ಸೋಮನಾಥ ಕವಿ, ಶ್ರೀಪಾದರಾದ್ರನ್ನು ಬರೀ ವಿದ್ವಾಂಸರು ಅಂದ್ರೆ ಏನು ಹೇಳಿದಾಗ ಆಗೋದಿಲ್ಲ, ನಿಕ್ಷೇಪ ಭಾಜನವಿವ ಮಧ್ವಮುನಿ ರಹಸ್ಯಸ್ಯ. ಮಧ್ವ ಸಿದ್ಧಾಂತದ ನಿಧಿ ಅಂತ ಕರೀತಾರೆ ಅವರ. ಶ್ರೀಪಾದರಾದರೂ ಮಧ್ವ ಸಿದ್ಧಾಂತದ ನಿಧಿ ಅದು. ಅನೇಕ ಅಬ್ಜೆಕ್ಟಿವ್ಸ್ ಹಾಕ್ತಾರೆ, ಅದರಲ್ಲಿ ಅದೊಂದು ಹೆಸರು. ಸ್ವತಃ ಶ್ರೀ ವ್ಯಾಸರಾಜರೇನೆ ತಮ್ಮ ಗ್ರಂಥಗಳಲ್ಲಿ ಬರೀತಾರೆ. ಸಂಪ್ರದಾಯಾರ್ಥ ಕೋವಿದಾನ್ ಅಂತ ಕರೀತಾರೆ ಅವರು. ಜ್ಞಾನ ವೈರಾಗ್ಯ ಭಕ್ತಿಯಾದಿ ಕಲ್ಯಾಣ ಗುಣಶಾಲಿನಃ ಲಕ್ಷ್ಮೀನಾರಾಯಣ ಮುನಿನ್ ಒಂದೇ ವಿದ್ಯಾಗುರುನ್ ಮಮ. ಎಷ್ಟು ಹೆಮ್ಮೆ ಇವರು ಹೇಳ್ಕೋಬೇಕಾದ, ನನ್ನ ವಿದ್ಯಾಗುರುಗಳು ಶ್ರೀಪಾದರಾಜರು ಅಂತ ಹೇಳಿ ಅಷ್ಟು ಹೆಮ್ಮೆಯಿಂದ ವ್ಯಾಸರಾಜರು ನೆನೆಸ್ತಾರೆ ಅಂದರೆ ಅವ್ರು ಪ್ರತಿ ಗ್ರಂಥಲೂ ಹೆಸರು ಹೇಳಬೇಕು. ದ್ವೈತಿ ಕುಲ ತಿಲಕೇನ ಅಂತ ಬರೀತಾರೆ ಶ್ರೀಪಾದರಾಜರನ್ನು, ದ್ವೈತಿ ಕುಲ ತಿಲಕರು ಅಂತ ಸಂಬೋಧನೆ ಮಾಡ್ತಾರೆ. ಇವೆಲ್ಲ ಅರ್ಥ ಮಾಡಿಕೊಂಡು ಶ್ರೀಪಾದರಾಜರು ಎಷ್ಟು ದೊಡ್ಡ ಜ್ಞಾನಿಗಳು ಎಂಬುದು ರುಜುವಾತಾಗತ್ತೆ. ಅವ್ರು ಓದಿದ್ದು ವಿಭುದೇಂದ್ರ ಸ್ವಾಮಿಗಳ ಹತ್ರ. ವಿಭುದೇಂದ್ರ ತೀರ್ಥರ ಶಿಷ್ಯರು ಶ್ರೀಪಾದರಾಜರು, ರಘುನಾಥ ತೀರ್ಥರು ಶ್ರೀಪಾದರಾಜ ಬಿರುದು ಪಡೆದವರು, ಅದರ ಜೊತೆಗೆ ವ್ಯಾಸರಾಜರು ತಯಾರು ಮಾಡಿದವರು. ಎಂತ ಲಿಂಕ್ ಇದೆ ಅವರಿಗೆ? ವಿಭುದೇಂದ್ರ ಸ್ವಾಮಿಗಳ ಶಿಷ್ಯರು, ರಘುನಾಥ ತೀರ್ಥರಿಂದ ಶ್ರೀಪಾದರಾಜರಂತ ಕರೆಸಿಕೊಂಡವರು, ಅನಂತರ ಇವರಿಂದ ಇವರಿಗೆ ಪಾಠ ಹಿಡಿದ ಗುರುಗಳು, ಇಷ್ಟೆಲ್ಲ ಹಿರಿಮೆ ಹೊಂದಿರತಕ್ಕಂಥ ಹಿರಿಮೆಯಿಂದ ಶ್ರೀಪಾದರಾಜರಿದೆ. ಅದ್ಯಾತಕ್ಕೆ ಪದ್ಮನಾಭ ತೀರ್ಥರ ಮಠ ಅದು, ಇವರಿಂದ ಶ್ರೀಪಾದರಾಜ ಮಠ ಅಂತಲೇ ಹೆಸರಾಗೋಯ್ತು. ಅದು ಮಠಕ್ಕೆ ಹೊಸ ಹೆಸರು ಕೊಟ್ಟಂತ ಹಿರಿಮೆ ಶ್ರೀಪಾದರಾಜರು. ಹೇಗೆ ರಾಘವೇಂದ್ರ ಸ್ವಾಮಿಗಳಿಂದ ರಾಘವೇಂದ್ರ ಮಠ ಆಯಿತೋ, ವ್ಯಾಸರಾಜರಿಂದ ವ್ಯಾಸರಾಜ ಮಠ ಆಯಿತೋ, ಇವರಿಂದ ಶ್ರೀಪಾದರಾಜ ಮಠ ಅಂತ ಹೆಸರು ಬಂತು. ಅಲ್ಲಿದ್ದ ಮುಂದೆ ಒಂದು ದಿವಸ ಏನಾಯ್ತಂತೆ, ಪಾಠದ ಕಾಲ, ವಿದ್ಯಾರ್ಥಿಗಳು ಪಾಠ ಮುಗಿಸ್ಕೊಂಡು ಹೊರಟರು. ಆಮೇಲೆ ನೋಡ್ತಾರೆ ಎಲ್ಲರೂ ವಿದ್ಯಾರ್ಥಿಗಳು ಅವರವರು ಪಾಠ ಮುಗಿದ ತಕ್ಷಣ ತಮ್ಮ ತಮ್ಮ ರೀತಿಯಲ್ಲಿ ನಡ್ಕೋತಾರೆ. ವ್ಯಾಸರಾಜರು ಒಂದು, ಇವತ್ತು ವೃಂದಾವನ ಇದೆಯಲ್ಲ ಶ್ರೀಪಾದರಾಜರು, ಎದುರುಗಡೆ ಒಂದು ದೊಡ್ಡ ಬಂಡೆ ಇದೆ, ಒಳಗಡೆ ಒಂದು ನ್ಯಾಚುರಲ್ ಕೇವ್ ಇದೆ, ಅದು ಬಹಳ ಮುಖ್ಯ. ಸಹಜವಾಗಿ ಬಂಡೆಯಲ್ಲಿ ಬಂದಿರೋ ಒಂದು ಗುಹೆ ಇದೆ, ಆ ಗುಹೆಯೊಳಗೆ ಕೂತ್ಕೊಂಡು ಮನನ ಮಾಡ್ತಾ ಧ್ಯಾನ ಮಾಡ್ತಾ ಕೂತ್ಬಿಡ್ತಿದ್ರು. ಅದು ಎಷ್ಟು ಟೋಟಲ್ ಇನ್ವಾಲ್ವ್ಮೆಂಟ್ ಎಂಬ ನಿದರ್ಶನ. ಅದು ಧ್ಯಾನ ಮಾಡ್ತಾ ಕೂತ್ಬಿಡ್ತಿದ್ರು. ಆ ಪದ್ಧತಿ ನಡೆದಿತ್ತು. ಇನ್ನು ಪಾಠ ಹೊತ್ತಾಯ್ತು ಕೇಳೋದಕ್ಕೆ ಅಂತ ಜೊತೆಗಾರ ವಿದ್ಯಾರ್ಥಿಗಳು ಕರೆಯಕ್ಕೆ ಬಂದು ನೋಡ್ತಾರೆ, ದೊಡ್ಡ ಹಾವು ಬಂದು ಹಿಡ್ಕೊಂಡ್ಬಿಟ್ಟಿದೆ. ಮತ್ತೆ ಅವರು ಹೆಡೆ ಎತ್ತಿ, ತಲೆ ಮೇಲೆ ಹೆಡೆ ಎತ್ತಿ ನಿಂತ್ಕೊಂಡಿದೆ, ಮೈಯೆಲ್ಲ ಸುತ್ತಿಬಿಟ್ಟಿದೆ. ಸೊ ಎರಡನೇ ಸತ್ಯ ಶ್ರೇಷ್ಠ ಅನುಗ್ರಹ ಆಯ್ತು ಅವರಿಗೆ. ಸನ್ಯಾಸಕ್ಕಿಂತ ಮುಂಚೆ ಒಮ್ಮೆ ಈ ಪೀಠ ಏರಿದ ಮೇಲೆ ಹೊಸ್ತಾಗಿ ಒಮ್ಮೆ. ಆಗ ಎಲ್ಲರೂ ಆಶ್ಚರ್ಯ ಪಡ್ತಾರೆ. ಯಾಕಂದ್ರೆ ಅವರೆಲ್ಲ ಕೂಗಿದ್ರು, ಓ ಹಾವು ಹಾವು ಅಂತೇಳಿ. ಶ್ರೀಪಾದರಾಜರು ಬಂದರು, ಅವ್ರು ನೋಡಿದ್ರಂತೆ, ಶ್ರೀ ವ್ಯಾಸರಾಜ ಪಡಿಬಂಧ ನಿವಾರಕಾಯ ಅಂತ ಅವರಿಗೆ ಸ್ತೋತ್ರ. ಶ್ರೀಪಾದರಾಜರು ಸ್ತೋತ್ರ ಮಾಡ್ತಾರೆ. ಶ್ರೀನಿಧಿ ತೀರ್ಥರು ಶ್ರೀಪಾದರಾಜ ಅಷ್ಟಕದವರು ಹೇಳ್ತಾರೆ, ವ್ಯಾಸರಾಜರ ಫಣಿಬಂಧವನ್ನ ನೋಡಿದ್ರೆ ಮಾತಾಡಿದ್ರಂತ ಅವ್ರ ಜೊತೆ, ಹಾವಿನ ಭಾಷೆ ಜೊತೆಗೆ ಮಾತಾಡಿಬಿಟ್ಟಾಗ ಅದು ಯಾವುದೋ ಹಾವಲ್ಲ, ಶೇಷದೇವರು ಬಂದು ಅನುಗ್ರಹ ಮಾಡಿದ್ರು ಅಂತ ಹೇಳ್ತಾರೆ. ಅದೆಲ್ಲ ಮುಂದೆ ಅವ್ರ ಗ್ರಂಥ ಬರೆಯೋದಕ್ಕೆ ಪೂರ್ವಭಾವಿ ಸಿದ್ಧತೆ ಆಯಿತು ವ್ಯಾಸರಾಜರಿಗೆ. 12 ವರ್ಷ ಓದಿ ವಿದ್ಯಾಭ್ಯಾಸ ಪೂರೈಸಿತು. ಆಗ ಅವರು ಭಾರಿ ಸಂತೋಷಪಟ್ಟು ಇನ್ನೇನು ಅಲ್ಲಿಂದ ಹೊರಡಬೇಕು. ಅಷ್ಟೊತ್ತಿಗೆ ಹೊಸ ಒಂದು ಸಮಸ್ಯೆ ಎದುರಾಯಿತು. ತಿರುಪತಿಯೊಳಗೆ ತೀರ ಅವ್ಯವಹಾರ ನಡೆದೋಗಿತ್ತು. ಇವತ್ತು ತಿರುಪತಿ ಒಂದು ಕಡೆ ದೇವಸ್ಥಾನ ಅಂದ್ರೆ ಅವ್ಯವಹಾರ ಗ್ಯಾರಂಟಿ ಅಂತ ಬಿಟ್ಟಿದೆ. ಇತ್ತೀಚಿನ ದೇವಸ್ಥಾನ ಮಠಗಳು ಅಂತ ಹೇಳಿದ್ರೆ ಅವ್ಯವಹಾರದ ಮೂಲ ಕೇಂದ್ರಗಳು ಅನ್ನೋಷ್ಟು ಮಟ್ಟಿಗೆ ಕಾಲ ಬದಲಾಗ್ತಾ ಇದೆ. ಅಲ್ಲಿ ಆಗ ವಿಚಿತ್ರ ಕಾಲ, ಸ್ವಯಂಯುಕ್ತ ಕ್ಷೇತ್ರ, ಆ ವೈಭವ ಇನ್ನು ಯಾವ ಕ್ಷೇತ್ರಕ್ಕೂ ಇಲ್ಲ, ಅಷ್ಟು ವಿಚಿತ್ರವಾದ ಕ್ಷೇತ್ರ. ಅಲ್ಲಿ ವಿಚಿತ್ರ ಉತ್ಸವಗಳು, ಬ್ರಹ್ಮೋತ್ಸವ ಅಂತೂ ವಿಶ್ವಖ್ಯಾತಿಯ ಬ್ರಹ್ಮೋತ್ಸವ. ಅಲ್ಲಿ ಅರ್ಚಕರು ಎಷ್ಟು ಉನ್ಮತ್ತರಾಗಿದ್ದರಂತೆ. ದೇವ್ರ ಕೈಯಲ್ಲಿ ನಾವಿದ್ದೇವಲ್ಲ, ನಮ್ಮ ಕೈಯಲ್ಲೇ ದೇವರಿದ್ದಾನೆ ಅನ್ನೋ ಭ್ರಮೆ ಬಂದಿತ್ತು ಅವರಿಗೆ. ನಮ್ಮ ಕೈಯಲ್ಲೇ ದೇವರು ಬಂದಿದ್ದಾನೆ ಅಂತ ಹೇಳಿಕೊಂಡು ಈ ಗರುಡೋತ್ಸವ ಇತ್ಯಾದಿ ಮಾಡಬೇಕಾದ್ರೆ ಗರುಡನ ಮೇಲೆ ಶ್ರೀನಿವಾಸನ ಕುಡಿಸ್ತಿದ್ದಿಲ್ವಂತೆ, ತಮ್ಮ ಮಕ್ಕಳನ್ನು ಕುಡಿಸಿಬಿಡ್ತಿದ್ರಂತೆ. ಎಷ್ಟು ಕೆಟ್ಟಿರ್ಬೇಕು ಲೆಕ್ಕ ಹಾಕಿ ನೋಡೋಣ. ತಮ್ಮ ಮಕ್ಕಳನ್ನು ಕುಡಿಸಿ ಮೆರವಣಿಗೆ ಮಾಡಿಬಿಡೋದು, ಕೇಳಿರಲ್ಲೇ ಕೇಳಿರ ನಮ್ಮದು. ಜನಗಳ ಒಂದು ಸೌಜನ್ಯವನ್ನು ದುರ್ಲಾಭ ಪಡೀತಾರೆ, ಉನ್ಮತ್ತರಾಗ್ತಾರೆ, ಪ್ರತಿಷ್ಠೆ ಗಳಿಸ್ತಾರೆ, ಪ್ರತಿಷ್ಠೆನೆಲ್ಲ ದುರುಪಯೋಗ ಪಡಿಸ್ಕೋತಾರೆ. ಅಂಥವರ ಬಗ್ಗೆ ಯಾರೂ ಕ್ಷಮಿಸಲಿಕ್ಕೆ ಸಾಧ್ಯ ಇಲ್ಲ, ಎಲ್ರಿಗೂ ಧೈರ್ಯ ಇರೋದಿಲ್ಲ. ರಾಜನಿಗೆ ಸುದ್ದಿ ಹೋಯ್ತು, ಸಿತ್ತು ಬಂತ ರಾಜನಿಗೆ, ತಕ್ಷಣ ಬಂದ, ಎಲ್ಲರೂ ಕೊಲಿಸಿಬಿಟ್ಟಂತ ರೆಡಿ ಅಂತೆ. ದೈವದ್ರೋಹಿಗಳಿಗೆ ಇನ್ಯಾವ ಶಿಕ್ಷೆ ಕೊಡಬೇಕು? ದೈವದ್ರೋಹಿಗಳು ಅಂತ ಹೇಳಿದರೆ ದೇಶದ್ರೋಹ, ದೈವದ್ರೋಹ, ಎರಡು ಆತ್ಮದ್ರೋಹಕ್ಕಿಂತ ದೊಡ್ಡ ದ್ರೋಹಗಳು ಅಂತ ಕರೀತಾರೆ, ನಾಶವಾದರು. ಆಗ ರಾಜನಿಗೆ ಭಯ ಶುರುವಾಯಿತು. ಮುಂದೆ ಎರಡು ಸಮಸ್ಯೆ, ಒಂದು ಪಾಪ ಬಂತು, ಇನ್ನೊಂದು ಪೂಜೆ ನಿಂತು ಹೋಯ್ತು. ಏನ್ ಮಾಡ್ಬೇಕು ಈಗ? ಪೂಜೆ ವ್ಯವಸ್ಥೆ ಆಗಬೇಕು, ಪಾಪ ಕಳ್ಕೋಬೇಕು. ಆತ ಬಂದು ಶ್ರೀಪಾದರಾಜರ ಹತ್ರ ಬರ್ತಾರೆ. ಅವ್ರನ್ನ ಕೇಳ್ತಾರೆ, ಸ್ವಾಮಿ ಹೀಗಾಯ್ತು, ರಕ್ಷಿಸಬೇಕು ಅಂದ್ರೆ ಶ್ರೀಪಾದರಾಜರು ನೋಡಿ ಉಳಿದವರಾಗಿದ್ರೆ ಮುಖ ತೋರಿಸ್ಬೇಡೋ ಅಂತ ಕಳಿಸಿಬಿಡ್ತಿದ್ರು ಆ ಕಡೆಗೆ. ಶ್ರೀಪ ಆಗಲ್ಲ, ಅಲ್ಲ ನೋಡ್ತಾರೆ, ಆತ ಮಾಡಿದ್ದು ಒಳ್ಳೆ ಕೆಲಸ. ಇವತ್ತು ಈ ಬ್ರಹ್ಮಹತ್ಯಾ ದೋಷ ಬರೋದು ಯಾವಾಗ ಅಂದ್ರೆ, ಅವನು ಸಾತ್ವಿಕ ಬ್ರಾಹ್ಮಣನಾಗಿದ್ದಾರೆ, ಅವ್ರು ದೈವದ್ರೋಹಿಗಳು, ಇವರು ಪಾಪ ಬರಲು ಸಾಧ್ಯ ಇಲ್ಲ ಅಂತ ಹೇಳಿಬಿಟ್ಟು ಆ ರುಜುವಾತು ಮಾಡಿದ್ರಂತೆ. ಶಂಕೋದಕ ಪ್ರೋಕ್ಷಣೆ ಮಾಡಿ ಶುದ್ಧನಾಗಿ ಅಂತ ಹೇಳಿಬಿಟ್ರು. ಆಗ ಜನ ಒಪ್ತಾರೆ ಅಷ್ಟು ಸುಲಭವಾಗಿ. ಜನ ತಮ್ಮಲ್ಲಿ ಎಷ್ಟೇ ದೋಷ ಇದ್ರು ಉಳಿದವರು ನಿರ್ದೋಷ ಅಂತ ಒಪ್ಲಕ್ಕೆ ಮನುಷ್ಯ ತಯಾರಾಗೋದಿಲ್ಲ. ಗಲಾಟೆ ಶುರು ಮಾಡಿದ್ರು, ತಮಾಷೆ ಶುರು ಮಾಡಿಬಿಟ್ರು ಶ್ರೀಪಾದರಾಜರ ಹೇಗೆ, ಯಾರೋ ಬಂದು ಕರೆಯೋದು, ಪ್ರೋಕ್ಷಣೆ ಮಾಡೋದು, ಹೋಗು ಶ್ರೀಪಾದರಾಜ ಪ್ಯೂರ್ ಆಗಿದ್ದೀವಿ, ತಮಾಷೆ ಮಾಡೋದು ಮಾಡಿದ್ರು. ಕಷ್ಟ ಶ್ರೀಪಾದರಾದ್ರು ಪ್ರೂವ್ ಮಾಡ್ತಾರೆ, ಅದ ಕತೆ ಕೇಳಿರ್ತೀವಿ, ಅದೆಲ್ಲ ಬೇಡ. ಈಗ ನಿಜವಾಗಲೂ ಕೂಡ ಶಂಕೋದಕ್ಕೆ ಶಕ್ತಿ ಇದೆ ಅಂತ ತೋರಿಸಿಬಿಟ್ಟು ಗೇರು ಎಣ್ಣೆಯಲ್ಲಿ ಎದ್ದಿದ ವಸ್ತ್ರವನ್ನು ಪ್ರೋಕ್ಷಣೆ ಮಾಡಿ ಶುದ್ಧ ಮಾಡಿ ತೋರಿಸ್ತಾರೆ. ಅಟ್ಟು ಶಕ್ತಿ ಶಂಖೋದಕಕ್ಕಿದೆ. ಆ ಶಂಖೋದಕ ದೇವಪೂಜೆಯಿಂದ ತಯಾರಾಗೋದು. ಸುಮ್ ಸುಮ್ಮನೆ ಶಂಖೋದಕ ಬರೋದಿಲ್ಲ, ದೇವ್ರ ಪೂಜೆ ಮಾಡಿದ್ರೆ ಮಾತ್ರ ಶಂಖೋದಕ ಬರೋದು ಅಷ್ಟೇ. ಶಂಖೋದಕ ಹಿಂದಿನ ದಿವಸ ಪ್ರೋಕ್ಷಣ ಮಾಡಿಕೊಂಡ್ರೆ ಫಲ ಇಲ್ಲ, ಅವತ್ತೇ ಫ್ರೆಶ್ ತಯಾರು ಮಾಡಬೇಕಲ್ಲ. ನಾವು ಫ್ರೆಶ್ ಸಾರು ಫ್ರೆಶ್ ಕಾಫಿ ಆಗಬೇಕು. ಈ ತೀರ್ಥ ಮಾತ್ರ ಹಳೆಯ ಯಾವುದೋ ಇಟ್ಕೊಂಡ್ಬಿಟ್ಟಿರ್ತಾನೆ ನಡೆಯುತ್ತೆ, ಯಾವುದೋ ಕಾಲ ತೀರ್ಥ ಇಟ್ಕೊಂಡ್ಬಿಟ್ಟು ತೀರ್ಥ ಆಯ್ತು ಅಂತೇಳಿ. ಅವತ್ತೇ ತಯಾರಾದ್ರೆ ಅದು ವ್ಯಾಲ್ಯೂ ಬೇರೆ. ಬಿಸಿ ಕಾಫಿ ರುಚಿ ಆರಿದ ಕಾಫಿ ಬರುತ್ತಾ ಬರೋದಿಲ್ಲ. ಸೊ ಫ್ರೆಶ್ ತೀರ್ಥ ಆಗಬೇಕು, ಫ್ರೆಶ್ ಶಂಖ ತೀರ್ಥ. ಆ ದೇವ್ರ ಪೂಜೆ ಮುಗಿದ ಮೇಲೆ ಮುಂದಿನ ಘಟ್ಟ ಅದು ಶಂಖ ಭ್ರಮಣ ಅಂತ ಮಾಡಿದಾಗ ಬರೋದೇ ಶಂಖೋದಕ. ಅದರ ಶಕ್ತಿ ಎಷ್ಟು ಅಂತ ನಮಗೆ ಗೊತ್ತಿಲ್ಲ. ಬ್ರಹ್ಮಹತ್ಯಾದಿ ಸಕಲ ದೋಷಗಳನ್ನು ತೆಗೆದುಹಾಕ ಶಕ್ತಿ ಪ್ರೋಕ್ಷಣೆ ಮಾಡಿಕೊಂಡ್ರೆ ಅದರಿಂದ ಬರುತ್ತಂತ ಶಕ್ತಿ. ಅದರ ಫಲ ತೋರಿಸಿದ್ರು, ಭಾರಿ ಖುಷಿಯಾಯಿತು. ಇನ್ನು ಅರ್ಚಕರು ಬೇಕಲ್ಲ ಸ್ವಾಮಿ, ಏನು ಮಾಡೋದು ಅಂತ ಯಾರೋ ಇವತ್ತಾರು ಯೋಚನೆ, ಯಾರೋ ಕಳಿಸಿ ಅಂತಾರೆ ಪೂಜೆ ಮಾಡಿ ಶುರು ಮಾಡಿಬಿಡ್ತಾರೆ. ಯಾವನೋ ಹೋಗ್ತಾನೆ, ಯಾವನೇನೋ ಬರ್ತಾನೆ, ಇವನು ಹೋದವನು ಯಾವನೋ, ಬರೋನು ಯಾವನೋ, ಮತ್ತೆ ಅದು ನಾನ್ ಕ್ವಾಲಿಫೈಡ್ ಅಂತಾರೆ. ಟೋಟಲಿ ಕ್ವಾಲಿಫಿಕೇಶನ್ ಇರೋದೇ. ಕೆಲವು ಕಡೆ ನೋಡಿದ್ದೇನೆ ರಾಘವೇಂದ್ರ ಮಠದ ವೃಂದಾವನ ಪೂಜೆ ಮಾಡುವ ವ್ಯಕ್ತಿಗಳಿಗೆ ಕೆಲವು ಮಠಗಳಲ್ಲಿ ರಾಘವೇಂದ್ರ ಸ್ತೋತ್ರನೇ ಬರೋದಿಲ್ಲ ಫಸ್ಟ್ ಅವರಿಗೆ, ಉಣಿದ್ಬಿಟ್ಟುಬಿಟ್ಟು ಗುರು ಸೂಕ್ತ ಬೇಕಾಗಿಲ್ಲ ನಮಗೆ. ಪೂಜಾಯ ರಾಘವೇಂದ್ರ ಹೇಳಬೇಕಾದ್ರೆ 20 ತಪ್ಪದ್ರೊಳಗೆ, ಷೋಡಶಕ ದ್ವಯಾತ್ಮಕಂ ಅಂತಾರಲ್ಲ ಹಾಗೆ, ಅಲ್ಲಿ ತಪ್ಪಿದ್ದು ಉಚ್ಚಾರಣೆಯಲ್ಲಿ ತಪ್ಪುಗಳು. ಹ್ರಸ್ವ ದೀರ್ಘ ಅಲ್ಪ ಪ್ರಾಣ ಮಹಾಪ್ರಾಣ ಯಾವುದೂ ಇರೋದಿಲ್ಲ. ಇನ್ನೇನು ಸನ್ನಿಧಾನ ಬರಬೇಕಲ್ಲಿ. ಅದು ಏನು ಗೊತ್ತಾ, ನಮ್ಮ ಸಮಾಜ ಏನಾಗಿದೆ ಅಂದರೆ ಇವತ್ತು ಕೇವಲ ಎಜುಕೇಟ್ ಮಾಡಿ ಹೋಗಬೇಕು ಅಂತಿಲ್ಲ, ನಿಮ್ಮ ಕೈ ಇದೆಯಾ ಡ್ರೈವ್ ಮಾಡೋದಾಗುತ್ತೆ ಅಷ್ಟೇ. ಕೈ ಇದ್ದವ್ರು ಡ್ರೈವ್ ಮಾಡೋಕೆ ಡ್ರೈವಿಂಗ್ ಇದನ್ನು ಆಲ್ಟ್ ಅದು, ಕೈ ಕಾಲಿದ್ದ ಡ್ರೈವ್ ಮಾಡೋದಾಗಿರಲಿ ಎಲ್ಲರೂ ಡ್ರೈವ್ ಮಾಡ್ಬೋದಾಗಿತ್ತು. ಅದೊಂದು ಕಲೆ, ಡ್ರೈವಿಂಗ್ ಹೇಗೆ ಕಲೆನೋ ಒಂದು ಅರ್ಚಕತ್ವ ಅಂಬುದು ಸಾಮಾನ್ಯವಾದದ್ರ ಮೂಲತಃ ಅವ್ರಿಗೆ ನಿಷ್ಠೆ ಬೇಕು. ನಾಸ್ತಿಕರಿರ್ತಾರೆ ಅರ್ಚಕರು ಎಷ್ಟೋ ಕಡೆ ಗೊತ್ತಾ ನಿಮಗೆ. ಕೆಲವು ಮಠಗಳಲ್ಲಿ ನೋಡಿದ್ದೇನೆ, ಅವನು ಹೈ ಕ್ಲಾಸ್ ಪರಮ ನಾಸ್ತಿಕ ಅರ್ಚಕ, ಪರಮ ನಾಸ್ತಿಕ. ಇದರಲ್ಲಿ ಹತ್ತೋದಕ್ಕೆ ಮಾಡಿ ಒಳಗೋಗಿ ಈರುಳ್ಳಿ ಉಪ್ಪಿಟ್ಟು ತಿಂದು ಬರ್ತಿದ್ದ. ಆಮೇಲೆ ನಂಬಿಕೆನೇ ಇಲ್ಲ ಅವನು, ಏನೇನು ನಂಬಿಕೆ ಇಲ್ಲ. ಯಾಕೆಂದ್ರೆ ಅವ್ರಿಗೆ ಇದಕ್ಕೆ ಇಲ್ಲ, ಪ್ರೊಫೆಷನ್ ಅಷ್ಟೇ, ದುಡ್ಡು ಕೊಡ್ತಾರೆ ಪೂಜೆ ಮಾಡ್ತೇನೆ ಅಷ್ಟೇ. ಅದಕ್ಕೆ ಕಾರಣ ಯಾರು ಗೊತ್ತಾ, ನಮ್ಮದೇ ವ್ಯವಸ್ಥೆ. ಯಾರು ಬಂದು ಯಾರು ಕೊಡ್ರಿ, ಯಾರು ಅರ್ಚಕರು ಬರಲಿ, ಯಾರು ಹೇಗೆ ಬರ್ತಾರೆ, ಇಂಟರ್ವ್ಯೂ ಮಾಡ್ಬೇಕು. ಅವರು ಸಂಧ್ಯಾವನ್ನೇ ಮಾಡ್ತೀಯಾ ಫಸ್ಟ್ ಕೇಳಬೇಕು, ಅವರು ಸಂಧ್ಯಾವನ್ನೇ ಮಾಡ್ತೀಯಾ, ಏಕಾಶಿ ಉಪವಾಸ ಮಾಡ್ತೀಯಾ, ಪೂಜೆ ಮಾಡ್ತೀಯಾ, ಮಂತ್ರ ಏನು ಬರುತ್ತೆ ನಿನಗೆ. ಅರ್ಚಕ ಅಂದ್ರೆ ಗೈಡ್ ಮಾಡೋನು ಆಕ್ಚುಲಿ ಗೊತ್ತಾ ಇಲ್ಲಿ, ಅವನ್ನ ಹಾಗೆಲ್ಲ ಸಹ ಮಾಡೋಕ್ಕಾಗೋದಿಲ್ಲ, ಎಕ್ಸ್ಪರ್ಟ್ ಆಗಿರ್ಬೇಕು. ಆ ರೀತಿಯಲ್ಲಿ ಅನಾಹುತಗಳು ಶುರುವಾಗ್ತಾವ. ಅದಕ್ಕೆ ಸ್ವಾಮಿ ಅವ್ರು ಕೆಟ್ಟವರು, ಒಳ್ಳೆ ಅರ್ಚಕರ ನಮಗೆ ಬೇಕು. ಅರ್ಚಕ ಪದವಿ ಅಂದ್ರೆ ಅದು ಬಹಳ ಮರ್ಯಾದೆ ತಗೊಂಡುಕೊಳ್ಳೋಕಂತ ಒಳ್ಳೆ ಗೌರವ ಪ್ರತಿಷ್ಠಿತವಾದಂತ ಪೋಸ್ಟ್ ಅದು. ಶ್ರೀಪಾದರಾಜ್ ಹೇಳ್ತಾರೆ, ಆಯ್ತು ಕೊಡ್ತೇನೆ ಅಂತ ಹೇಳ್ತಾರೆ. ಓ ಶ್ರೀಪಾದರಾಜರಿಂದ ಕಲಿಬೇಕು ನಾವು, ಅರ್ಚಕರನ್ನ ಹೇಗೆ ಸೆಲೆಕ್ಟ್ ಮಾಡಬೇಕು ಅಂತ. ಶ್ರೀಪಾದರಾಜ್ ದೊಡ್ಡ ಎಕ್ಸಾಂಪಲ್ ಅದು, ನಾವು ವ್ಯಾಸರಾಜನ ಕಳಿಸ್ತೇನೆ ಅಂತ ಹೇಳ್ತಾರೆ. ಬಹುಶಃ ಪದವಿ ಕೇಳೋ ಅರ್ಚಕರಿಗೆ ಗಾಬರಿ ಆಗಿಬಿಡ್ಬೇಕು. ಅರ್ಚಕರಾಗಿ ಹೋಗಿ ವ್ಯಾಸರಾಜರ ಕತೆ ಕೇಳಿದ ತಕ್ಷಣ ನಮ್ಗೆ ಯಾರಿಗೂ ಪೂಜೆ ಮಾಡೋ ಅಧಿಕಾರನೇ ಇಲ್ಲ ಅಂತ ಅನಿಸ್ಬಿಡ್ತಾನೆ. ಅವ್ರು ಹೊರಟ್ರೆ ತತ್ವನ್ಯಾಸ ಗೊತ್ತಿಲ್ಲ, ಮಾತ್ರನ್ಯಾಸ ಗೊತ್ತಿಲ್ಲ, ಏನು ಬರೀ ಹೀಗೆ ಅಂದ್ಬಿಟ್ಟಿರುತ್ತೆ, ಯೋಧ್ಯ ಆಗ್ತದ, ಸಾಧ್ಯ ಇಲ್ಲ. ಹೇಗೆ ಚಿಂತನೆ ಮಾಡಬೇಕು, ದೇವರ ಪ್ರತಿಯೊಂದು ಅವಯದಲ್ಲಿ ದೇವತೆ ಹೇಗೆ ಆಶ್ರಯ ಪಡ್ಕೊಂಡಿದ್ದಾರೆ ಹೇಳಬೇಕು. ತತ್ವಾಭಿಮಾನ ದೇವತೆಗಳು ಯಾರನ್ನೇ ಗೊತ್ತಿಲ್ಲ ಫಸ್ಟ್ ಇವನಿಗೆ, ತತ್ವ ಸಂಖ್ಯಾನ ಕೂಡ ಓದಿರೋದಿಲ್ಲ, ಅವರೆಂತ ಅರ್ಚಕರಾಗ್ತಾರೆ. ಅದಕ್ಕೆ ಹೋಗ್ಬೇಕು ಅಂತ ಹೇಳಿದ ತಕ್ಷಣ ಆ ಗುರುಗಳು ಮಾತ್ರ ಮುರಿದವರೇ ದೇವ್ ಸ್ವಾಮಿ ಅಂತ ಇಂಥ ಪೋಸ್ಟ್ ಕೊಡ್ತೀರೋ ಅರ್ಚಕ ಪೋಸ್ಟ್ನ ಅನ್ಕೊಳ್ಳಿಲ್ಲ. ಶ್ರೀನಿವಾಸನ ಪೂಜೆ ಮಾಡೋದು ಅಂದ್ರೆ ಎಷ್ಟು ಜನ್ಮಗಳ ಭಾಗ್ಯ. ತಕ್ಷಣ ಒಪ್ಪಿಕೊಂಡ್ರಂತೆ ಶ್ರೀಪಾದರು, ತಾವೇ ಹೋಗುವುದಾಗಿತ್ತು. ಶ್ರೀನಿವಾಸ ವ್ಯಾಸರಾಜರಿಗೆ ಅವಕಾಶವನ್ನು ಕಲ್ಪಿಸ್ತಾರೆ, ಗುರುಗಳ ಕಾರುಣ್ಯ ಅಂದ್ರೆ. ವ್ಯಾಸರಾಜರು ಹೊರಡ್ತಾರೆ, ಅಲ್ಲಿ ಕೆಲವು ಪ್ರಶ್ನೆಗಳು ಉತ್ತರ ಕೊಡ್ತಾನೆ ವ್ಯಾಸಯೋಗಿ ಚರಿತೆಯಲ್ಲಿ. ಒಂದು ಎರಡು ಕೆಲಸ ಮಾಡಬೇಕು ಅವರೀಗ, ಅಲ್ಲಿ ಹೋಗಿ ಶ್ರೀನಿವಾಸ ದೇವರ ಪೂಜೆಯನ್ನು ನೆರವೇರಿಸಬೇಕು, ಜೊತೆಗೆ ಆ ರಾಜ ಮಹಾರಾಜರಿಗೆ ಮಾರ್ಗದರ್ಶನವನ್ನು ಮಾಡಬೇಕು ಆ ರಾಜನಿಗೆ. ಆಗ ಒಂದು ಸಮಸ್ಯೆ ಬಂತು, ಯತಿಗಳಾಗಿ ಪೀಠಾಧೀಶರಾಗಿ ರಾಜರ ಸಹವಾಸ ಮಾಡಬಹುದಾ ಅಂತ ಪ್ರಶ್ನೆ ಬಂದರೆ ಅದಕ್ಕೆಲ್ಲ ಉದ್ದವಾದ ಒಂದು ಶ್ರೀಪಾದರಾಜರು ಮಾಡಿದ ಉಪದೇಶದ ಮಾತುಗಳನ್ನು ವ್ಯಾಸಯೋಗಿ ಚರಿತೆಯಲ್ಲಿ ಬರೀತಾರೆ. ಇವತ್ತು ಯಾರಾದರೂ ಯತಿಗಳಾಗಲಿ ಪೀಠಾಧೀಶರಾಗಲಿ ಜ್ಞಾನಿಗಳಾಗಲಿ ಈ ರಾಜಕಾರಣದ ದೂರ ಉಳ್ಕೊಂಡ್ಬಿಟ್ರೆ ಇನ್ನೂ ಕೆಟ್ಟ ಹಾಳಾಗೋಗ್ಬಿಡ್ತಾರವ್ರು, ಗೈಡ್ ಮಾಡಬೇಕಾಗುತ್ತೆ ಅವರು. ಆದ್ರಿಂದ ಇರಿ, ನೀವು ರಾಜಕಾರಣದಲ್ಲಿ ಸೇರಬೇಡಿ ಅಷ್ಟೇ, ಆದರೆ ಗೈಡೆನ್ಸ್ ಮಾತ್ರ ಕೊಡಬೇಕು. ಗೈಡೆನ್ಸ್ ಕೊಡೋದು ಯಾರು ಪಣ್ಣಾಳೆ ಅವರು, ನರಹರಿ ತೀರ್ಥರು ನೋಡಿ, ಯತಿಗಳಾಗಿ ಪೀಠಾಧೀಶರಾಗೋದಕ್ಕಿಂತ ಮುಂಚಿತವಾಗಿ ಯತಿಗಳಾಗಿಬಿಟ್ಟಿದ್ರಾಗಲೇ 12 ವರ್ಷಗಳ ಕಾಲ ಕಳಿಂಗ ದೇಶವನ್ನು ಆಡ್ತಾರವ್ರು. ಅದು ವರ್ಲ್ಡ್ ರೆಕಾರ್ಡ್, ಇಡೀ ಜಗತ್ತಿನ ಇತಿಹಾಸದೊಳಗೆ ಯತಿಗಳು ಆಗಿ ಕಲಿಯುಗದಲ್ಲಿ ರಾಜ್ಯಭಾರ ಮಾಡಿದವರು ನರಹರಿ, 12 ವರ್ಷ. ಮತ್ತೆ ಅದು ಯಾರಿಂದ ಆಚಾರ ಹೇಳಿಕೊಡ್ಸಿದ್ದೆ, ನೀವು ಹೋಗಿ ಮಾಡಬೇಕು ಅಂತ ಹೇಳಿದ್ದ. ಫಲಿತಾಂಶ ಒಂದು ಯುದ್ಧ ಬಂದು, ಯುದ್ಧ ಮಾಡಿ ಯುದ್ಧದಲ್ಲಿ ಗೆದ್ದು ಬಿಡ್ತಾರೆ ಇವಳು ನರಹರಿ ತೀರ್ಥ. ಒಬ್ಬ ಯತಿ ಯುದ್ಧದಲ್ಲಿ ಗೆದ್ದ ದಾಖಲೆಯಿಂದ ನರಹರಿ ತೀರ್ಥ, ಅದೆಲ್ಲ ಕೋಟ್ ಮಾಡ್ತಾರೆ ಇವರು. ಅದಕ್ಕೆ ನೀವು ಹೋಗ್ಬೇಕು, ಯಾವಾಗ ಯತಿಗಳು ದೂರ ಇದ್ರೆ ಸಮಾಜ ಕೆಟ್ಟ ಹೋಗ್ತದೆ ಹೋಗಿ ಅಂತ ಹೇಳಿದ ತಕ್ಷಣ ಹೋದ್ರಂತೆ. ಯತಿಗಳು ಭಾರಿ ಹತ್ತಿರ ಇದ್ರೂ ಸಮಾಜ ಕೆಡ್ತದೆ ರಾಜಕಾರಣದಲ್ಲಿ, ಭಾರಿ ದೂರ ಇದ್ರೂ ಕೆಟ್ಟದ್ದು. ಸ್ವಿಚ್ ಅನ್ನ ನೀವು ತೆಗೆದು ತೀರ ಒಳಕ್ಕೆ ಇಟ್ಟು ಹಾಕಿದ್ರೂ ಶಾಕ್ ಹೊಡಿತದೆ, ಹೀಗಂದ್ರೂ ಆನ್ ಆಗೋದಿಲ್ಲ. ಎಷ್ಟು ಬೇಕೋ ಅಷ್ಟು ಫೆದರ್ ಟಚ್ ಇದ್ರೆ ಹಾಗೋ ಹಾಕಿರಬೇಕು, ಕೆಲಸ ಆಗಬೇಕಷ್ಟೆ. ಕಂಪ್ಯೂಟರ್ ಕೀ ಬೋರ್ಡ್ ಹ್ಯಾಂಡಲ್ ಮಾಡದೆ ಮಾಡಬೇಕದು, ಬಿಡಾಗಿಲ್ಲ ಮುಟ್ಟಾಗಿಲ್ಲ. ಆ ರೀತಿ ಮಾಡೋದಕ್ಕೆ ಹೋಗಿ ಕಳಿಸಿಕೊಟ್ರಂತೆ ಹೊರಟ್ರಂತೆ ವ್ಯಾಸರಾಜ. ಅಲ್ಲಿ ಮುಂದೆ ಅಲ್ಲಿ ಹೋಗ್ಬೇಕಾದ್ರೆ ಘಟ್ಟೆ ನಡೀತಂತೆ. ಆ ಘಟ್ಟದಲ್ಲಿ ಹೋಗ್ತಾ ಇದ್ದಾರೆ ವ್ಯಾಸರಾಜರು ಪರಿವಾರ ಸಮೇತ. ರಾಜ ಮುಂದೆ ಹೋಗಿದ್ದಾನೆ ಸ್ವಾಗತ ಮಾಡಕ್ಕೆ ಅಂತ ಮುಂದೆ ಹೋಗಿದ್ದಾನೆ. ಇವ್ರು ಹೊರಟಿದ್ದಾರೆ, ಒಬ್ಬ ವೃದ್ಧ ದಂಪತಿಗಳು ಜೋರಾಗಿ ಅಳೋದು ಕೇಳಿಸ್ತಂತೆ. ವೃದ್ಧ ದಂಪತಿಗಳು ತಕ್ಷಣ ವ್ಯಾಸರಾಜರು ಏನು ಕರ್ಕೊಂಡು ಬನ್ನಿ ಅಂತ ಹೇಳಿದ್ರು. ಇದು ಜ್ಞಾನಿಗಳ ಲಕ್ಷಣ, ಭೀಮಸೇಂದ್ರರು ತೋರಿಸಿದ್ರಲ್ಲ ಅವಳದು ಕೇಳಿದ ತಕ್ಷಣ ಅಮ್ಮ ಹೋಗಿ ಕೇಳ್ಕೊಂಬ ನಾನು ಪ್ರತೀಕಾರ ಮಾಡ್ತೇನೆ ಅಂದ್ರಲ್ಲ ಹಾಕಿ ಏನು ಕರ್ಕೊಂಬನ್ನಿ, ಯಾರು ಯಾಳು ಕತ್ತಿದ್ದಾರೆ ನೋಡೋಣಂತೆ, ಉಳಿದವರ ದೂರ ಓಡಿಸೋರನ್ನ ಅವಳು ಡಿಸ್ಟರ್ಬ್ ಆಗ್ತದೆ ಅನ್ನೋದಲ್ಲ, ಸಹಾಯ ಮಾಡಬೇಕಾದ್ರೆ ತಕ್ಷಣ ಕರ್ಕೊಂಡು ಬರ್ತಾರೆ. ನೋಡಿದರೆ ಹೇಳ್ತಾರೆ, ಸ್ವಾಮಿ ನಮ್ಮ ಒಬ್ಬನೇ ಮಗ ತುಳಸಿ ಸಮಿತೆಲ್ಲ ತರ್ಲಕ್ಕೆ ಹೋಗಿದ್ದ, ಹಾವು ಕಚ್ಚಿ ಸತ್ತೋಗ್ಬಿಟ್ಟ, ನಮ್ಮ ಜೀವನ ಎಷ್ಟು ಕಷ್ಟ ಆಗಿದೆ ಅಂತ ಅಳಕ್ಷ ಇವತ್ತು ಈಗಷ್ಟೇ ಸತ್ತೋದ ಅಂತ ಹೇಳಿದ್ರೆ ವ್ಯಾಸರಾಜರು ಎಷ್ಟು ಕರುಣಾಳುಗಳಾಗ, ಉಳಿದವ್ರ ಪ್ರಕಾರ ಮೈಲಿಗೆ ನೀವು ಗೆಟವಟ್ಟು ಕಳಿಸ್ಬೋದಾಗಿತ್ತು, ಮುಖ ತೋರಿಸ್ಬೇಡಿ ಅಂತ ಹೇಳ್ಬೋದಾಗಿತ್ತು. ತಕ್ಷಣ ಕರ್ಕೊಂಬನ್ನಿ, ಶಿಶು ಮೃತದೇಹ ತೊಗೊಂಡು ಬನ್ನಿ ಅಂತ ಹೇಳಿದ್ರು. ತಕ್ಷಣ ತಂದು ಮುಂದಿರಿಸ್ತಾರೆ, ಆ ಕ್ಷಣಕ್ಕೆ ಜಪ ಮಾಡಿ ಪ್ರೋಕ್ಷಣೆ ಮಾಡಿದ್ರಂತೆ ಮದುವೆ ಬದುಕಿ ಬಿಡುತ್ತೆ. ಇದನ್ನು ಬರೆದಿರೋದು ಯಾರು, ಶೋಭನಾಥ ಕವಿ ಬರೀತಾನೆ, ಇದು ಆಶ್ಚರ್ಯ. ಅವ್ರ ಮಾಧ್ವನೇ ಅಲ್ಲ, ವ್ಯಾಸರಾಜರು ಸತ್ತೋರು ಬಸಿದ ಕಥೆ ಇದು. ರಾಯರ ಬಗ್ಗೆ, ವ್ಯಾಸರಾಜರ ವಾದಿರಾಜರ ಬಗ್ಗೆ ಕೇಳಿರ್ತೇವೆ ನಾವು, ವ್ಯಾಸರಾಜರ ಬಗ್ಗೆ ಯಾವ ವಿಜಯದಲ್ಲೂ ಬಂದಿಲ್ಲ, ಇದರಲ್ಲೇ ಬರುತ್ತೆ ಆ ಕಥೆ. ಅವ್ರು ಹೇಳಿದ್ದ, ನಾನು ಕಣ್ಣಾರೆ ವ್ಯಾಸರಾಜರನ್ನು ನೋಡಿ ಬರೆದ ಗ್ರಂಥ ವ್ಯಾಸಯೋಗ ಚರಿತ. ತಕ್ಷಣ ಅವನು ಬದುಕಿ ಬಿಡ್ತಾನೆ, ಅವ್ರು ಭಾರಿ ಖುಷಿಯಾಗಿಬಿಡುತ್ತೆ. ಅದು ಈ ನಮಗೆ ಅರ್ಥ ಆಗುತ್ತೆ, ವ್ಯಾಸರಾಜರು ತಮಗೆ ವಿಷ ಪ್ರಯೋಗವಾಗಿದ್ದಾಗ ಹೇಗೆ ತಮ್ಮ ದೇವರ ಅನುಗ್ರಹದಿಂದ ಮಂತ್ರ ಜಪದಿಂದ ಪುನಃ ಬದುಕೊಳ್ಳಿದ್ರು, ಆ ಶಕ್ತಿ ತಾವು ಬದುಕೊಳ್ಳೋದು ಜನ ಬದುಕ್ತಕ್ಕಂಥ ಶಕ್ತಿ ಅಂದರೆ ಅವರ ಅಮೃತ ಅವರ ದೇಹದಲ್ಲೇ ಹೊಕ್ಕಾಗಾಯ್ತು ಅವರಿಗೀಗ. ಅಂಥವ್ರ ಬಾಯಿಂದ ನ್ಯಾಯಾಮೃತ ಬಂದಿದ್ದು ನಿಜವಾಗಲೂ ಕೂಡ ಸತ್ತ ವಿಚಾರದವನ್ನು ಬದುಕ್ತಕ್ಕಂಥವುಗಳೆಲ್ಲ ಕೂಡ, ಸತ್ತ ವ್ಯಕ್ತಿಗಳನ್ನ ಬದುಕೋದು ಬೇರೆ, ವಿಚಾರಗಳೆಲ್ಲ ಡೆಡ್ ಆಗಿರ್ತಾವಲ್ಲ, ವಿಚಾರನೇ ಮಾಡೋದಿಲ್ಲ ಅಂತ ಸ್ಥಿತಿಯಲ್ಲಿ ಟಿ ವಿನ ಬಂದು ಬಾಯ್ತೆ ಕುಣ್ಕೊಂಡು ಏನು ವಿಚಾರ ಬರ್ತದೆ ಪಾಪ ಅವರಿಗೆ, ಏನಿರೋದಿಲ್ಲ, ಏನೋ ಮಾಡ್ತಿರ್ತಾ ಬಾಯ್ತೆ ಕೊಂಡು ನೋಡ್ತಿರ್ತಾರ, ಬುದ್ಧಿ ಪೂರ್ತಿ ಡೌನ್ ಆಗಿ ಬರ್ತಾ ಬರ್ತಾ ಕ್ಯಾಲ್ಕುಲೇಟರ್ ಓದಿ ಓದಿ ಹೇಗೆ ಸ್ವಂತ ಬುದ್ಧಿ ಹೋಗಿಬಿಡ್ತದೋ, ಇದು ನೋಡಿ ನೋಡಿ ಏನೇನೋ ತಲೆಯಲ್ಲಿ ಉಳಿಯೋದಿಲ್ಲ, ಸ್ಥಿತಿ ಬಂದುಬಿಡುತ್ತೆ. ವಿಮರ್ಶೆ ಮಾಡಿ ನೋಡ್ತಾರೆ, ವಿಚಾರ ಇರುತ್ತೆ ನೋಡ್ಬೇಕಾದ್ರೆ ಏನಿರೋದಿಲ್ಲ, ಬುದ್ಧಿ ಹಾಳು ಮಾಡಿಕೊಳ್ಳೋದಕ್ಕೆ ಅದೊಂದು ವ್ಯವಸ್ಥೆ. ನ್ಯಾಯಾಮೃತದ ಗ್ರಂಥ ನೋಡಿದಾಗ ಆಗ ನಿಜವಾಗಲೂ ಮನುಷ್ಯನಿಗೆ ವಿಚಾರ ಹೇಗಿರ್ತದೆ ಗೊತ್ತಾಗ್ತವ. ಅಷ್ಟು ಮಾಡಿದ್ರು, ಕೃತಜ್ಞತೆ ಹೊರಟೋದ್ರು ಅವರು. ಮುಂದೆ ಅಲ್ಲಿ ಹೋಗ್ತಾರೆ, ಒಂದು ಮಠದಲ್ಲಿ ಇಡಿಸ್ತಾರೆ ಅವರನ್ನು. ಆಗ ವ್ಯಾಸರಾಜರು ಪ್ರತಿನಿತ್ಯದಲ್ಲೂ ಕೂಡ ಭಾಗವತ ಪ್ರವಚನ ಮಾಡ್ತಿದ್ರು ಅನ್ನೋ ಮಾತನ್ನು ಸೋಮನಾಥ ಕವಿ ಬರೀತಾರೆ. ಶಿಷ್ಯರು ಓದಬೇಕಂತೆ, ಭಾಗವತ ಪ್ರವಚನ ಮಾಡಬೇಕಂತೆ. ಇದು ವ್ಯಾಸರಾಜರಿಂದ ನಡೆದ ಮತ್ತೊಂದು ಅದ್ಭುತ ಪ್ರವಚನ ಸೇವಾ. ಸಾಮಾನ್ಯವಾಗಿ ಪ್ರವಚನ ಅನ್ನೋದು ಜ್ಞಾನಿಗಳು ಮಾಡಬಾರದು ಅನ್ನೋ ಒಂದು ಭ್ರಮೆ ಇರೋರು ಇರ್ತಾರೆ. ಆಚಾರ್ಯರು ಸ್ವತಃ ತಾವು ಮಾಡಿ ತೋರಿಸಿದ ದಾಖಲೆ ಮಧ್ವಯುದ್ಧದಲ್ಲಿ ಬರ್ತದೆ. ಆ ರೀತಿ ಜೈತೀರ್ಥರು ವ್ಯಾಸರಾಜರೆಲ್ಲ ಇವರಂತೂ ಯುಕ್ತಿ ಮೇಲೆ ಎಷ್ಟು ಪ್ರವಚನ ಮಾಡಿದ್ದರೂ ವಾದಿರಾದ ಲೆಕ್ಕನೇ ಇಲ್ಲ. ಆ ರೀತಿ ಬಂದಿದ್ದು ವ್ಯಾಸರಾಜರ ಪ್ರವಚನ, ಭಾಗವತಕ್ಕೆ ಸಂಬಂಧಪಟ್ಟಂತೆ ಪ್ರವಚನ. ಭಾಗವತಕ್ಕೆ ಸಂಬಂಧಪಟ್ಟಂತೆ ಅವರ ಗ್ರಂಥ ಬರೆದಿದ್ದು ಸಿಕ್ಕಿಲ್ಲ ನಮಗೆ, ಬರೆದಿರಬಹುದು, ಆದರೆ ಪ್ರವಚನ ಮಾಡಿದ ಉಲ್ಲೇಖ ಇರೋದ್ರಿಂದ ನಿಜವಾಗಲೂ ಅವ್ರ ಗ್ರಂಥ ಬರೆದಿರಲೇಬೇಕು. ನಾವು ಎಷ್ಟೋ ಕಳ್ಕೊಂಡಿದ್ದೀವಿ, ಅದ್ರಲ್ಲಿ ಅದೊಂದು ಸೇರ್ಕೊಂಡಿದೆ ಅಷ್ಟೇ. ಮುಂದೆ ತಿರುಪತಿಗೆ ಹೋಗ್ತಾರೆ, ಅಲ್ಲಿ ಪೂಜಾ ಜವಾಬ್ದಾರಿಯನ್ನು ಹೊರುತ್ತಾರೆ. 12 ವರ್ಷಗಳ ಕಾಲ ಪೂಜೆ ಮಾಡುತ್ತಾರೆ. ಶ್ರೀನಿವಾಸ ದೇವರನ್ನ ಮುಟ್ಟಿ 12 ವರ್ಷ ಪ್ರಧಾನ ಪೂಜೆ ಮಾಡೋದು ಅಂತಕ್ಕೆ, ಇಲ್ಲೂ ಕೂಡ 12 ವರ್ಷ ಕಂಟಿನ್ಯೂಸ್ ಪೂಜೆ ಮಾಡೋ ಶಿಫ್ಟ್ ಇರ್ತಾವೆ. ಎಷ್ಟೊತ್ತೆ ಮಹಾಪೂಜೆ ವ್ಯಾಸರಾದ್ರೆ ಒಬ್ಬರದೇನೆ ಪ್ರತಿನಿತ್ಯ. ಎಂಥ ಭಾಗ್ಯಶಾಲಿಗಳು, ಸ್ವಯಂವ್ಯಕ್ತವಾದ ದೇವರನ್ನ ಅಷ್ಟು ದೀರ್ಘಕಾಲ ಪೂಜೆ ಮಾಡಿದ ಇತಿಹಾಸ ವ್ಯಾಸರಾಜರಿಗೆ ಬಂತು. ಅಲ್ಲಿ ವ್ಯಾಸರಾಜರ ಪೂಜೆ ಅಂದರೆ ಬರೀ ಅರ್ಚಕರಾಗಿ ಪೂಜೆಯಲ್ಲ, ವ್ಯವಸ್ಥೆ ಮಾಡಬೇಕು ಅವರು, ಪೂರ್ತಿ ದೇವಸ್ಥಾನದ ಜವಾಬ್ದಾರಿ ವ್ಯವಸ್ಥೆ. ಜೊತೆಗೆ ವಿದ್ವತ್ ಸಭೆ ನಡೆಸ್ತಾ ಹೋದರೆ ಅದು ಮಠಗಳಲ್ಲ, ದೇವಸ್ಥಾನಗಳಲ್ಲ, ಅದನ್ನು ನಡೆಸ್ತಾರೆ, ಗ್ರಂಥ ರಚನೆ ಮಾಡ್ತಾರೆ. ತಿರುಪತಿಗೆ ಹೊಸ ಶೇಪ್ ಕೊಡ್ತಾರೆ ವ್ಯಾಸರಾಜ. 12 ವರ್ಷಗಳ ವಾಸ ತಿರುಪತಿಯನ್ನು ಪೂರ್ತಿ ಬದಲಾಯಿಸಿದಂಥ ವ್ಯವಸ್ಥೆ ಆಗೋಯಿತು. ಆ ಕಾಲಕ್ಕೆ ಅನೇಕ ಗ್ರಂಥಗಳನ್ನು ಬರೀತಾರೆ, ಪ್ರಾಯ ನ್ಯಾಯಾಮೃತ ಆದಿ ಬರೆದಿದ್ದಲ್ಲ ಆ ಸಮಯದೊಳಗೆ ವ್ಯಾಸರಾಜರು, ಯಾಕೆಂದ್ರೆ ಮುಂದೆ ವ್ಯಾಸಯೋಗ ಚರಿತ್ರೆ ವರ್ಣನೆ ಮಾಡಿಬಿಡ್ತಾರೆ. ನ್ಯಾಯಾಮೃತ ಬರೆದವರು, ಚಂದ್ರಿಕ ಬರೆದವರು ಹೊರತಾನಾದ್ರಿಂದಾಗಿನೇ ಅಲ್ಲಿ ಬರೀತಾರೆ. 12 ವರ್ಷ ಮೆಕ್ಯಾನಿಕಲ್ ಪೂಜೆ ಆಗಲಿಲ್ಲ ಅವ್ರದ್ದು. ಮುಂದೆ ಅವರು ಬರೀತಾರೆ, ಮತ್ಪ್ರೇರಕೇನ ಹರಿಣ ಯಾ ಪೂಜಾ ಸ್ವಸ್ಯ ಕಾರಿತ ವಾಗ್ಯಜ್ಞ ರೂಪ ಲಕ್ಷ್ಮೀಶಃ ಪ್ರಿಯತಾಂ ತೇನ ಕೇಶವ ತಯಾ ಕೇಶವ ಅಂತ ಆಚಾರ್ಯರು ಮಾತು ಬರೀತಾರೆ ವ್ಯಾಸರಾಜರು ನ್ಯಾಯಾಮೃತದ ಕೊನೆಗೆ. ಅಂದರೆ ವಾಗ್ಯಜ್ಞ ರೂಪ ಪೂಜಾ ಅಂತ ಕರೀತಾರೋ, ಈ ಮಾತು ಅಲ್ಲಿಗೂ ಅನ್ವಯಿಸ್ತದೆ. ಅಲ್ಲಿ ಪೂಜೆನೂ ಮಾಡಿದರು, ಈ ಗ್ರಂಥ ರಚನೆ ಮಾಡಿದರು, ವಿದ್ವತ್ ಸಭೆಗಳನ್ನು ಮಾಡಿದರು ವ್ಯಾಸರಾಜರು. ಆದ್ದರಿಂದ 12 ವರ್ಷದಲ್ಲಿ ತಿರುಪತಿಯ ರೀತಿಯೇ ಬದಲಾಗಿ ಹೋಯಿತು. ಅಲ್ಲಿ ತಂತ್ರಸಾರೋಕ್ತ ಪೂಜೆ ಇವತ್ತು ಮಾಡೋದಿಲ್ಲ ಯಾರು ಕೂಡ, ಆದರೆ ಆಚಾರ್ಯರ ಸಿದ್ಧಾಂತ ತಂತ್ರಸಾರೋಕ್ತ ಪೂಜೆನೇ ಮಾಡಬೇಕು. 12 ವರ್ಷ ಅಂತ ಪೂಜೆ ಮಾಡಿ ವಿಶೇಷವಾದ ಸಿದ್ಧಿಯಿಂದ ಜಗತ್ತಿಗೆ ತೋರಿಸಿಕೊಡುತ್ತಾರೆ, ವ್ಯವಸ್ಥೆಯನ್ನು ಪೂರೈಸ್ತಾರೆ. ಆ ಹೊತ್ತಿಗೆ ಇದಕ್ಕೆಲ್ಲ ಶಾಸನಗಳಿವೆ, ಬಹಳ ಮುಖ್ಯ ಅಂತ ಹೇಳಿದರೆ ಬರೀ ಕಥೆಗಳಾಗಿ ಉಳ್ಕೊಂಡಿಲ್ಲ ಕೆಲವೆಲ್ಲ, ಶಾಸನಬದ್ಧವಾಗಿ ವ್ಯಾಸರಾಜರು ಪೂಜೆ ಮಾಡಿದ ಇತಿಹಾಸ ಸಿಗ್ತದೆ. ಅಲ್ಲಿ ವ್ಯಾಸರಾಜ ಮಠ ಇದ್ದ ಎದುರು ಜಾಗದಲ್ಲಿ ಆನ್ಯಕ ಮಂಟಪ, ವ್ಯಾಸರಾಜ ಇವತ್ತಿಗೂ ಇದೆ ಆನ್ಯಕ ಮಂಟಪ, ವ್ಯಾಸರಾಜ ಪ್ರತಿನಿತ್ಯ ಸ್ನಾನ ಪೂರ ಅಲ್ಲಿ ಆನ್ಯಕ ಉಳಿಸ್ಕೊಂಡು ಬರ್ತಾ ಇದ್ರು, ಒಳಗೆ ತಪಸ್ ಮಾಡ್ತಾ ಇದ್ರಂತೆ ದೇವಸ್ಥಾನದ ಶ್ರೀನಿವಾಸ ದೇವರ ಬಲಗಡೆಯ ಜಾಗದಲ್ಲಿ ತಪಸ್ ಮಾಡ್ತಾ, ದಿವಸ ತಪಸ್ ಮಾಡ್ತಾ ಇದ್ರಂತೆ ವ್ಯಾಸರಾಜ. ಅದು ಒಂದು ಬೋರ್ಡ್ ಇತ್ತು, ಇವತ್ತು ನಮಗೆ ಕಾಣೋದಿಲ್ಲ ಅಷ್ಟೇ, ಅದು ಒಂದು ಬೋರ್ಡ್. ವ್ಯಾಸರಾಜರು ನಿತ್ಯ ತಪಸ್ ಮಾಡ್ತಿದ್ದ ಸ್ಥಳ, ನಿತ್ಯ ಆನ್ಯಕ ಮಾಡ್ತಿದ್ದ ಸ್ಥಳ, ಅಷ್ಟರ ಮಟ್ಟಿಗೆ ತಿರುಪತಿಗೂ ವ್ಯಾಸರಾಜರಿಗೂ ಅಷ್ಟು ಸಂಬಂಧ ಇದೆ. ನಡೆದಿದ್ದು ಎಷ್ಟು ವರ್ಷ ಆಯ್ತಾಗಲೇ, ಶತಮಾನಗಳು ಕಳೆದರೂ ಕೂಡ ಆ ಗುರುತು ಹೋಗಿಲ್ಲ ಅಂದರೆ ಇನ್ನು ಹಿಂದೆ ಎಷ್ಟು ಪ್ರಚಾರದಲ್ಲಿರಬಹುದು ಅಂತ ಊಹೆ ಮಾಡಬಹುದು. ಅಷ್ಟು ಸಿದ್ಧಿಯನ್ನು ತೋರಿಸಿ 12 ವರ್ಷ ಪೂಜೆ ಮುಗಿಯಿತು, ಅಲ್ಲಿಂದ ಹೊರಡಬೇಕಾಗ. ಕೊನೆಯದು ದ್ವಾದಶಿ ಪೂಜೆ ಮಾಡಿ ಹೊರಟ್ರಂತೆ. ಏಕಾದಶಿ ಉಪವಾಸ ಮುಗಿಸಿ, ಏಕಾದಶಿ ಪೂಜೆ ಉಪವಾಸ ಮುಗಿಸಿ, ದ್ವಾದಶಿ ಬೆಳಿಗ್ಗೆ ಮಹಾಪೂಜೆ ಮುಗಿಸಿ ಅಲ್ಲಿಂದ ಕೊನೆಯ ಬಾರಿಗೆ ದೇವರ ನಮಸ್ಕಾರ ಮಾಡಿ ಏಳಕ್ಕೆ ಅಂತ ಹೋದ್ರಂತೆ. ಶ್ರೀನಿವಾಸ ದೇವರು ಹೊದ್ದಿದ ಉತ್ತರೆಯೇ ಅವರ ಮೇಲೆ ಬಿತ್ತಂತಾಗೆ. ಬಹುಶಃ ಅಂಥ ಒಂದು ಅಕ್ಸೆಪ್ಟೆನ್ಸು ರಾಮದೇವರು ಹನುಮಂತ ದೇವರಿಗೆ ಆಲಿಂಗನ ಕೊಟ್ಟಾಗಿಬಿಟ್ಟಿದೆ ದೃಶ್ಯ. ಅದು ಸ್ವತಃ ಶ್ರೀನಿವಾಸ ದೇವರು ಶೇಷವಸ್ತ್ರ ಅರ್ಚಕರು ಮುಟ್ಟಿ ಕೊಡೋದೇ ನಮಗೆ ಭಾರಿ ಆನಂದ ಅನಿಸ್ತದೆ. ಡೈರೆಕ್ಟ್ ಶ್ರೀನಿವಾಸ ದೇವರು ಮೈ ಮೇಲೆ ಹಾಕಿದಾಗ ನಿಜವಾಗಲೂ ಕೂಡ ಎಷ್ಟು ಅನುಗ್ರಹ ಆಯಿತು. ವಸ್ತ್ರ ಅಂದರೆ ಬಟ್ಟೆ ಅಂತ ತಿಳ್ಕೋಬಾರ್ದು, ಪ್ರಾಣಶ್ಚ ವಸ್ತ್ರ ಬುದ್ಧಿ ಆಯಿತು, ಪ್ರಾಣದೇ ಅನುಗ್ರಹ ಆಯಿತು ಅಂತ ಅರ್ಥ. ಅದಕ್ಕೆ ಮುಂದೆ ಅವರಿಗೆ ವಿಶೇಷವಾದ ಸಿದ್ಧಿಗೆ ನಾಂದಿ ಹಾಕಿದಾಗಾಯಿತು. ವ್ಯಾಸರಾಜರ ಮೇಲೆ ಶ್ರೀನಿವಾಸ ದೇವರೇ ಸ್ವತಃ ತಮ್ಮ ಶೇಷ ವಸ್ತ್ರವನ್ನು ಹೊದಿಸಿ ಅಲ್ಲಿಂದ ಕಳಿಸಿಕೊಡ್ತಾರೆ. ಅಷ್ಟೊತ್ತಿಗೆ ಅವರ ವ್ಯವಸ್ಥೆಯ ಬಗ್ಗೆ ಜನಗಳಿಗೆಲ್ಲ ಗೊತ್ತಾಗಿ ಹೋಗಿಬಿಡುತ್ತದೆ. ವ್ಯಾಸರಾಜರು ನಮಗೆ ಬೇಕು ನಮಗೆ ಬೇಕು ಒಂದು ವಿಷಯ ಶುರುವಾಯಿತು. ವ್ಯಾಸರಾಜರು ಅಷ್ಟೊತ್ತಿಗೆ ವಿಜಯನಗರದಿಂದ ಆಫರ್ ಬಂತು, ನಮ್ಮ ಗುರುಗಳಾಗಿ ತಾವು ಬರಬೇಕು ಅಂತ ಹೇಳಿ ಆಯಿತು ಅಂತ ಒಪ್ಕೋತಾರೆ ಅದನ್ನು. ಈ ಮಧ್ಯೆ ಶ್ರೀರಂಗಾದಿ ಪ್ರಾಂತಕ್ಕೆ ಸಂಚಾರ ಮಾಡ್ತಾರೆ, ಉತ್ತರ ಭಾರತಕ್ಕೆ ಹೋಗ್ತಾರೆ ವ್ಯಾಸರಾಜ. ಅಲ್ಲಿ ಅವರ ಇನ್ಫ್ಲುಯೆನ್ಸ್ ಬರ್ತದೆ, ಎಲ್ಲ ವಾದಿಗಳನ್ನು ಗೆಲ್ತಾರೆ, ದೊಡ್ಡ ವಿಶಿಷ್ಟವಾದಂಥ ವಿದ್ವತ್ತನ್ನು ತೋರಿಸ್ತಾರೆ. ಶ್ರೀರಂಗಕ್ಕೆ ಬಂದಾಗ ಒಂದು ಗಲಾಟೆ ನಡೆದಿತ್ತಂತೆ. ಶ್ರೀರಂಗ ಭಾಗ ನಮ್ಮದು ನಮ್ಮದು ಅಂತ ಶೈವರು ವೈಷ್ಣವರಲ್ಲಿ ಗಲಾಟೆ, ನಮ್ಮ ಭಾಗ ಸೇರಬೇಕು ನಮ್ಮ ಭಾಗ ಸೇರಬೇಕು ಅಂತ ಇಲ್ಲಿ ಇಡೀ ನಮ್ಮದು ಅಂತ ಇಬ್ಬರು ಕ್ಲೇಮ್, ಇಡೀ ಶ್ರೀರಂಗ ನಮ್ಮದು ಅಂತ ವೈಷ್ಣವರು, ಇಡೀ ಶ್ರೀರಂಗ ನಮ್ಮದು ಶೈವರು. ವ್ಯಾಸರಾಜರು ಹೋದಾಗ ಅವ್ರನ್ನ ಕೇಳ್ಕೋತಾರೆ, ಸ್ವಾಮಿ ಹೀಗಾಗಿದೆ ದಯವಿಟ್ಟು ತಾವು ಸೊಲ್ಯೂಷನ್ ಕೊಡಬೇಕು ಅಂತ. ಅಂದ ಅಕ್ಸೆಪ್ಟೆನ್ಸ್ ಇತ್ತು ವ್ಯಾಸರಾಜರ ಬಗ್ಗೆ. ಅವ್ರು ನೋಡಿದರೆ ಕೇಳಿದಾಗ ಇಬ್ಬರಿಗೂ ನ್ಯಾಯ ಸಲ್ಲಿಸ್ಬೇಕು, ಆ ನ್ಯಾಯ ಜನಕ್ಕೆ ಪ್ರಾಕ್ಟಿಕಬಲ್ ಆಗಿರ್ಬೇಕು. ಇಂಪ್ರಾಕ್ಟಿಕಬಲ್ ಹೇಳಿದ್ರು ಪ್ರಯೋಜನ ಇಲ್ಲ. ಅವ್ರು ಹೇಳಿದ್ರನ್ನು ಕೆಲಸ ಮಾಡಿ ಉಸಿರು ಹಿಡ್ಕೊಂಡು ಓಡಬೇಕು, ಶ್ರೀರಂಗ ದೇವಸ್ಥಾನದಿಂದ ಓಡಬೇಕು. ಎಷ್ಟು ದೂರ ಇವರು ಹೋಗಿದ್ರು ಉಸಿರು ಬಿಡ್ತಾರೋ ಹೋದ್ಮೇಲೆ ಅಲ್ಲಿವರೆಗೂ ವೈಷ್ಣವರ ಜಾಗ, ಉಳಿದೆಲ್ಲ ಸೇವರದ್ದು ಹೋದ್ಬಿಟ್ಟು. ಆಗ ಒಂದು ಸೊಲ್ಯೂಷನ್ ಸಿಕ್ತು, ಅದು ಹೂ ಇಷ್ಟು ಬೆಲ್ ದಿ ಕ್ಯಾಟ್ ಅಂತಾರಲ್ಲ, ಹಾಗಾಯ್ತು. ಈಗ ಯಾರು ಓಡೋರು ಯಾರು ಈ ಮತ್ತೆ ನಾನು ಒದ್ದೆ ಅಕಸ್ಮಾತ್ ಮುಂದೆ ಬಂದರೆ ಅವ್ರು ಎಲ್ಲ ಅವನು ಬೈತಾರೆ ಜನ, ನೋಡಿ ಸರಿ ನೀನು ಕೈಲಾಗಲಿ ಸೋತು ಬಿಟ್ಟೆ ಅಲ್ಲದ ಬೈತಾರಲ್ಲ ಆ ಟೈಮ್. ಯಾರಿಗೂ ಧೈರ್ಯ ಇಲ್ಲ ಹೋಗ್ಲಿಕ್ಕೆ. ಸೊ ಸೊಲ್ಯೂಷನ್ ಸಿಕ್ತು, ಪ್ರಾಕ್ಟೀಸ್ ಮಾಡೋರು ಯಾರೂ ಇಲ್ಲ. ಕಣ ಏನು ಮಾಡೋ ವ್ಯಾಸರಾದ್ರಂತ ನಾವೇ ಓಡ್ತೀವಿ ಅಂದ್ರೆ ಬಹುಶಃ ಎತ್ತಿಗಳಾಗಿ ಮಾಡಿದ ಕೆಲಸ ಇದೆ, ಕಲಿಬೇಕು ಇದನ್ನೆಲ್ಲ ಕೂಡ. ಎತ್ತಿಗಳಾಗಿ ವ್ಯಾಸರಾದ ಬಗ್ಗೆ ಸಿನಿಮಾ ತೆಗೆದ್ರೆ ಎಲ್ಲರೂ ನೋಡಕ್ ಬರ್ತದೆ, ಯಾಕೆಂದ್ರೆ ಎಲ್ಲ ಎಂಟರ್ಟೈನ್ಮೆಂಟ್ ಸಿಗ್ತದೆ ಅದರೊಳಗೆ, ಪ್ಲಸ್ ಎನ್ಲೈಟನ್ಮೆಂಟ್, ಅದು ಮುಖ್ಯ. ಅದು ಎಂಟರ್ಟೈನ್ಮೆಂಟ್ ಮುಖ್ಯವಾಗಿ ಜ್ಞಾನ ಕೊಡ್ತಾರೆ. ಓಡಕ್ಕೆ ಶುರು ಮಾಡಿದ್ರಂತೆ, ಅಷ್ಟೊತ್ತಿ ಏನಾಗಿತ್ತು, ಉತ್ತರ ಭಾರತ ಯಾತ್ರೆ ಮುಗಿಸೋ ಬಂದಿದ್ರು ಅವರು. ಎತ್ತಿಗಳು ಅಂದ್ರೆ ಗೊತ್ತಲ್ಲ, ದಾರಿಯಲ್ಲಿ ಏನೋ ತಿನ್ನೋದು ಇಡೋದು ಸಾಧ್ಯ ಇಲ್ಲ, ಒಂದೇ ರೆಸ್ಟ್ ತಗೊಳ್ಳೋದಿಲ್ಲ, ರೆಸ್ಟೇ ಇಲ್ಲ, ರೆಸ್ಟ್ ತಗೊಂಡ್ರೆ ಎತ್ತಿಗಳೇ ಅಲ್ಲ ಅವರು. ಗೃಹಸ್ಥರೇ ರೆಸ್ಟ್ ತಗೋಬಾರ್ದಂತ ಆಚಾರ ಹೇಳ್ತಾರೆ, ಇನ್ನು ಎತ್ತಿಗಳ ಬಗ್ಗೆ ಹೇಳಬೇಕಾ? ಶ್ರವಣಾದಿ ವಿನಾನೈವ ಕ್ಷಣಂ ತಿಷ್ಠೆಯದಪಿ ಕ್ವಚಿತ್. ಅವ್ರ ಸೇವರು ಏನ್ ಮಾಡಿದ್ರು, ಮೊದಲೇ ಎತ್ತಿಗಳು ಬೇರೆ, ಅದರಲ್ಲೂ ಉತ್ತರ ಭಾರತೀಯ ಸುಸ್ತು ಬೇರೆ ಆಗಿರ್ತಾರೆ. ಏರ್ ಮಹಾ ಓಡ್ತಾರೆ ಅವರು ಒಪ್ಕೊಂಡ್ಬಿಟ್ರು, ಇವ್ರ ಮಹಿಮೆ ಗೊತ್ತಾಗ್ಲಿಲ್ಲ, ಪರವಾಗಿಲ್ಲ ವೀಕ್ ಪಾರ್ಟಿ ಅಂತ ತಿಳ್ಕೊಂಡ್ರು. ಪಾಪ ಓಡ್ಲಕ್ಕೆ ಒಪ್ಕೊಂಡ್ರು, ಎಲ್ಲರೂ ಅಕ್ಸೆಪ್ಟ್ ಏನಾಯ್ತು, ನಾವು ಓಡ್ಲಕ್ಕೆ ಶುರು ಮಾಡಿದ್ರು. ಓಡಿದ್ರು ಓಡಿದ್ರು ಓಡಿದ್ರು, ಓಡ್ತಾ ಇದ್ರೆ ಉಸಿರೇ ಬಿಡ್ತಾ ಇಲ್ಲ. ಅದಕ್ಕೆ ಹೇಳ್ತಾರೆ, ಫಿಸಿಕಲ್ ಸ್ಟ್ರೆಂತ್ ಇದ್ರೆ ಓಡ್ಲಕ್ಕೆ ಬರೋದಿಲ್ಲ, ಸ್ಪಿರಿಚುವಲ್ ಸ್ಟ್ರೆಂತ್ ಬೇಕು ಅಂತ ಹೇಳಿದ್ದಾರೆ. ಅದನ್ನು ವ್ಯಾಸರಾಜ ತೋರಿಸಿಕೊಡ್ತಾರೆ. ಪ್ರಾಣಾಯಾಮದ ಶಕ್ತಿ ನಿಜವಾದ ಶಕ್ತಿ ಅದು. ಈ ಜನ ಎಕ್ಸರ್ಸೈಸ್ ಶಕ್ತಿ ಶಕ್ತಿ ಅಲ್ಲ, ಪ್ರಾಣಾಯಾಮದ ಶಕ್ತಿ ಶಕ್ತಿ ಅದು. ಭಾಗವತ ಪುರಾಣದಲ್ಲಿ ಬರ್ತದೆ, ಉದ್ಧವ ಪ್ರಶ್ನೆ ಕೇಳ್ತಾರೆ ಕೃಷ್ಣನನ್ನ, ಕಿಂ ಬಲಂ ಅಂತ ಕೇಳ್ತಾರೆ. ಏಕಾಸ್ಕಂದದೊಳಗೆ ಸ್ಪಷ್ಟ ಉತ್ತರ ಕೊಡ್ತಾರೆ, ಪ್ರಾಣಾಯಾಮ ಪರಂ ಬಲಂ ಅಂತ ಕೃಷ್ಣನ ಉತ್ತರ. ಪ್ರಾಣಾಯಾಮದ ಸ್ಟ್ರೆಂತ್ ಇನ್ಯಾವುದಕ್ಕೂ ಬರೋದಿಲ್ಲ ಅಂತ ಹೇಳ್ಬಿಡ್ತಾರೆ. ಈಗ ಜಾಗಿಂಗ್ ಮಾಡೋದು ಬಿಟ್ಟು ಪ್ರಾಣಾಯಾಮ ಮಾಡೋಕೆ ಶುರು ಮಾಡಿ ಜನಗಳೆಲ್ಲ ಕೂಡ. ಬೆಳಗ್ಗೆ ಅದು ಓಡ್ತಿರ್ತಾರೆ, ಏನು ಓಡ್ತಿರ್ತಾರೋ ದೇವರೇ ಗತಿ. ಅದರಿಂದ ಅವ್ರು ಓಡ್ತಾರೆ, ಅವರು ನೋಡ್ತಾರೆ, ಏನು ಉಪಯೋಗ? ಬೀಳೋದು ನೋಡ್ತಾರೆ, ಸುಸ್ತಾಗಿರೋದು ನೋಡ್ತಾರೆ, ಹೋಗೋದು ನೋಡ್ತಾರೆ ಅಷ್ಟೇ. ಪ್ರಾಣಾಯಾಮದ ಶಕ್ತಿ ಯಾವ ಜಾಗಿಂಗು ಇಲ್ಲ, ನೆನಪಿರಬೇಕಾದ್ರೆ. ಅದರಿಂದ ಎಂಟೈರ್ ಬಾಡಿ ಎಕ್ಸರ್ಸೈಸ್ ಆಗೋದು ಪ್ರಾಣಾಯಾಮಕ್ಕೆ ಒಂದೇನೆ. ಎಂಟೈರ್ ಬಾಡಿ ಬರೀ ಮೂಗು ಹಿಡ್ಕೊಂಡು ನೋಡಿ, ಎಂಟೈರ್ ಬಾಡಿ ಏನೋ ಮಾಡ್ತಿರ್ತಾನೆ ವಶಕ್ಕೆ ಬಂದ್ಬಿಡ್ತಾನೆ. ಮೂಗು ಹಿಡಿಯೋದಂತ ಇಡಿ ಎಂಬುದು ಒಂದು ಅಷ್ಟರ ಮಟ್ಟಿಗೆ ಪ್ರಾಣಾಯಾಮಕ್ಕೆ ಶಕ್ತಿ ಇದೆ. ಅಂತ ನಿತ್ಯ ಎಷ್ಟು ಪ್ರಾಣಾಯಾಮ ಮಾಡಿದ್ರೆ ಲೆಕ್ಕನೇ ಇಲ್ಲ. ಅವರು ಓಡ್ತಾರೆ ಓಡ್ತಾರೆ, ಸರಿಯಾಗಿ ಓಡಿದ್ರೆ, ಮನಪೂರ್ವಕ ಓಡಿಬಿಟ್ಟಿದ್ರೆ ಅವರೇನಾದರೂ ಕೂಡ ಇಡೀದು ಸೇವರಿ ಜಾಗದ ಸಿಗ್ತಿದ್ದಿಲ್ಲ. ಅವರು ಕರುಣೆ ತೋರಿಸ್ತಾರೆ, ಒಂದು ಕಡೆ ಸ್ಟಾಪ್ ಮಾಡ್ತಾರೆ. ಅಷ್ಟೊತ್ತಿ ಸಾಕಷ್ಟು ಓಡಿಯಾಗಿರುತ್ತೆ, ಅಷ್ಟೊತ್ತಿಗೆ ಸುಸ್ತು ಹೊಡೆದಿರ್ತಾರೆ ಎಲ್ಲರೂ ಕೂಡ. ಒಪ್ಕೊಂಡಿರ್ತಾರೆ, ನಿರ್ವಹಣೆ ಇಲ್ಲ, ಆದ್ದರಿಂದ ಒಪ್ಕೊಂಡ್ಬಿಟ್ರಂತೆ. ವಿವಾದ ಪರಿಹಾರ ಮಾಡಿದರು, ದೈವಿಕವಾಗಿ ಪರಿಹಾರ ಮಾಡಿದರು. ಕೋರ್ಟ್ ಕೇಸ್ ಇಲ್ಲ, ಕಥೆಯಲ್ಲಿ ಯಾವ್ಯಾವುದೂ ಇಲ್ಲ. ಇದನ್ನು ಕಡಿಮೆ ದೊಡ್ಡವರು ವಿವಾದ ಪರಿಹಾರ ಹೇಗೆ ಮಾಡ್ತಾರೆ, ಈ ರೀತಿ ಪರಿಹಾರ ಮಾಡ್ತಾರೆ ಅಂತ ಹೇಳಿದ್ದಾರೆ. ಅವತ್ತಿನಿಂದ ವ್ಯಾಸರಾಜರಿಗೆ ಶ್ರೀರಂಗದಲ್ಲಿ ಭಾರಿ ಗೌರವ. ಸ್ವಲ್ಪ ದಿವಸ ಅಲ್ಲೇ ಇದ್ದರು, ಅಲ್ಲೇ ಚಂದ್ರಿಕಾ ಗ್ರಂಥವನ್ನು ಬರೆದ್ರು. ಆಮೇಲೆ ತಾತ್ಪರ್ಯ ಚಂದ್ರಿಕಾ ಅವರ ಮಾಸ್ಟರ್ ಪೀಸ್ಗಳಲ್ಲಿ ಒಂದು, ವ್ಯಾಸತ್ರಯಗಳಲ್ಲಿ ಮೂರು ಈಕ್ವಲ್ಲೇ. ಅದನ್ನು ತಾತ್ಪರ್ಯ ಚಂದ್ರಿಕಾ ಬರೆದಿದ್ದು ಮಾತ್ರ ಆ ಶ್ರೀರಂಗದ ಕ್ಷೇತ್ರದೊಳಗೆ. ಇವತ್ತಿಗೂ ಚಂದ್ರಿಕಾ ಮಂಟಪ ಅಂತಾನೆ ಜಾಗ ಇದೆ, ವ್ಯಾಸರಾಜ ಚಂದ್ರಿಕೆಯನ್ನು ಬರೆದು ಮಂಗಳ ಮಾಡಿದ ಸ್ಥಳ ಅಂತ ಹೇಳಿದ್ದೆ. ಅಲ್ಲಿ ಪ್ರಾಣದೇವರ ಪ್ರತಿಷ್ಠಾಪನೆ ಕೂಡ ಆಗಿದೆ. ಅದನ್ನ ಹೀಗೆ ಉಳಿಸ್ಕೊಳ್ಳೋದ್ರೆ ಹೋಗಿಬಿಡುತ್ತೆ, ಸ್ವಲ್ಪ ದಿವಸಕ್ಕೆ ಅದು ಮುಚ್ಚಿ ಹೋಗಿಬಿಡುತ್ತೆ. ಹೇಗೆ ವ್ಯಾಸರಾಜ ತಪಸ್ಸು ಮಾಡಿದ ಸ್ಥಳ ಅದು ಕಣ್ಣಿಗೆ ಕಾಣೋದಿಲ್ಲ ತಿರುಪತಿಗೆ ಹೋದರೆ, ಅದನ್ನು ಪೂರ್ತಿ ಒಳಗೆ ಮುಚ್ಚಾಕ್ಬಿಟ್ಟಿದ್ದಾನೆ. ಸ್ವಲ್ಪ ಇದು ಮುಚ್ಚಾಕ್ಬಿಡ್ತಾರಷ್ಟೇ. ಈ ಸಕಾಲಕ್ಕೆ ಹೋಗಿ ಅದನ್ನು ಕ್ಲೇಮ್ ಇಟ್ಟುಕೊಂಡು ಆಗಾಗ್ಗೆ ಉತ್ಸವಗಳನ್ನು ಮಾಡ್ತಾ ಇದ್ರೆ ಅದು ಹಾಗೆ ರಿನ್ಯೂವಲ್ ಆಗ್ತಾ ಇರ್ತದೆ, ಬಿಟ್ಟರೆ ಹೋಗಿಬಿಡ್ತದೆ ಅಷ್ಟೇ. ಇದನ್ನು ಅರ್ಥ ಮಾಡ್ಕೋಬೇಕು. ಅಲ್ಲಿ ಅದರಿಂದಾಗಿ ಮುಂದೆ ರಘುತ್ತಮ ಸ್ವಾಮಿಗಳು ಅಲ್ಲೇ ವಾಸ ಮಾಡಿ ತತ್ವಪರಾಗಿ ಭಾವಬೋಧವನ್ನು ಬರೋದು. ಸ್ವಲ್ಪ ದೂರ ಮುಂದೆ ಹೋಗಿಬಿಟ್ರೆ ಭಾವಬೋಧಕಾರರು ಕೂತು ಭಾವಬೋಧ ಬರೋದು ಜಾಗ ಸಿಗ್ತದೆ ನಮಗೆ. ಅನಂತರ ಇವತ್ತು ಮುಂದೆ ಹೋದರೆ ಹೊರಡವಾಡ ತೀರ್ಥ ವೃಂದಾವನ ಇದೆ. ವ್ಯಾಸರಾದಿ ಮಠದ ಎಷ್ಟೋ ವೃಂದಾವನಗಳಿವೆ, ರಾಯರಮಠದ ಎಷ್ಟೋ ವೃಂದಾವನಗಳಿದೆ. ಎಲ್ಲದಕ್ಕೂ ಕಾರಣವಾಗಿದ್ದು ಶ್ರೀಪಾದರಾಜರಿಂದ ಸಿಕ್ಕ ಒಂದು ಇದು ಸ್ಟ್ರಾಂಗ್ ಹೋಲ್ಡ್ ಆಫ್ ಮಾಧ್ವಾ ಸಾಹಿಬ್. ಬಹುಶಃ ಎಲ್ಲ ಮಠಕ್ಕೂ ಸಂಬಂಧಪಟ್ಟ ಹೆಚ್ಚು ವೃಂದಾವನ ಇರತಕ್ಕಂಥ ಒಂದೇ ಒಂದು ಜಾಗ ಅಂದ್ರೆ ಶ್ರೀರಂಗ ಅಂತಾನೆ ಹೇಳಬೇಕು. ಅಂಥ ಒಂದು ಸ್ವಯಂ ತಿರುಪತಿಯಲ್ಲಿ ಸಿಗೋದಿಲ್ಲ, ಒಂದು ವೃಂದಾವನ ಸಿಗೋದಿಲ್ಲ ತಿರುಪತಿಯೊಳಗೆ. ಆದರೆ ಶ್ರೀರಂಗ ಕ್ಷೇತ್ರದೊಳಗೆ ಅಷ್ಟು ವೃಂದಾವನಗಳಿರಲಿಕ್ಕೆ ಅವಕಾಶವಾಗಿದ್ದು ಶ್ರೀಪಾದರಾಜರ ಒಂದು ಇಂಪ್ಯಾಕ್ಟಿಂದ ರಾಜ ಮಹಾರಾಜರವರಿಗೆ ದಾಸಾನುದಾಸರಾಗಿಬಿಟ್ಟಿದ್ರು. ಆದ್ದರಿಂದ ಎಲ್ಲಿ ಸಿಕ್ಕರೂ ಅವರಿಗೆ ಇನ್ನೂ ಒಳಗೆ ಹೋದರೆ ಚಂದ್ರ ಪುಷ್ಕರಣಿ ತೀರದಲ್ಲೇ ಒಂದು ವೃಂದಾವನ ಇದೆ, ಶ್ರೀಪಾದರಾಜ ಮಠದ ವೃಂದಾವನ ಅಂತ ಹೇಳ್ತಾರೆ. ಅದು ಒಂದು ವೃಂದಾವನ ಅಲ್ಲಿ ಉಂಟು. ಚಂದ್ರ ಪುಷ್ಕರಣಿ ಹತ್ರ ಜಾಗ ಸಿಗೋದನ್ನು ಸ್ನಾನ ಮಾಡೋಕ್ಕೆ ಸಿಗೋ ಹೋಗೋದು ಭಾರಿ ಕಷ್ಟ. ಅಲ್ಲಿಗೆ ಯಾವಾಗಲೂ ಲಾಕಂಡಿಕೆಯಲ್ಲಿರುತ್ತದೆ. ಅಂತಲ್ಲಿ ನಿತ್ಯ ವೃಂದಾವನದ ಪೂಜೆ ವ್ಯವಸ್ಥೆ ಆಗಿದೆ ಅಂದರೆ ಎಷ್ಟರ ಮಟ್ಟಿಗೆ ಶ್ರೀಪಾದರಾಜರಿಂದ ಶ್ರೀರಂಗದ ಮೇಲೆ ಹೊಸ ಪ್ರಭಾವ ಬೀರುತ್ತೋ ಗೊತ್ತಾಗುತ್ತೆ. ಇಷ್ಟು ಮಾಡ್ತಾರೆ. ಮುಂದೆ ವಿಜಯನಗರ ಪ್ರವೇಶ ಮಾಡ್ತಾರೆ. ವಿಜಯನಗರ ಪ್ರವೇಶದ ಕಾಲಕ್ಕೆ ಭಾರಿ ವೈಭವ, ರಾಜಗುರುಗಳನ್ನಾಗಿ ಯಾರು ಮಾಡ್ಕೋತಾ ಇದ್ದಾರೆ ಅವರನ್ನು ಸ್ವಾಗತ ಮಾಡಬೇಕು ಅಂತ ರಾಜ ಬಹಳಷ್ಟು ವಿಜೃಂಭಣೆಯ ವ್ಯವಸ್ಥೆ ಮಾಡಿರ್ತಾನೆ. ಶ್ರೀಪಾದ ವ್ಯಾಸರಾಜರು ಪ್ರವೇಶ ಮಾಡ್ತಾರೆ, ಸ್ವತಃ ರಾಜ ಇಳಿದು ಬರ್ತಾನೆ ಸ್ವಾಗತ ಮಾಡಲಿಕ್ಕೆ ಅಂತ ಹೇಳಿ ಒಂದು ಮೇಣೆ ನಿಂದಿರ್ತಾಗ ವ್ಯಾಸರಾಜರು ಕೂತ ಮೇಣೆ ರಾಜ ಅವರನ್ನ ಸ್ವಾಗತ ಮಾಡಲಿಕ್ಕೆ ಧಾರ ತಗೊಂಡು ಬಗ್ಗೆ ನೋಡುತ್ತಾನೆ. ಶಾಕ್ ಆಯ್ತಂತವನಿಗೆ ನೋಡಿದ ತಕ್ಷಣ ಏನಾಯ್ತು ಗೊತ್ತೇನು, ವ್ಯಾಸರಾಜರು ಓದ್ತಾ ಕೂತಿದ್ದಾರೆ ಅದು ಪುಸ್ತಕನಲ್ಲಿ. ಎಂಥ ಇದು, ಇದನ್ನು ಅರ್ಥ ಮಾಡ್ಕೋಬೇಕು ನಾವು. ನಾವು ಏನು ಓದ್ದೆ ಓದಿದ್ ಮುಗಿದೋಗಿದೆ ಉದ್ಯಾಪರಿ, ಎಲ್ಲದಕ್ಕೂ ಓದಿ ಉದ್ಯಾಪರಿ ಇದ್ದಿದ್ರೆ ಎಲ್ಲರೂ ಮಾಡಿಬಿಡ್ತೀರಿ ಬಹುಶಃ. ಸರ್ವಮೂಲ ಉದ್ಯಾಪರಿ ಮಾಡಿ ಹಾಕ್ಬಿಡ್ತೀವಿ. ಅದು ದೊಡ್ಡ ಜ್ಞಾನಿಗಳು ಆಗ ಓದ್ತಾ ಕೂತಿದ್ದಾರಂತೆ ಮೆರವಣಿಗೆ ಕಾಲಕ್ಕೆ. ಇದು ವ್ಯಾಸರಾಜರ ನಿಜವಾದ ವ್ಯಕ್ತಿತ್ವ ಅಂದ್ರೆ ಅದು. ಅಂದ್ರೆ ಓದಿಗೆ ಕೊನೆ ಇಲ್ಲ. ಇವತ್ತು ಓದು ಮೊದಲು ಮಾಡಿರ್ತಾನೆ ಕೊನೆ ಗೊತ್ತಾಗೋದು ನಮಗೆ. ಎಷ್ಟು ಶುರು ಮಾಡಿದ್ರೆ ಗೊತ್ತಾಗ್ತದೆ ಕೊನೆ ಇಲ್ಲ ಅಂತ ಹೇಳಿಬಿಟ್ಟು. ವ್ಯಾಸರಾಜರ ನಿಜವಾದ ದೊಡ್ಡ ಜ್ಞಾನ ಅದು. ರಾಜನಿಗೆ ಆಶ್ಚರ್ಯ ಆಯ್ತು, ಎಂಥ ಜ್ಞಾನಿಗಳು ಇವರು. ರಾಜ ಮಹಾರಾಜರು ಕರೀತಾರೆ ಅಂದ್ರೆ ಮನುಷ್ಯ ಪೂಜೆ ಬಿಟ್ಟು ಓಡೋಗ ಕಾಲ ಇದು ಅಂತ. ರಾಜರ ಕರೀತಾರೆ ಓಡೋಗ್ಬಿಡ್ತಾರೆ. ಅಂಥದ್ದು ರಾಜ ಚಕ್ರವರ್ತಿ ಅವನು ಬಂದು ನಿಂತ್ಕೊಂಡ್ರೆ ಪುಸ್ತಕ ನೋಡ್ಕೋತಾ ಕೂತಿದ್ದಾರೆ ಅಂದ್ರೆ ಶಾಕ್ ಆಯ್ತು, ಭಕ್ತಿ ಜಾಸ್ತಿ ಆಗಿಬಿಡುತ್ತೆ ಅವನಿಗೆ. ನಾವು ಅಲ್ಲಿ ತಪ್ಪು ಮಾಡ್ತೇವೆ. ಯಾರಾದ್ರೂ ಬಂದು ನಾನು ಓದ್ತಾ ಕೂತ್ಕೊಂಡ್ಬಿಟ್ರೆ ನಮ್ಮ ಬಗ್ಗೆ ತಪ್ಪು ತಿಳ್ಕೊತಾ ತಿಳ್ಕೊಂಡ್ಬಿಡ್ತೇವೆ. ದೇವರಾಣಿ ತಪ್ಪು ತಿಳ್ಕೊಂಬುದಿಲ್ಲ, ನಾವು ತಪ್ಪು ತಿಳ್ಕೊಂಡಿರ್ತೇವೆ ಅಷ್ಟೇ. ಗೌರವ ಜಾಸ್ತಿ ಆಗ್ತದೆ ಹೊರತು ಎಂದು ಕಡಿಮೆ ಆಗೋದಿಲ್ಲ. ಆತ ನೋಡ್ದ ದೊಡ್ಡ ಸಭೆ, ಅವರು ಪೂಜೆ ಸಲ್ಲಿಸ್ತಾ ಸಲ್ಲಿಸ್ತಾ ಘೋಷಣೆ ಮಾಡಿಬಿಟ್ಟ, ನಾನು ಬರೀ ಗುರುಗಳಲ್ಲ ನಮ್ಮ ಮನೆತನದ ರಾಜಗುರುಗಳನ್ನಾಗಿ ವ್ಯಾಸರಾಜ ಸ್ವೀಕಾರ ಮಾಡ್ತೀರಿ ಅಂತ ಹೇಳ್ಬಿಟ್ಟು. ಇಡೀ ಇದಕ್ಕೇನೆ ಡೈನೆಸ್ಟಿಕ್ ಗುರುಗಳು, ಒಬ್ಬನೇ ಗುರುಗಳಾಗಲಿಲ್ಲ, ಡೈನೆಸ್ಟಿಕ್ ಗುರುಗಳಾಗಿಬಿಡ್ತಾರೆ. ಅದನ್ನು ಕೆಲವರು ಸಹಿಸೋದಿಲ್ಲ ವಿದ್ವಾಂಸರುಗಳೆಲ್ಲ. ವಿದ್ವಾಂಸರಲ್ಲಿ ಎದ್ದ ಕಾರಣ ಗುಣ ಅಂದ್ರೆ ಅಸಹನೆ ಮುಖ್ಯವಾಗಿ. ಗುಣ ಅಂತ ಹೆಸರು ದೋಷ ಅದು. ನಾವೆಲ್ಲ ಇರ್ಬೇಕಾದ್ರೆ ಅವ್ರನ್ನ ಹ್ಯಾಂಗ್ ಮಾಡಿದ್ರೆ ಶುರು ಮಾಡಿದ್ರೆ ಎಲ್ಲರೂ ಕೂಡ ಅವರಲ್ಲಿ ಲೀಡರ್ಶಿಪ್ ಬಸವಾಭಟ್ಟ ಅಂತ ಒಬ್ಬನು ಹೇಳ್ತಾನೆ, ಯಾರು ಒಪ್ಪೋದಿಲ್ಲ ಅದನ್ನೆಲ್ಲ ಕೂಡ. ನಾವು ಒಪ್ಪಬೇಕಾದ್ರೆ ಅವ್ರು ಸೋಲಿಸ್ಬೇಕು, ಅವರು ನಮಗೆ ದೊಡ್ಡವ್ರಂತ ಪ್ರೂವ್ ಮಾಡಬೇಕು ಅಂತ ಹೇಳಿದ ತಕ್ಷಣ ವ್ಯಾಸರಾಜರು ಅಂತಾರೆ, ಅವಶ್ಯ ತಯಾರಿದ್ದೇನೆ ಅಂತ ಹೇಳ್ತಾರೆ. ಇಲ್ಲ ಆಗಿ ಮಾಡಿ ಆಯ್ತು ಇಡಿ ಆಯ್ತು ಹೇಳೋದಿಲ್ಲ, ಅವ ತಯಾರಿದ್ದೆ. ಯಾರು ಬೇಕಾದ್ರೂ ಪ್ರಶ್ನೆ ಕೇಳೋದು, ಉತ್ತರ ಕೊಡ್ತೇನೆ. ಇದು ನಮಗೆ ಅರ್ಥ ಆಗೋದು ಅಹಂಕಾರದ ಮಾತಲ್ಲ, ನಮ್ಮ ಸಿದ್ಧಾಂತದ ಹಿರಿಮೆಯ ಮಾತಿದು. ಸಿದ್ಧಾಂತದ ಬಗ್ಗೆ ನಂಬಿಕೆ ಇದ್ದರೆ ವಿಶ್ವಾಸ ಬಂದೇ ಬರ್ತದೆ. ಮಧ್ವ ಮತವೇ ಮತವು ಸಕಲ ಶ್ರುತಿ ಸಮ್ಮತವು ಮಧ್ವರಾಯರ ಧ್ಯಾನ ಅಮೃತಾಪಾನ. ವ್ಯಾಸರಾಜರು ದೇವರನಾಮದಲ್ಲಿ ಹೇಳುತ್ತಾರೆ, ಜನ್ಮ ಜನ್ಮದಲ್ಲಿ ಕೊಡುಕಂಡೆ ಹರಿಯೇ ಅನಿಮಿತ್ತ ಬಂದು ಕೃಷ್ಣ ದಯದಿಂದನಗೆ ಜನ್ಮ ಜನ್ಮದಲ್ಲಿ ಕೊಡುಕಂಡೆ ಹರಿಯೇ. ಬ್ರಹ್ಮಾಂತ ಗುರವ ಸಾಕ್ಷಾತ್ ಇಷ್ಟಂ ದೈವಂ ಶ್ರೀಹಪತಿ ಆಚಾರ್ಯಾಹ ಶ್ರೀಮದ್ ಆಚಾರ್ಯಾಹ ಸಂತುಮೇ ಜನ್ಮ ಜನ್ಮನಿ. ಆ ಶ್ಲೋಕದ ಅನುವಾದ ಇದ್ದಾಗಿದೆ ಪದ್ಯ ಅದು. ಅದೆಲ್ಲರೂ ಕಲ್ತು ಹೇಳಬೇಕಾದ ಪದ್ಯ. ಅವು ಆಚಾರ ಬಗ್ಗೆ ಭಾರಿ ನಿಷ್ಠೆ ಇದ್ರಿ ವ್ಯಾಸರಾಜರಿಗೆ. ಅವರು ಪದ್ಯಗಳಲ್ಲಿ ಬರೀತಾರೆ, ಆರು ನಿನಗಿದಿರಧಿಕ ಧಾರಿಣಿಯೊಳಗೆ ಸಾರಶಾಸ್ತ್ರವನ್ನೊರೆದ ಮಧ್ವ ಮುನಿರಾಯ. ಅವರು ಮಾತು ಆರು ನಿನಗಿದಿರಧಿಕ, ನಮ್ಮ ನಚಮಧ್ವ ಸಮೋ ಗುರು ಅಂತ ಅರ್ಥ. ಆರು ನಿನಗಿದಿರಧಿಕ ಧಾರಿಣಿಯೊಳಗೆ ಸಾರಶಾಸ್ತ್ರವನ್ನೊರೆದ ಮಧ್ವ ಮುನಿರಾಯ. ಇದು ಅವರ ಮಾತು ಅಷ್ಟೇ ಅಲ್ಲ, ಎದುರಾರೋ ಗುರುವೇ ಸಮರಾರೋ ಮದನ ಗೋಪಾಲನ ಪ್ರಿಯ ಜಯರಾಯ. ಅದು ವ್ಯಾಸರಾಜರು ಬರೆದ ಸ್ತೋತ್ರ. ಜಯತೀರ್ಥರ ಮೇಲೆ ಅಟ ಅದ್ಭುತವಾದ ಸ್ತುತಿಯನ್ನು ಕನ್ನಡದಲ್ಲಿ ಬರ ಸಂಸ್ಕೃತದಲ್ಲೂ ಬರೀತಾರೆ, ಕನ್ನಡದಲ್ಲೂ ಬರೆದಿದ್ದ. ಆ ಸಿದ್ಧಾಂತ ನಿಷ್ಠೆ ಗೆಲುವು ಕೊಡುತ್ತದೆ ಅಂತ ಹೇಳಿದ. ವಿದ್ವತ್ ಬೇರೆ ನಿಷ್ಠೆ ಬೇರೆ. ವಿದ್ವತ್ತಿಗೊಂದು ಮಿತಿ ಇರ್ತದೆ, ಆದರೆ ನಿಷ್ಠೆ ಅನ್ನೋದು ಅಲ್ಟಿಮೇಟ್ ಯಾವಾಗಲೂ ಕೂಡ. ಶಮೋಮ ಅನಿಷ್ಠತಾ ಬುದ್ಧೇ. ಆ ದೀಕ್ಷೆ ಬರದೆ ಹೋದರೆ ಏನು ಓದಿದ್ರು ಅಷ್ಟೇ. ಆ ಹಿನ್ನೆಲೆಯಲ್ಲಿ ವ್ಯಾಸರಾಜರು ಒಪ್ಕೊಂಡ್ರಂತೆ, ವಾದ ಶುರುವಾಯಿತು. ಆಗಿನ ಪಂಡಿತರು ಅಂದರೆ ನಿಜವಾದ ಪಂಡಿತರು ಅವರೆಲ್ಲ ಕೂಡ. ಅದು ಸಹಜ, ಸರಿಯಾಗಿ ಓದ್ದವರು ಸರಿಯಾಗಿ ಪ್ರಶ್ನೆ ಕೇಳೋರು. ಅಷ್ಟು ಜನಕ್ಕೂ ವ್ಯಾಸರಾದರು, ಒಬ್ಬರೇ ಉತ್ತರ ಕೊಟ್ಟುಬಿಟ್ಟು ಎದನಲ್ಲೂ ಸೋಲಿಸ್ಬಿಡ್ತಾರೆ. ಅವ್ರು ಒಪ್ಕೊಂಡಂತ ಹೌದು ವ್ಯಾಸರಾದರು ನಮಗಿಂತ ದೊಡ್ಡವರು ಅಂತ ಒಪ್ಕೊಂಡು ಬಿಟ್ಟರಂತೆ. ಒಂದು ಕರಾರಾಗಿತ್ತಾಗ ಯಾರು ಸೋಲ್ತಾರೋ ಅವರು ತಮ್ಮ ಗೆದ್ದ ಇಷ್ಟದೈವನ್ನು ಒಪ್ಪಿಸಿಬಿಡಬೇಕು ಅಂತ ಹೇಳಿಬಿಟ್ಟು ಬಸವ ಭಟ್ಟ ಸೋತ. ಸೋತ ತನ್ನ ಪಚ್ಚೆಯ ಶಿವಲಿಂಗವನ್ನು ಒಪ್ಪಿಸಿಬಿಡ್ತಾನೆ, ಪಚ್ಚೆಯ ಶಿವಲಿಂಗ ಒಪ್ಪಿಸಿಬಿಡ್ತಾನೆ, ತಾನು ಬಸವನ ಗಂಟೆ ಅದನ್ನು ಒಪ್ಪಿಸಿಬಿಡ್ತಾನೆ. ಇವತ್ತು ವ್ಯಾಸರಾಜ ಮಠದ ಶಿವರಾತ್ರಿ ದಿವಸ ಅದನ್ನು ತೋರಿಸ್ತಾರೆ, ಆ ಪಚ್ಚೆಯ ಲಿಂಗವನ್ನು ತೋರಿಸ್ತಾರೆ. ಆತನ ಆರಾಧ್ಯ ಮೂರ್ತಿ ಅದು, ಅದನ್ನು ಕೊಟ್ಟು ಅಲ್ಲಿಂದ ಹೊರಟೋಗಿಬಿಡ್ತಾನೆ ಬಸವ ಭಟ್ಟ. ಈ ವ್ಯಾಸರಾಜರ ಐತಿಹಾಸಿಕವಾದ ಜಯ ಅದು, ಐತಿಹಾಸಿಕವಾದ ಜಯ, ಸಿದ್ಧಾಂತದ ವಿಜಯವನ್ನು ಹಾಗೆ ತಂದುಕೊಡುತ್ತಾರೆ. ಮುಂದೆ ಅನೇಕ ದಿವಸಗಳು ನಡೆಯುತ್ತೆ. ಎಷ್ಟು ಸತ್ ವಿದ್ವತ್ಸಭೆಗಳಾದವೋ ವ್ಯಾಸರಾಜ ಎಷ್ಟು ಗೆದ್ದರೆ ಹೇಳೋದಕ್ಕೆ ಸಾಧ್ಯ ಇಲ್ಲ. ಮುಂದಿನ ಏನಾಯಿತು ಅಂದರೆ ಅವರನ್ನು ಬರೀ ನಮ್ಮ ಗುರುಗಳಲ್ಲ, ಇಲ್ಲಿ ಲೋಕ ಗುರುಗಳಾಗಬೇಕು ಅಂತ ಹೇಳಿ ಅವರಿಗೆ ವಿಶಿಷ್ಟವಾದ ವಿಶ್ವವಿದ್ಯಾಲಯದ ಸ್ಥಾಪನೆಗೆ ಪ್ರಾರ್ಥನೆ ಮಾಡ್ಕೋತಾರೆ. ವ್ಯಾಸರಾಜರು ಮಾಡ್ತಾರೆ ವಿಶ್ವಪಾವನ ಮಠ ಅಂತ ಶುರುವಾಯಿತು. 10,000 ವಿದ್ಯಾರ್ಥಿಗಳು ಒಂದಕ್ಕೆ ಬರ್ತಿದ್ರು ಅಂತ ನೆನಪಿಟ್ಕೋಬೇಕು. ಇಡೀ ದಕ್ಷಿಣ ಭಾರತದೊಳಗೆ ಅತಿ ದೊಡ್ಡ ವಿದ್ಯಾಕೇಂದ್ರವಾಗಿ ವಿಜಯ, ಅದು ವಿದ್ಯಾನಗರ ಅಂತಲೇ ಹಂತ ಹೆಸರಾಯಿತು. ವಿಜಯನಗರ ಹೆಸರು ವಿದ್ಯಾನಗರವಾಗಿದ್ದು ವ್ಯಾಸರಾಜರಿಂದ ಅಷ್ಟು ಜನ ಸೇರಿದ್ರು. 10,000 ಇದರೊಳಗೆ ವ್ಯಾಸರಾಜರು ಕೃಷ್ಣದೇವರಾಜ ವ್ಯಾಸರ ಬೇಣಿಯಲ್ಲಿ ಕೂಡಿಸಿ ಪಕ್ಕದಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಂತ ಅವ್ರ ಪಕ್ಕದೊಳಗೆ ಬೇಣಿಯಲ್ಲಿ ಕೂಡಿಸಿ ಪಕ್ಕದಲ್ಲಿ ನಡ್ಕೊಂಡು ಹೋಗಬೇಕು. ಅದು ಅಷ್ಟು ಹೆಮ್ಮೆಯ ವಿಚಾರ ನಮ್ಮ ಗುರುಗಳು ಹೀಗಿದ್ದಾರೆ ಅಂತ ಹೇಳೋದಕ್ಕೋಸ್ಕರ. ಅಂತ ವಿದ್ವತ್ತಿನ ಒಂದು ಛಲಮೂರ್ತಿಯಂತೆ ವ್ಯಾಸರಾಜರು ಪರಿವರ್ತನೆ ಮಾಡ್ತಾರೆ. ವಾದವಿವಾದಗಳು ನಡೀತಾ ಗೆಲ್ತಾ ಗೆಲ್ತಾನೆ ಹೋಗ್ತಾರೆ. ಆ ಸಮಯದಲ್ಲೇನೆ ಕೃಷ್ಣದೇವರಾಜ ಮುಂದೆ ಪಟ್ಟಕ್ಕೆ ಬರ್ತಾರೆ. 5 ಅರಸರಿ ಗುರುಗಳಾಗಿರ್ತಾರೆ ವ್ಯಾಸರಾಜ. 5 ನೆನಪಿರಬೇಕು. ಒಬ್ಬರಾದ್ಮೇಲೆ ರಾಜರು ಹೋಗ್ತಾರೆ, ವ್ಯಾಸರಾಜರು ಹಾಗೆ ಇರ್ತಾರೆ. 1584 ಪ್ರಾರಂಭ ಮಾಡಿ 1484 ಪ್ರಾರಂಭ ಮಾಡಿ 1539 ವಿಜಯನಗರದಲ್ಲಿ ಅವರದು ಅಂತ ಅತ್ಯುನ್ನತವಾದ ಗೌರವದ ಸ್ಥಾನವಾಗಿತ್ತು ವ್ಯಾಸರಾಜರು. ಈ ರೀತಿ ಬೇರೆ ಎಲ್ಲೂ ಕೂಡ ಇಂಥ ಇನ್ಫ್ಲುಯೆನ್ಸ್ ಮಾಡೋ ಜನಗಳನ್ನು ಕೇಳೋದು ಭಾರಿ ಕಷ್ಟ. ಅದು ನಮ್ಮ ಸಿದ್ಧಾಂತದ ವಿಶಿಷ್ಟವಾದ ಹಿರಿಮೆ ವ್ಯಾಸರಾಜರಿಂದ ಜಗತ್ತಿಗೆ ಮುಟ್ಟಿತು. ಅಷ್ಟು ಮಾಡಿಕೊಂಡಿದ್ದಾಗ ಒಂದು ಸಲ ಯುದ್ಧಕ್ಕೆ ಹೋಗ್ಬೇಕಾದ್ರೆ ಇಷ್ಟೋ ಸಲ ಯುದ್ಧಕ್ಕೆ ಹೋಗ್ತಾ ಇತ್ತು ಕೃಷ್ಣದೇವರಾಜ. ಇವತ್ತಿನಂತೆ ಕಾಮಾಗಿರೋ ಸ್ಥಳಗಳಲ್ಲ ವಿಜಯನಗರ. ಎಲ್ಲ ಯಾವ ದೇಶದಲ್ಲಿದ್ದರೂ ಇಂಡಿಯಾದ ಯಾವ ಭಾಗದಲ್ಲಿದ್ದರೂ ಯುದ್ಧ ನಡೆದೇ ನಡೀತಾ ಇತ್ತು. ಆಗಿನ ಕಾಲಕ್ಕೆ ವಿಜಯನಗರದಲ್ಲೂ ನಡೀತಾ ಇತ್ತು. ಕೃಷ್ಣದ ಯುದ್ಧಕ್ಕೆ ಹೋಗ್ತಾ ಇದ್ದ, ಇಲ್ಲಿ ನಮಸ್ಕಾರ ಆಶೀರ್ವಾದ ಮಾಡಿ ತಗೊಂಡು ಹೋಗ್ತಾ ಇದ್ದ. ಅದರ ಫಲ ಒಂದು ಯುದ್ಧದಲ್ಲಿ ಕೃಷ್ಣದೇವರಾಜ ಸೋಲಿಲ್ಲ, ನೆನಪಿರಬೇಕು. ವ್ಯಾಸರಾಜರ ಗೈಡೆನ್ಸ್ ಇದ್ದಿದ್ದಕ್ಕೋಸ್ಕರ ವಿಜಯನಗರ ಒಂದು ಸತ್ತಿನ ಕೃಷ್ಣ ಸೋಲು ಬರಲೇ ಇಲ್ಲ. ವಿಜಯನಗರ ಹಾಳಾಗಿದ್ದು ಆಮೇಲೆ ಮತ್ತು 1528-29 ಕೃಷ್ಣದೇವರಾಜ ಹೋಗ್ತಾನೆ. ಅದು ಹೋಗಿದ್ದು 1664 ಈ ಬೆಂಕಿಯಿಂದ ಕೆಳಗಿಳಿಸಿದ ತಕ್ಷಣ ಆರೋದಿಲ್ಲ ಪಾತ್ರೆ, ಇನ್ನು ಸ್ವಲ್ಪ ಬಿಸಿ ಹಾಗೆ ಇರ್ತದೆ. ಅವ್ರ ಇಂಪ್ಯಾಕ್ಟ್ ಎಷ್ಟಿತ್ತು ಅಂದರೆ 1664 ತಾಳಿಕೋಟೆ ಯುದ್ಧದಲ್ಲಿ ಆಗ ವಿಜಯನಗರ ನಾಶವಾಯಿತು ಹೊರತು ಅಲ್ಲಿವರೆಗೂ ಕೂಡ ವ್ಯಾಸರಾಜರ ಸುರಕ್ಷಿತವಾದಂಥ ರಕ್ಷಾ ಕವಚ ಅದನ್ನು ಕಾಪಾಡ್ತಾ ಇತ್ತು. ಇದೇ ಸಮಯದಲ್ಲಿ ಒಂದು ಸಲ ಪಾಠ ಹೇಳ್ತಾ ಕೂತಿದ್ದಾರೆ. ಕೃಷ್ಣದೇವರಾಜ ಗಾಬರಿಯಿಂದ ಬರ್ತಾನೆ, ಧಾವಿಸಿ ಬರ್ತಾನೆ. ಪಾಠದ ಕಾಲಕ್ಕೆ ಡಿಸ್ಟರ್ಬ್ ಮಾಡಬಾರದು, ಅವತ್ತು ಮಾಡಲಿಕ್ಕೆ ಬಂದಿದ್ದಾನೆ, ಸ್ವಲ್ಪ ಅರ್ಜೆಂಟ್ ನೋಡಬೇಕು ಸ್ವಾಮಿಗಳನ್ನು ಅಂತ ಹೇಳಿದ್ದಾರೆ. ತಕ್ಷಣ ಅವ್ರು ಹೇಳ್ತಾರೆ, ಏನು ವಿಷಯ ಅಂದರೆ ನಾ ಇಲ್ಲ ಆಪತ್ತು ನೋಡಬೇಕು ಅಂತ. ತಕ್ಷಣ ವ್ಯಾಸರಾಜರು ಒಳಗೆ ಕರೀರಿ ಅಂತ ಹೇಳಿದ್ದಾರೆ. ಅಂದರೆ ಚಕ್ರವರ್ತಿ ಟೈಮ್ ಕಳ್ಕೊಂಡ್ಬರ್ಬೇಕು, ವಾದಿರಾಜ ವ್ಯಾಸರಾಜರ ಹತ್ರ ಎಂಥ ವರ್ಚಸ್ ಇತ್ತವರು, ಇಲ್ಲ ಇವರೇ ಎದ್ದು ಓಡಿಬಿಡ್ತಾರೆ ಎಷ್ಟೊತ್ತು ಕರೆದು ಬಿಟ್ರೆ, ಅಂತ ಅವರೇ ಬಂದಾಗ ಬರಲಿ ಅಂತ ಹೇಳಿದ್ರು. ಬಂದು ಪುಸ್ತಕ ಕೈಯಲ್ಲಿ ಕೊಡ್ತಾನೆ ಸ್ವಾಮಿ ವ್ಯಾಸರಾಜರೇ, ದೊಡ್ಡ ಆಘಾತವಾಗಿದೆ, ಕಳಿಂಗ ದೇಶದ ರಾಜ ವಿದ್ಯಾಧರ ಪಾತ್ರ ಅಂತ ಅವನ ಹೆಸರು, ಒಂದು ಪಂಡಿತ ಮಂಡಳಿಯಿಂದ ಗ್ರಂಥ ಬರೆಸಿದ್ದಾನೆ ನ್ಯಾಯಶಾಸ್ತ್ರದ ಬಗ್ಗೆ, ನನಗೆ ಸವಾಲು ಹಾಕಿದ್ದಾನೆ. ನಮ್ಮ ಗ್ರಂಥಕ್ಕೆ ಉತ್ತರ ಕೊಡ್ತಕ್ಕಂಥ ವಿದ್ವಾಂಸ ನಿನ್ನಲ್ಲಿದ್ದಾರೆ ಅಂತ ಕೇಳಿದ್ದಾನೆ ನನ್ನ, ಅದಕ್ಕೆ ದಯವಿಟ್ಟು ಉತ್ತರ ಕೊಡಬೇಕು ಅಂತ ಕೇಳಿದರು. ತಕ್ಷಣ ನೋಡಿದರಂತೆ ವ್ಯಾಸರ ಕೈ ಚಾಚ್ತಾರೆ, ತಕ್ಷಣನೇ ಅಲ್ಲಿಟ್ಟು ದೂರ ಕೊಡು ಅಂತ ಹೇಳಿಲ್ಲ, ತಕ್ಷಣ ಕೈ ಚಾಚಿ ಬಿಡ್ತಾರೆ. ಅಲ್ಲಿ ಹೆದರಿಕೆ ಆಗಬೇಕು, ಅದಕ್ಕೆ ಯಾಕೆ ಗೊತ್ತಾ, ಒಂದು ಪಂಡಿತ ಮಂಡಳಿಯಿಂದ ಕಳಿಸಿಕೊಟ್ಟಿದ್ದಾರೆ, ನೆನಪಿಡಬೇಕು, ಒಬ್ಬರು ಬರೆದ ಗ್ರಂಥ ಅಲ್ಲದು. ಪಂಡಿತ ಒಂದು ಕಮಿಟಿ ಮಾಡಿ, ಕಮಿಟಿ ಬರೆದು ವ್ಯಾಸರಾದರೆ ಸೋಲಿಸಬೇಕು ಅಂತ ಚಾಲೆಂಜ್ ಮಾಡಿದ್ದಾರೆ, ಮಾಡಿಸಿ ಕಳಿಸಿದ್ದಾರೆ. ಅದನ್ನ ವ್ಯಾಸರಾಜರು ಕೈ ಚಾಚಿಸ್ಕೊಂಡಿರುತ್ತೆ, ಹೇಳ್ತಾರೆ, ಕರಕಮಲೇನ ತಮ್ಮ ಗ್ರಂಥ ಮಾದಾಯ, ಕೈಯಿಂದ ತಗೊಂಡು ಕರಕಮಲೇನ ಅಂದ್ರೆ ಕೈ ಶೇಖ ಆಗ್ತಾ ಇಲ್ಲ, ಧೈರ್ಯ ತಗೊಂಡಿರುತ್ತೆ ಕೈಯಿಂದ. ಈ ಪುಸ್ತಕ ಇಟ್ಕೊಂಡಂತೆ ಓದ್ಲಿಕ್ಕೆ ಶುರು ಮಾಡಿದ್ರೆ ಕೃಷ್ಣ ನೋಡ್ತಾ ಇದ್ದಾನೆ, ಈ ಓದ್ತಾ ಇದ್ದಾರೆ, ಯಾವ ಉತ್ತರ ಬೇರೆ ನೋಡ್ತಾ ಇದ್ರೆ, ಈ ಶುರು ಮಾಡಿದ್ದು ಆ ಉತ್ತರ ಓದಿದ್ದು ಕಣ್ಣ ಬಲಕ್ಕೆ ಶುರು ಮಾಡಿದ್ದ ಹಾಗೇನೆ. ಆತ ಪ್ರಾರ್ಥನೆ ಮಾಡ್ತಾನೆ, ಸ್ವಾಮಿ ದಯವಿಟ್ಟು ಕೆಲವೇ ದಿವಸದಲ್ಲಿ ಉತ್ತರ ಬರ್ಕೊಡಿ ಅಂತ ಕೇಳ್ತಾನೆ ಪಾಪ ಕೃಷ್ಣ ದೇವರಾಜ. ಕೆಲವೇ ದಿವಸದಲ್ಲಿ ಉತ್ತರ ಬರ್ಕೊಡಿ ಅಂತ ಕೇಳಿದರೆ, ಕೆಲವೇ ದಿವಸ ಅಲ್ಲ, ನೋಡೋದು ಉತ್ತರ ಬರೆಯೋದು, ನೋಡೋದು ಓದೋದು ಉತ್ತರ ಬರೆಯೋದು ಹಾಗೇನೆ. ಅದು ಓದಿ ಮುಗಿತು, ಉತ್ತರನೂ ಮುಗೀತು, ಪ್ಯಾಕ್ ಮಾಡಿದರು, ತಗೋ ಇದನ್ನು ತಸ್ವೈ ನೃಪತಯ ಪ್ರೇಷಯ, ಇದನ್ನು ಕಳಿಸಿಬಿಡು ಆ ರಾಜನಿಗೆ ಅಂತ ಕೊಟ್ಟಾಗ ಅವನಿಗೆ ತಲೆ ತಿರುಗೋಯ್ತದೆ ಕೃಷ್ಣದೇವರಾಜನಿಗೆ. ಒಂದು ಪಂಡಿತ ಮಂಡಳಿ ಏಕಾಪದ್ರ ತಗೊಂಡಾಗಾಯ್ತು ಇವರು, ಪಾಪ ಪಂಡಿತ ಮಂಡಳಿ ಬರೆದಿದ್ದನ್ನು ನೋಡಿ ನೋಡಿದ್ರೆ ಉಫ್ ಅಂತ ಆರಿಸಿಬಿಟ್ರೆ ಎಷ್ಟು ಸಂಕಟ ಆಗಿರ್ಬೇಕು ಆ ಪಂಡಿತರಿಗೆಲ್ಲ. ಪಾಪ ಕೃಷ್ಣ ನೋಡ್ತಾನೆ, ಎಂಥ ಗುರುಗಳು ಇವರು, ನನ್ನ ರಾಜ್ಯದ ಮರ್ಯಾದೆ ಉಳಿಸಿದರು, ನನ್ನ ಮರ್ಯಾದೆ ಉಳಿಸಿದರು, ಸಿದ್ಧಾಂತದ ಮರ್ಯಾದೆ ಉಳಿಸಿದರು ಅಂತ ಹೇಳಿ ಸಂಕಲ್ಪ ಮಾಡ್ತಾರೆ. ಇವರು ಏನು ಕಾಣಿಕೆ ಕೊಡಬೇಕು ತೀರ್ಮಾನ ಮಾಡಿ, ಏನು ಕಾಣಿಕೆ ಕೊಡಬೇಕು, ಎಷ್ಟು ಇವ್ಯಾಲ್ಯೇಟ್ ಮಾಡಬಹುದು, ವ್ಯಾಸವಿಚರಿತ ನೋಡ್ಬೇಕಾಗ, ಕೋಟಿ ಲಕ್ಷ ಅದೆಲ್ಲ ಇಲ್ಲ, ನನ್ನದೇನಿದೆ ಎಲ್ಲದೇ ಇವರು ಕೊಡ್ತೀರಿ ಅನ್ಕೊಂಡ್ಬಿಟ್ಟು ಮುಗಿದೋಯ್ತು. ತಾವತ್ ಕರ್ತುಮಿಯೇಷ ಪೂಜನಮಸೌ ಶ್ರೀವ್ಯಾಸ ಭಿಕ್ಷೋ ನೃಪ ಯಾವಂತೋಶ್ಚ ವದಾನ್ಯತ ಭುಜಬಲಂ ಯಾವಂತ ಸಪತ್ನಾಜಿತಾಹ. ಎಷ್ಟು ಶತ್ರುಗಳನಿಗೆ ಐಶ್ವರ್ಯ ತಂದಿದ್ದ, ಏನು ತನ್ನ ಸ್ವಂತ ಅಂತೇನೇನಿತ್ತು, ಅದಿಷ್ಟನ್ನು ವ್ಯಾಸರಾಯರು ಕೊಟ್ಟು ರತ್ನಾಭಿಷೇಕವನ್ನು ಮಾಡಿ ಹಾಕಿಬಿಟ್ಟು ವಿದ್ವತ್ಸಿಸಿದ ಗೌರವ ಅಂದ್ರೆ ಹಾಗಿತ್ತು. ವ್ಯಾಸರಾದ್ರೆ ವಿದ್ವತ್ ಹೀಗಿತ್ತು, ಅದು ಗುರುಸಿದ ರೀತಿ ಹಾಗಿತ್ತು. ಅಷ್ಟು ಮಾಡಿ ಗ್ರಂಥ ಕಳಿಸ್ತಾರೆ, ಉತ್ತರ ಬೆರಲಿಕ್ಕಾಗಲೇ ಇಲ್ಲ. ನಮ್ಮ ಜನ ಎಂಥ ಮಹಾ ದಡ್ಡತನ ಮಾಡ್ತೇವೆ ನಾವು ಅಂದ್ರೆ, ಅಂತ ರೆಕಾರ್ಡ್ ಆದ ಗ್ರಂಥ ನಾವು ಇಟ್ಕೊಂಡೇ ಇಲ್ಲ, ಕಳ್ಕೊಂಡ್ಬಿಟ್ಟಿದ್ದೇವೆ ಅಂತ ಹೇಳ್ಕೊಂಡ್ರೆ ಈಗ ಗೊತ್ತಾಗ ಎಂತ ಲಾಸ್ ಆಗಿದೆ ನಮಗೆ ಗೊತ್ತಾಗುತ್ತೆ. ಇದೇ ರೀತಿ ಇದ್ರೆ ಇರೋ ನ್ಯಾಯಮೂರ್ತನ ಹೋಗ್ತದೆ, ಒಂದ್ ದಿವಸ ತರ್ಕತಾಂಡವನು ಹೋಗ್ತದೆ, ತಾತ್ವಚಂದೇಕನೂ ಹೋಗ್ತದೆ ಅಷ್ಟೇ. ನಾವು ವ್ಯವಸ್ಥೆ ನಮ್ಮಲ್ಲಿಲ್ಲ. ಗ್ರಂಥಗಳನ್ನು ಉಳಿದಿವೆಲ್ಲ ಗೋಲ್ಡ್ ಪ್ಲೇಟ್ ಅಲ್ಲಿ ಬರಬೇಕು ಗ್ರಂಥಗಳು ಅಂತ, ಅವೆಲ್ಲ ಕೂಡ ಪೇಪರಲ್ಲಿ ಪ್ರಿಂಟ್ ಮಾಡ ಗ್ರಂಥಗಳಿಲ್ಲ. ಅಂಥ ಗ್ರಂಥಗಳವೆಲ್ಲ ಕೂಡ ಅಂಥ ಗ್ರಂಥಗಳನ್ನು ನಾವು ಏನು ಅರ್ಥನೆ ಮಾಡಿಕೊಂಡಿಲ್ಲ, ರಕ್ಷಣೆ ಉಪಯೋಗಿಸುವ ಜ್ಞಾನ ಕೂಡ ನಮಗಿಲ್ಲ. ಕೆಟ್ಟದ ಪ್ರಿಂಟ್ ಮಾಡ್ತಾರೆ, ಮಾಡಿಸಿದರೆ ನೋಡ್ಲಿಕ್ಕಾಗೋದಿಲ್ಲ ಪ್ರಿಂಟ್ಗಳನ್ನು, ಸಾವಿರ ತಪ್ಪುಗಳು ಬೇರೆ. ಆ ಪುಸ್ತಕ ಯಥಾ ಪ್ರಕಾರ ಯಾರಿಗೂ ಸಿಗದಂತೆ ಮಾಡಿರ್ತಾರೆ, ಉಪಯೋಗ ಇಲ್ಲ. ಆ ಗ್ರಂಥಗಳು ಪೂಜಾಸ್ಥಾನದಲ್ಲಾರು ಇರೋಷ್ಟು ಮಟ್ಟಿ ಪ್ರಯತ್ನ ಪಡಬೇಕು. ಅಂಥ ಗ್ರಂಥ ಇವತ್ತು ಉಳ್ಕೊಂಡಿಲ್ಲ ಅಂಬೋದು ನಿಜವಾಗಲೂ ದೊಡ್ಡ ದೌರ್ಭಾಗ್ಯ ಅದು. ಅಂದರೆ ವ್ಯಾಸರಾಜರ ಬುದ್ಧಿವಂತಿಕೆಗೆ ಒಂದು ಜೀವಂತ ಸಾಕ್ಷಿಯಾಗಿ ಉಳಿತಾ ಇದ್ದ ಗ್ರಂಥ ಅದು. ಬಹಳ ದೊಡ್ಡ ಗ್ರಂಥ ಇರೋ ಸಂಭವ ಇಲ್ಲ, ಯಾಕೆಂದ್ರೆ ನೋಡಿ ನೋಡ್ತಾ ಹೇಗೆ ಬರೆದು, ಒಂದು ಕೆಲವು ಗಂಟೆಗಳಲ್ಲಿ ಬರೆದು ಅಂದಮೇಲೆ ಒಂದು 50-60 ಪುಟ ಇರ್ಬೋದು ಅಷ್ಟೇ. ಅದನ್ನು ಉಳಿಸಿಕೊಳ್ಳೋಕ್ಕಾಗಿಲ್ಲ ಅಂದ್ರೆ ಇನ್ನೇನು ವ್ಯಾಸರ ಆರಾಧನೆ ಮಾಡಿದ್ದು ಮಾಡಿದ್ದೆ, ಕುಣಿದಿದ್ದು ಕುಳಿದೆ, ಏನು ಸ್ವೀಟ್ ಮಾಡಿದ್ರು ನಮ್ಗೆ, ಯಾವ ಉತ್ಸವಗಳಲ್ಲೂ ಸ್ವೀಟ್ ಏನು ಮಾಡಿದ್ರು ಅಷ್ಟೇ ಹೊರತು ನಮ್ಮ ತಲೆ ಸ್ವೀಟ್ಗಿಂತ ಮುಂದೆ ಓಡೋದೇ ಇಲ್ಲ ಅಷ್ಟೇ. ಸ್ವೀಟ್ ತಿಂತಾನೆ ಮಲ್ಕೊಂಡ್ಬಿಡ್ತಾನೆ, ಆಮೇಲೆ ನಿದ್ರೆ ಇಲ್ಲ. ವಿದ್ಯೆ ಸಂಪಾದನೆ ಮಾಡಿ ನಿದ್ರೆ ಸಂಪಾದನೆ ಮಾಡಿದಾಗತ್ತೆ ಅಷ್ಟೇ. ಕುಂಭಕರ್ಣ ಕೇಳಿದ್ದು ಅದನ್ನೇ, ನಂಗೆ ನಿದ್ರೆ ಕೊಟ್ಟುಬಿಡಿ ಅಂತ ಕೇಳಿದಾಗಾಯ್ತಲ್ಲ, ಆಗಾಗ ಇನ್ನಾದರೂ ಎಚ್ಚೆತ್ತುಕೊಳ್ಳದೆ ಹೋದರೆ ಭಾಳ ಅಪಾಯ ಉಂಟು. ಅದನ್ನು ಗ್ರಂಥ ಇಟ್ಕೋಬೇಕು, ನಾವು ಓದ್ತೀವ ಬಿಡ್ತೀವೋ ಗ್ರಂಥ ಮನೆಯಲ್ಲಿರ್ಬೇಕು, ಆ ಥರ ಅಭ್ಯಾಸ ಮಾಡಬೇಕು. ಕೊನೆ ಪಕ್ಷ ವ್ಯಾಸರಾಯ ಬರೆದಂತ ನೋಡಿ ಅಂತ ಯಾರ್ಯಾರು ಕೂಡ ಇರಬೇಕು. ಆಮೇಲೆ ನಾನು ಓದಲ್ಲ, ಯಾರು ಓದಬಾರ್ದು ಅಂತ ಅರ್ಥ ತಿಳ್ಕೊಂಡ್ಬಿಡ್ತಾರೆ. ಎಷ್ಟೋ ಗ್ರಂಥಗಳು ಓದಬೇಕು ಅಂತ ಇಟ್ಕೋಬೇಕಾಗಿಲ್ಲ, ಇರಬೇಕು ಅಂತ ಇಟ್ಕೋಬೇಕು. ಕೊನೆ ಪಕ್ಷ ಅವರು ಇರೋ ಗ್ರಂಥ ಎಲ್ಲ ಓದಕ್ಕೆ ಯಾರಿಗೂ ಸಾಧ್ಯ ಆಗೋದಿಲ್ಲ. ಮತ್ತೆ ಪೂಜ್ಯವಾದ ಗ್ರಂಥಗಳು ಮನೆಯಲ್ಲಿದ್ದರೆ ದೇವ ಪೀಡೆ ಪಿಶಾಚಿ ಬರೋದಿಲ್ಲ ಗೊತ್ತಾ, ಅನಿಷ್ಟ ವಸ್ತು ಬರೋದಿಲ್ಲ, ಬ್ಯಾಡ್ ವೈಬ್ರೇಷನ್ಸ್ ಬರೋದಿಲ್ಲ, ಮನೆ ಮಂಗಳಕರವಾದ ವಾತಾವರಣ ಬರ್ತದೆ. ಜನಕ್ಕೆ ಅದ್ಯಾವುದು ಗೊತ್ತಿರೋದಿಲ್ಲ ಅಂದ್ರೆ ಹಾಗಾಗುತ್ತೆ. ಈ ಟಿವಿ ಬ್ಯಾಡ್ ರೇಸ್ ಅದನ್ನೇ ಇಟ್ಕೊಂಡಿರ್ತಾರೆ ಮನೆಯೊಳಗೆ, ಮನೆಯಲ್ಲಿದ್ರೆ ಕೆಟ್ಟದಾಗುತ್ತೆ ಅಂತ ಹೇಳಿದ್ರೆ ಇಟ್ಕೊಂಡಿರ್ತಾರೆ, ಒಳ್ಳೇದಾಗುತ್ತೆ ಅಂದ್ರೆ ಇಟ್ಕೊ. ಅಮೃತದ ರೇಸ್ ಇದೆ, ನ್ಯಾಯಾಮೃತ ಅಮೃತ ಅವೆಲ್ಲ ಕೂಡ. ಆತ್ಯ ವೈಭವದ ಬಂಗಲ ಮಾಡಿದಂತೆ ರತ್ನಾಭಿಷೇಕ ಮುಗಿಸಿದ, ಭಾರಿ ಖುಷಿಯಾಯಿತು. ಮುಂದೆ ಒಂದು ಕಾಲ ಬಂತು, ವ್ಯಾಸರಾಜರ ಭಕ್ತಿ ಜಾಸ್ತಿ ಆಗ್ತಾ ಹೋಯ್ತಾತಾರೆ ದಿನೇ ದಿನೇ. ವ್ಯಾಸರಾಜರ ಕೈಲಿ ಉಗ್ರ ನರಸಿಂಹದೇವರ ಪ್ರತಿಷ್ಠಾಪನೆ ಮಾಡಿಸ್ತಾನೆ, ವಿಜಯ ವಿಠಲ ಪ್ರತಿಷ್ಠಾಪನೆ ಮಾಡಿಸ್ತಾನೆ, ಕೃಷ್ಣನ ವಿಗ್ರಹ ಪ್ರತಿಷ್ಠಾಪನೆ ಮಾಡಿಸ್ತಾನೆ, ಕೃಷ್ಣದೇವರಾಜ ಎಲ್ಲ ಶಾಸ್ತ್ರ ಸಿಗ್ತಾವೆ ಅದರ ಬಗ್ಗೆ. ಅಲ್ಲಿ ಒಳ್ಳೆ ಉಲ್ಲೇಖ ಮಾಡ್ತಾರೆ, ಇದಿಷ್ಟು ನಮ್ಮ ಗುರುಗಳು ವ್ಯಾಸರಾಜರ ಪಾಲು ಅಂತ ಬರೀತಾನೆ, ಜೊತೆಗೆ ಕನ್ನಡದಲ್ಲಿ ಶಾಸ್ತ್ರ ಇದೆ ಅವೆಲ್ಲ ಕೂಡ, ನಮ್ಮ ಗುರುಗಳು ವ್ಯಾಸರಾಜರ ಪಾಲು ಅಂತ ಹೇಳಿ ಅದೆಲ್ಲ ಉಲ್ಲೇಖ ಮಾಡ್ತಾ ಹೋಗ್ತಾರೆ. ಆ ರೀತಿ ಇದ್ದಾಗ ದೊಡ್ಡ ಆಪತ್ತು ಮತ್ತೆ ಬಂತ ಆತನಿಗೆ. ಒಂದು ದಿವಸ ಡಲ್ಲಾಗಿ ಬಂದ, ಕೇಳಿದ್ರು ಏನು ಅಂತ ವಿಷಯ ಕೇಳಿದರು. ಅಂತ ಹೇಳ್ಕೊತಾರೆ ಜ್ಯೋತಿಷ್ಕರು, ಹೇಳ್ತಾ ಇದ್ದಾರೆ ನನಗೆ ಕುಹು ಯೋಗ ಇದೆ ಅಮಾವಾಸ್ಯ ಅಂತ ಹೇಳ್ತಾನೆ. ಕುಹು ಯೋಗ ಇದೆ, ಆ ಕುಹು ಯೋಗ ಇದ್ದವರು ಇದ್ರೆ ಆ ರಾಜ್ಯ ಉಳಿಯೋದಿಲ್ಲ, ಆ ಯೋಗ ಇರೋ ರಾಜ ಸಾಯ್ತಾರೆ, ಸಿಂಹಾಸನದಲ್ಲಿ ಕೂತ ಅಂದ್ರೆ ಹೋದ ಅಂತಾನೆ ಅರ್ಥ. ಅದಕ್ಕೆ ಪ್ರಶ್ನೆ ಆಗಿದೆ ಅಂತ ಕೇಳುತ್ತಾರೆ, ಮತ್ತೆ ಯಾರನ್ನು ಕೂಡಿಸ್ಬೇಕಾಗ, ಬರೀ ಸಿಂಹಾಸನದಲ್ಲಿ ಕೂಡ್ಲಿಕ್ಕೇನು ದೊಡ್ಡ ಗ್ಯಾಂಗ್ ಇರ್ತದೆ ದೊಡ್ಡದಲ್ಲ, ಈ ಸಾಯ್ಬೇಕು ಅದು ಪ್ರಶ್ನೆ ಇರೋದು. ಡ್ರೈವ್ ಮಾಡೋದಕ್ಕೆ ಎಲ್ಲರೂ ಕಾಯ್ತಾರೆ, ಬ್ರೇಕ್ ಇಲ್ಲ ಅಂದ್ರೆ ಗಾಬರಿ ಆಗ್ತಾರೆ ಅಷ್ಟೇ, ಬ್ರೇಕ್ ಇಲ್ಲದ ವೆಹಿಕಲ್ ಅಂದ್ರೆ ಸುತ್ತಮುತ್ತನೇ ಓಡೋಗ್ಬಿಡ್ತಾರೆ. ಇವತ್ತು ಸಾಯ್ತಾರೆ ಕೂತವ್ರು, ಏನ್ ಮಾಡ್ಬೇಕಾಗ, ಯಾರು ಮುಂದೆ ಬರೋದಿಲ್ಲ. ಆ ಹೊತ್ತಿಗೆ ವ್ಯಾಸರಾಜರು ಹೇಳ್ತಾರೆ, ಯಾರು ಸಿಗೋದಿಲ್ಲ, ಯಾರು ಸಿಗ್ತಾ ಇಲ್ಲ, ಮತ್ತೆ ವೇಕೆಂಟ್ ಬಿಡ ಆಗಿಲ್ಲ, ಅರಾಜಕಾಗಿಬಿಡ್ತದೆ. ಆಮೇಲೆ ಇವತ್ತು ಹೆಡ್ ಆಫ್ ದಿ ಇನ್ಸ್ಟಿಟ್ಯೂಷನ್ ಹೋಗ್ಬೇಕಾದ್ರೆ ಇನ್ಚಾರ್ಜ್ ಕೊಟ್ಟೆ ಹೋಗ್ಬೇಕಾಗಲ್ಲ, ಹೋಗಕ್ಕೆ ಬರೋದಿಲ್ಲ, ಯಾರಿಗಾರು ಕೊಡಬೇಕು, ಕೂತವ್ನು ಹೋಗ್ತಾನೆ, ಏನ್ ಮಾಡ್ಬೇಕೀಗ. ವ್ಯಾಸರಾಜ್ ಹೇಳ್ತಾರೆ, ನಾವು ಕೊಡ್ತೇವೆ ಅಂತ ಹೇಳಿದ್ರೆ. ಇದು ವ್ಯಾಸರಾಜರ ಒಂದು ವ್ಯಕ್ತಿತ್ವದ ಕಿರೀಟಪ್ರಾಯವಾದಂತಹ ಸಾಧನೆ, ನಾವು ಕೊಡ್ತೀವಿ ಅಂದ್ರೆ ಅಂತ. ಅಂತ ಹೇಳ್ತಾನೆ ಸ್ವಾಮಿ, ಇದೆಲ್ಲ ಸಾಧ್ಯ ಇಲ್ಲ, ನಾನು ಸಾಯ್ಲಿಕ್ಕೆ ತಯಾರಿಲ್ಲ, ನಿಮ್ಮನ್ನು ಸಾಯ್ಲಿಕ್ಕೆ ಬಿಡ್ತೇನೆ ಅಂತ ಕೇಳಿದ್ರೆ ಅಂತ. ಅವರಂತಾರೆ, ದಡ್ಡ ನಾನು ಸಾಯ್ತೀರಿ ಅಂತೆಲ್ಲ ಹೇಳಿದೆ, ಕೂಡ್ತೀರಿ ಅಂತ ಅಷ್ಟೇ ಹೇಳಿದ್ದು, ಕೂಡ್ತೀರಷ್ಟೇ, ಆಮೇಲೆ ಏನಾಗುತ್ತೆ ನೋಡು, ಅದು ಸಾಯಿತ ನಾನು ಸಾಯೋದಿಲ್ಲ ಅಂತ ಹೇಳಿದ್ದಾರೆ. ಇದು ಓದಿಗೆ ವಿಶ್ವಾಸ ಆಗಿರಬೇಕು. ಆಚಾರ ಹಾಗೆ ತೋರಿಸ್ತಾರ, ನೀವು ಕೂಡ ಅದನ್ನು ಹೇಳಿದ್ವಿ, ಕ್ಷಣದಲ್ಲಿ ಮಾಡಿ ತೋರಿಸ್ತೀರಂದ್ರಲ್ಲ ಆ ಟೈಪ್. ಉಕ್ಕುವ ತುಪ್ಪಕ್ಕೆ ಕೈಯುಕ್ಕುವೆ, ನಾನು ಚಕ್ರಧರ ಪರಮಾತ್ಮ ಇಲ್ಲದಿಲ್ಲವೆಂದು ವ್ಯಾಸರಾಜರ ದೇವರನಾಮ ಅದು. ಅವ್ರು ಹೇಳ್ತಾರೆ, ನನಗೆ ಎಷ್ಟು ವಿದ್ಯೆಯಲ್ಲಿ ಕಾನ್ಫಿಡೆನ್ಸ್ ಇದೆ ಅಂತ ಕೇಳಿದರೆ, ಹರಿ ಸರ್ವೋತ್ತಮ ಅಂತ ಹೇಳೋದಕ್ಕೆ ನಾನು ಉಕ್ಕು ತುಪ್ಪು ಕೈ ಹಿಡ್ತೀನಿ ಅಂತ ಹೇಳ್ತಾರೆ. ಅಂದರೆ ಬರ್ನಾಗಬೇಕು ಕೈ, ನನಗೇನಾಗೋದಿಲ್ಲ, ದಿವ್ಯ ಪ್ರಮಾಣ ಮಾಡ್ತೇನೆ ಅಂತ. ಅವ್ರಿಗೆ ಅಷ್ಟು ನಂಬಿಕೆ ಇದೆ. ಸಕಲ ಗ್ರಹ ಬಲ ನೀನೇ ಸರಸಿಜಾಕ್ಷ, ಆದಿತ್ಯಾದಿ ರವಗ್ರಹ ಶುಭಕರಹ ಮೇಷಾದಯೋ ರಾಶಯೋ ನಕ್ಷತ್ರಾಣಿ ಸಯೋಗ ಕಾಶ್ಚೆ ತಿಥಯ ತದ್ದೇವತಾಸ್ತದ್ಗಣಾ ಮಾಸಾಬ್ದ ಋತವ ತಥೈವ ದಿವಸಾ ಸಂಧ್ಯಾ ತಥಾ ರಾತ್ರಯ ಸರ್ವೇ ಸ್ಥಾವರ ಜಂಗಮಾ ಪ್ರತಿದಿನಂ ಕುರುವಂತು ನೋ ಮಂಗಲ. ಎಲ್ಲ ಗ್ರಹಗಳು ಯಾರ ಅಧೀನ? ಶಿಂಶುಮಾರ ಮೂರ್ತಿಯ ಅಧೀನ, ಶಿಂಶುಮಾರ ನಾರಾಯಣ. ಇದು ಯಾವ ಗ್ರಹ ಏನು ಮಾಡುತ್ತೆ? ಆ ವಿಶ್ವಾಸ ಇಲ್ಲದೆ ಹೋದರೆ ಇವ್ರಿಗೆ ಎಷ್ಟೋ ಜನ ಸಂಧ್ಯಾನು ಕೂಡ ಮಾಡೋದಿಲ್ಲ, ನವಗ್ರಹ ಮಾಡಿದ್ದು ಮಾಡಿದ್ದೇನೆ. ನಾಗರ ನಗ್ತಾ ಇರ್ತವೆ, ಒಳ್ಳೆ ಕೇಸ್ತಮೆ ಸಿಕ್ಕಿದೆ ಅಂತ ಹೇಳ್ತಾರೆ. ಸಂಧ್ಯಾವಂದನೆ ಬಿಟ್ಟರೆ ಮಾಡಿ ಏನ್ ಬೆಲೆ ಇದೆ ಅದಕ್ಕೆ? ಅರ್ಥನೇ ಇಲ್ಲ. ಸಂಧ್ಯಾವಂದನೆ ಒಂದು ಮಾಡಿ ಯಾವ ನಾಗರವನು ಬೇಕಾಗಿಲ್ಲ. ಸೂರ್ಯ ಗ್ರಹ ರಾಜ, ಆತನ ಅಂತರ್ಗತ ಭಾರತೀಯರು ಮುಖ್ಯ ಪ್ರಾಣ ಅಂತ ನಾರಾಯಣ ಪೂಜೆ ಮಾಡಿದ ಮೇಲೆ ಯಾವ ಗ್ರಹ ಹತ್ರ ಬರುತ್ತೆ ನಿಮಗೆ? ಏನು ಮಾಡೋಕ್ಕಾಗಲ್ಲ, ಅದನ್ನು ತೋರಿಸ್ತಾರೆ ವ್ಯಾಸರಾಯ್ತು. ಅದು ಪ್ರಾಕ್ಟಿಕಲಿ ಬಾಯಲ್ ಹೇಳೋ ದೊಡ್ಡದಲ್ಲ, ಲೆಕ್ಚರ್ ಹೊಡಿಯೋದು ದೊಡ್ಡದಲ್ಲ, ಮಾಡಿ ತೋರಿಸ್ಬೇಕದ. ಆ ಕ್ಷಣಕ್ಕೆ ನಾನು ಕೂಡ್ತೀನಿ ಅಂತ ತಕ್ಷಣ ನೋಡಿ ಏನಾಗುತ್ತೆ ನೋಡು. ಇದ್ದದ್ದೇ ಪ್ರಸಂಗ ಮಹಾಭಾರತದಲ್ಲಿ ಬರ್ತದೆ. ಬಕಾಸುರನ ಪ್ರಸಂಗ ಬಂದ ಕಾಲಕ್ಕೆ ಎಲ್ಲ ರೆಡಿ ಮಾಡಿಕೊಂಡಿದ್ದೇನೆ, ಒಬ್ಬ ಮನುಷ್ಯ ಸಿಕ್ಕಿಲ್ಲ, ಯಾರನ್ನ ಕಳಿಸ್ಬೇಕು ಅಂತ ಯೋಚನೆ ಮಾಡ್ತೀನಿ ಅಂತ ಕುಂತಿಗೆ ಹೇಳಿದ ತಕ್ಷಣ ಕುಂತಿದೇ ಹೇಳ್ತಾಳೆ, ನನಗೆ 5 ಜನ ಮಕ್ಕಳಿದ್ದಾರೆ, 5 ಪುತ್ರರಿದ್ದಾರೆ ನನಗೆ, ತೇಷು ಏಕಏವ ನರವೈರಿ ಮುಖಾಯ ಯಾತು ಅಂತ ಕುಂತಿ ಹೇಳ್ತಾಳೆ. ಒಬ್ಬನ ಕಳಿಸಿಬಿಡ್ತೇನೆ ಅಂದ ತಕ್ಷಣ ಅತಂತ ನಮ್ಮ ಏನಿದು ಏನು ಆಶ್ಚರ್ಯ, ಅಂತ ತವ ಮನೋ ಅತಿ ಧೀರಂ, ಎಂಥ ತಾಯಿ ನೀನು, ನಿನ್ನೊಬ್ಬನ ಕಳ್ಕೊಂಡ್ಬಿಡ್ತೀಯ ಅಂದ್ರೆ ದಡ್ಡ ಹಾಗೆ ಹೇಳಿಲ್ಲ, ಕಳಿಸ್ತೇನೆ ಅಂತ ಹೇಳಿದೆ, ನನ್ನ ಮಗ ರಾಕ್ಷಸನ್ನೇ ಕಳಿಸಿಬಿಡ್ತಾನೆ ಯೋಚನೆ ಮಾಡಬೇಡ ಅಂತ ಹೇಳಿದ್ದಾಳೆ. ಈ ಕತೆ ಕೇಳಿದ್ರೆ ಬರೋ ಸ್ಫೂರ್ತಿ ಇದು, ಬಕಾಸುರನನ್ನು ಕೊಂದು ಇಡೀ ರಾಜ್ಯವನ್ನ ಏಕಚಕ್ರ ನಗರವನ್ನ ನಿಷ್ಕಂಟಕ ಮಾಡಿದ್ದು ಭೀಮಸೇನದೇವರು, ಅದೇ ರೀತಿ ಕುಹಯೋಗವನ್ನು ಕಳೆದು ವಿಜಯನಗರವನ್ನು ನಿಷ್ಕಂಟಕ ಮಾಡಿದ್ದು ವ್ಯಾಸರಾಜರು. ಅಲ್ಲಿ ಆ ಒಂದು ಕಥೆ ಇಂಪ್ಯಾಕ್ಟ್ ಅನ್ನು ಅರ್ಥ ಮಾಡ್ಕೋತೀವಿ. ಆಶ್ರಿತ ವತ್ಸಲರಾಗದೆ ಹೋದರೆ ವಿದ್ಯೆಗೆ ಬೆಲೆ ಇರೋದಿಲ್ಲ. ಆ ವಿಶ್ವಾಸ ಬೇಕು, ಧೈರ್ಯ ಬೇಕು, ಸಿದ್ಧಿ ಬೇಕು, ಎಲ್ಲ ಇದ್ದು ಭಾರಿ ರಿಸ್ಕಿದೆ, ಏನು ಯೋಚನೆ ಮಾಡೋದಿಲ್ಲ, ಮಾಡೇ ಮಾಡ್ತೇನೆ. ಈ ದೀಕ್ಷೆ ಬಂದರೆ ಆಗ ಅವರಿಗೆ ಸಿದ್ಧಿ ಬಂದಿದೆ ಅಂತ ಕರೀತಾರೆ. ಅವ್ರು ಹೋಗ್ತಾರೆ, ಇವು ಕಲೆ ರಿಪೇರಿ ಮಾಡ್ತಾನೆ, ಬಂದ್ಬಿಟ್ಟು ಅವ್ರು ಕೇಳ್ತಾನೆ, ಸ್ವಿಚ್ ಹಾಕಿ ನೋಡಿ ಅಂತ ಹೇಳ್ತಾನೆ, ನೋಡಿ ಸರಿ ಬರುತ್ತೆ ನೋಡಿ, ಈಗ ಆ ರೀತಿ ನೋಡಿ ನಾನು ದುಡ್ಡು ಕೊಟ್ಬಿಟ್ಟಿದ್ದು ಏನಾಗುತ್ತೆ ನನಗೆ ಗೊತ್ತಿಲ್ಲ ಅಂದ್ರೆ ಅವನು ಬಯಸಿ ಅವನು ಕೊಡೋದಿಲ್ಲ ಅವರಿಗೆ, ನೋಡಿ ಟೆಸ್ಟ್ ಮಾಡಿ ನೋಡಿ, ಪ್ರಾಬ್ಲಮ್ ಮತ್ತೆ ಕರೀರಿ ಅಂತ ಹೇಳ್ತಾನೆ. ಇಷ್ಟು ಯಂತ್ರದ ಬಗ್ಗೆ ಇಷ್ಟು ಕನ್ವಿಷನ್ ಇರಬೇಕಾದ್ರೆ ಮಂತ್ರದ ಬಗ್ಗೆ ಕನ್ವಿಷನ್ ಇಲ್ಲದ್ರೆ ಏನರ್ಥ ಅದಕ್ಕೀಗ? ಹೇಳೋ ಮಂತ್ರಕ್ಕೆ ಅರ್ಥ ಇರುವ ವಾಯುಸ್ತುತಿ ಹೇಳಿದಾದ್ಮೇಲೆ ಆಪತ್ತು ಗೆಲ್ಲಲೇಬೇಕು, ಆ ಸಿದ್ಧಿ ಇಲ್ಲದೆ ಹೋದ್ರೆ ನೀವು ಗೊತ್ತಿಲ್ಲ ಅಂತ ಅರ್ಥ ಹೇಳಿ. ಇದು ನಿಜವಾದ ಅರ್ಥದಲ್ಲಿ ಇಲ್ದವ ಅಷ್ಟು ವಿಶ್ವಾಸ ಇಲ್ಲದವ್ರು ಯಾರು ಬಸ್ ಡ್ರೈವ್ ಮಾಡೋಕ್ಕಾಗ್ತಿತ್ತಾ? ಸ್ಕ್ರೂ ಹಾಕಿದ್ರೆ ಅಕಸ್ಮಾತ್ ಗಾಳಿ ಬಿಚ್ಚೋರು ಏನು ಮಾಡ್ತಿದ್ರು? ಆಮೇಲೆ ಅವ್ರಿಗೆ ಗೊತ್ತಿದೆ ಇವು ಮಾಡಿದ್ದಾನೆ ಸರಿ ಇದೆ. ವಿಶ್ವಾಸ ಜನಗಳ ಮೇಲೆ ಇಡ್ತೇವಲ್ಲ, ಜನಾರ್ದನ ಮೇಲೆ ಹಾಕಿಡೋದಿಲ್ಲ ಹಾಕಿದ್ರೆ. ಅದನ್ನು ವ್ಯಾಸರಾದರು ತೋರಿಸ್ತಾರೆ. ಒಳ್ಳೆ ಸಿದ್ಧಿ ಬಂತು, ಕೂತ್ಕೊಂಡಾಯ್ತು. ಅಲ್ಲೇನು ಕೂತ್ಕೊಂಡು ಸುಮ್ಮನೆ ಕೂಡ ಆಗಿಲ್ಲ, ಆತು ಓವರ್ ಕೃಷ್ಣಾರ್ಪಣ ಕೊಟ್ಬಿಡ್ಬೇಕಾತ, ರಾಜ್ಯ ನಂದಲ್ಲ ನಿಮ್ಮದು ಅಂತೇಳಿ ಇಲ್ಲೋದ್ರೆ ಎಫೆಕ್ಟ್ ಮಾಡೋದಿಲ್ಲ. ಕೊಟ್ಟಾಯ್ತು ಕೃಷ್ಣಾರ್ಪಣ ಸಿಂಹಾಸನ ಮೇಲೆ ಕೂತರು ವ್ಯಾಸರಾಯ್ತರು. ಬಂದೇ ಬಂತು ಗುಹಯೋಗದ ಜ್ಯೋತಿಷ ಸುಳ್ಳಲ್ಲ, ಬಂದೇ ಬಿಡ್ತದೆ. ವ್ಯಾಸರಾದ್ರೆ ನೋಡ್ತಾರ, ಕ್ಷಣಕ್ಕೆ ಏನು ಗಾಬರಿ ಆಗಲಿಲ್ಲ, ತಮ್ಮ ಶಾಟಿ ತಗೊಂಡು ಆ ಕಡೆ ಬಿಸಾಕ್ಬಿಟ್ರಂತ, ಧಗ್ಗಂತೂರ್ದು ಬೂದಿಯಾಗಿ ಬಿತ್ತಂತ. ಮುಗಿದೋಯ್ತು ಗುಹಯೋಗದ ಕಥೆ ಅಷ್ಟೇ, ಶಾಟಿ ಸುಟ್ಟೋಯ್ತಲ್ಲ ಅದೇ ಸುಟ್ಟೋಯ್ತಲ್ಲಿ, ಶಾಟಿಯ ನೆಪದಲ್ಲಿ ಹೊರಟೋಯ್ತು, ಪೀಡೆ ಪರಿಹಾರ ಆಯ್ತು ಅಂತ ಹೇಳ್ತಾರೆ. ಆ ಶಾಟೆನೂ ಉಳಿಸ್ಕೊತಿದ್ರು ಅವರು, ಜನ ಗೊತ್ತಾಗ್ಬೇಕಲ್ಲ ಏನಾದ್ರವ್ರು ಏನು ಮುಟ್ಟಿಸ್ತಂತಾಗಬಾರದು. ಕೊನೆಗೆ ಅಷ್ಟು ಮಾಡಿ ತೋರಿಸಿದಾಗ ಆಶ್ಚರ್ಯ ಪಡ್ತಾನೆ. ಆಗ ವ್ಯಾಸರಾಜ ಕೂತವರು ದಾನ ಮಾಡ್ತಾರೆ ಮಾಡ್ತಾರೆ, ಅಷ್ಟೊತ್ತು ಕೂತಾಗ ಸರ್ವಸ್ವ ದಾನ ಮಾಡಕ್ಕೆ ಶುರು ಮಾಡಿಬಿಟ್ರೆ. ತಗೊಂಡು ರಾಶಿ ರಾಶಿ ತಗೊಳ್ಳೋದು, ಬುತ್ತರತ್ತ ಅಭಿಷೇಕ ಮಾಡ್ತಾ ಇದ್ದಾನೆ ರಾಜ, ಎಲ್ಲ ತಗೊಂಡು ತಗೊಂಡು ಕೊಡ್ತಾ ಇದ್ದಾರೆ ಅಂತ ಕಡೆ ಅದು ವ್ಯಾಸಯೋಗಿ ಚರಿತ್ರೆಯಲ್ಲಿ ಹೇಳ್ತಾನೆ. ಆ ಅಭಿಷೇಕ ಮಾಡಿದ ದೃಶ್ಯ ಹೇಗಿತ್ತು ಅಂದ್ರೆ, ಕೃಷ್ಣದೇವರಾಜ ನಿಂತ್ಕೊಂಡು ಅಭಿಷೇಕ ಮಾಡ್ತಾನೆ ಅಲ್ಲ, ಸಮುದ್ರ ರಾಜ ತಾನೇ ನಿಂತು ರತ್ನಗಳನ್ನೆಲ್ಲ ಹಾಕ್ತಿದ್ದ ಕಾಣಿಸ್ತಿತ್ತಂತೆ. ಅಂದ್ರೆ ಒಂದೆರಡು ರತ್ನ ಇದ್ದಿಲ್ಲ, ಸುರಿಸ್ತಾ ಇದ್ದ ಅಂತ ಅರ್ಥ. ಕೆಳಗೆ ಬಿಡ್ತಾ ಇದ್ದು ಅಂತ ಕಡೆ ಇವತ್ತು ಅಭಿಷೇಕ ಮಾಡೋದಕ್ಕಿಂತ ಬಿದ್ದರತ್ನ ನೋಡೋದ ಜನ ಜಾಸ್ತಿ, ಸಿಕ್ಕಿದವನು ಈ ಕಡೆ ಒಂದು ಉಡ್ಕೊಂಡು ಬರ್ತಾರೆ ನೋಡ್ತಿರ್ತಾರೆ. ಅಷ್ಟರ ಮಟ್ಟಿಗೆ ಕೇರ್ಫುಲ್ ಆಗಿ ಮಾಡ್ತಾರೆ, ಮಾಡೋರು ಭಾರಿ ಹುಷಾರಾಗಿರ್ತಾರೆ. ವಿಜಯನಗರ ಸಾಮ್ರಾಜ್ಯ ರತ್ನ ಕೆಸರುವಾಸಿ ಆದದ್ದು, ಮುತ್ತು ರತ್ನ ಬೀದಿಯಲ್ಲಿ ಮಾಡ್ತಿದ್ರಂತ ಅಂತ ಕಾಲ ಇತ್ತಂತೆ. ಅವ್ರು ಬರೀತಾರೆ, ನ್ಯೂ ನ್ಯೂಸ್ ಬಂದವರೆಲ್ಲ ಬರೀತಾರೆ. ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ಜನ ಗೊತ್ತಿದ್ರೆ ವ್ಯಾಸರಾದ್ರೆ ಹಿರಿಮೆ ಗೊತ್ತಾಗ್ತದೆ. ಅದು ಯಾವುದೋ ಕಚಡ ಸಾಮ್ರಾಜ್ಯಕ್ಕೆ ಗುರುಗಳಾಗಿದ್ದಲ್ಲ ಅವರು, ದೊಡ್ಡ ರಾಜ್ಯ ಅವನು. ನ್ಯೂ ನಿಜ್ಜು ಪಾಯಸ್ ಅಂತ ಬರೀತಾರೆ. ವಿಜಯನಗರ ಸಾಮ್ರಾಜ್ಯ ಎಷ್ಟು ಮುಂದುವರಿದ ದೇಶ ಅಂತ ಹೇಳ್ತಾನೆ. ಇದು ಎಷ್ಟು ಮುಂದುವರಿದ ತಂತ್ರಜ್ಞತೆ ಬಂದಿದೆ ಅಂತ ಕೇಳಿದರೆ, ಇದ್ರ ಮುಂದೆ ನಮ್ಮ ಇಟಲಿ ರೋಮುಗಳು ಏನಲ್ಲ ಅಂತ ಹೇಳ್ತಾನೆ. ಅದು ಏನೂ ಅಲ್ಲ, ಇದು ಈ ಊರಿನೊಳಗೆ ಬೆಳಕಿನ ವ್ಯವಸ್ಥೆ ಹೇಗಿದೆ ಅಂದ್ರೆ, ಇಲ್ಲಿ ರಾತ್ರಿ ಆಗಿದ್ದೇ ಗೊತ್ತಾಗೋದಿಲ್ಲ, ಅಂಥ ಒಂದು ವ್ಯವಸ್ಥೆ ಮಾಡಿದ್ದಾರೆ ಅಂತ ಹೇಳ್ತಾನೆ. ರತ್ನ ದೀಪ ಇಡ್ತಿದ್ರಂತೆ ವಿಜಯನಗರ, ರತ್ನ ದೀಪಗಳು ಒಂದು ಕಡೆ ದೀಪ ಹಚ್ಚಿಟ್ಟು ರತ್ನಗಳು ಫಿಕ್ಸ್ ಮಾಡಿದೆ, ಎಲ್ಲ ಜಗ್ಗತ್ತೆ ಬೆಳಕು ಬಂದ್ಬಿಡ್ತಿರ್ತ ಆ ಕಡೆ, ಅಂತ ವ್ಯವಸ್ಥೆ ಮಾಡಿದ್ದಾರೆ. ಅಲ್ಲಿ ದೊಡ್ಡ ಮತಂಗ ಪರ್ವತ ಅಂತಿದೆ, ಬೆಟ್ಟ ಹತ್ತಿ ನೋಡ್ತೇನೆ ನಾನು, ಕಂಡು ಹೋದಲ್ಲೆಲ್ಲ ದೀಪಗಳೇ ಮನೆಗಳೇ ಹೊರತು ಈ ಕೊನೆನೇ ಕಾಣ್ತಾ ಇಲ್ಲ ಊರಿಗೆ ಅಂತ ಹೇಳ್ತಾರೆ. ಇವತ್ತು ಬೆಂಗಳೂರು ಅಂತ ನೋಡಿದ್ರೆ ಅರ್ಥ ಆಗ್ತದೆ ಎಷ್ಟು ಡೆವಲಪ್ ಆಗಿತ್ತು, ಇವತ್ತೊಳಗೆ ಹಾಳು ಹಂಪೆ ಅದು. ಅಂತ ಒಂದು ವೈಭವಕ್ಕೆಲ್ಲ ಪೂರ್ತಿ ಸ್ಫೂರ್ತಿ ಕೇಂದ್ರ ವ್ಯಾಸರಾಜರಾಗಿದೆ ಅಂತ ಅಪೂರ್ವ ಸಿದ್ಧಿಯನ್ನ ತೋರಿಸ್ತಾರೆ. ಅದು ಮುಗೀತಾ ಇದೆ, ಮುಗಿತಿರ್ಲಿಕ್ಕೇನೆ ಇಳಿದ್ರಂತೆ, ಪಾ ಕುತ್ಕೋಬಾ ಅಂತ ಕರೆದ್ರಂತ ಆತನ. ಅವನಿಗೆ ಇನ್ನೂ ಶಾಖ ಆಯಿತು, ಸ್ವಾಮಿ ನಾನು ನಾನೇ ನಿಮಗೆ ಕೊಟ್ಟಿದ್ದೆ ನಾನು ಬೇಡ ಅಂತ ಹೇಳ್ತಾನ. ಅದು ಹೇಳ್ತಾರೆ, ನೀನು ಕೊಟ್ಟಾಯ್ತೋರು ಮಾಡ್ಕೊಂಡಾಯ್ತು, ಅಲ್ಲಿ ದಾನ ಮಾಡಿದ್ದೆ ಅದಕ್ಕೆ ಗೊತ್ತೇನು ತೋರಿಸ್ತಾರೆ. ಯಾರ ದಾನ ಧರ್ಮ ಮಾಡ್ತಾರೋ ಆಪತ್ತು ಬರೋದಿಲ್ಲ ಅವರಿಗೆ. ಯಜ್ಞೋದಾನಂ ತಪಶ್ಚೈವ ಪಾವನಾನಿ ಮನೀಷಿನ, ಯಾವುದೇ ಆಪತ್ತನ್ನು ಗೆಲ್ಲಬೇಕಾದ್ರೆ ಯಜ್ಞಾದಾನ ತಪಸ್ಸು ಮೂರು ಮಾಡಬೇಕು, ಅದು ಮಾಡಿದರೆ ಆಪತ್ತು ಹೋಗ್ತದೆ, ಮಾಡದೆ ಹೋದರೆ ಆಪತ್ತು ಬರದೇ ಬರ್ತದೆ. ಆದ್ದರಿಂದ ಮಾಡಿ ತೋರಿಸಿದರು, ಅದೆಲ್ಲ ಮುಗೀತು, ಕೂಡು ಅಂದರು. ಇಲ್ಲ ಸ್ವಾಮಿ ನಾನು ಕೊಟ್ಟಿದ್ದೇನೆ ಕೂಡೋ ತಗೋದಿಲ್ಲ ಅಂತ ಕೇಳಿದರೆ, ನಾನು ವಾಪಸ್ ಕೊಡೋದಿಲ್ಲ, ಅನುಗ್ರಹ ಮಾಡಿಕೊಡ್ತೇನೆ ತಗೋ ಅಂತ ಹೇಳಿದರೆ. ತಾವೇ ಆಳ್ಬೇಕು ಅಂದ್ರೆ ನನಗೆ ವೇದಾಂತ ಸಾಮ್ರಾಜ್ಯ ಇದ್ದು ತಗೊಂಡು ನಾನೇನು ಮಾಡಲಿ ಅಂತ ಹೇಳಿದ್ದೆ. ಈ ಸಾಮ್ರಾಜ್ಯ ನನಗೆ ಬೇಕಿಲ್ಲ, ಶಾಶ್ವತವಾದ ಸಾಮ್ರಾಜ್ಯ ವೇದಾಂತ ಸಾಮ್ರಾಜ್ಯ ಅದು ಒಪ್ಪಿಸಿಬಿಟ್ರೆ ಇದು ತ್ಯಾಗ ಆಯ್ತು. ಅಲ್ಲಿ ನೋಡಿದ್ರೆ ಶ್ರೀನಿವಾಸ ದೇವರು ಪೂಜೆ ಬಂತು, ಒಪ್ಪಿಸಿ ಬಂದು 12 ವರ್ಷ ಪೂಜೆ ಮುಗೀತು. ಯಾರು ಅರ್ಚಕರ ಹೆಂಡತಿ ಗರ್ಭಿಣಿ ಇದ್ಲು, ಅವನು ದೊಡ್ಡವನಾದ 12 ವರ್ಷಕ್ಕೆ ಬಂದ, ಉಪನಯನ ಎಲ್ಲ ಟ್ರೈನಿಂಗ್ ಕೊಟ್ಟರು, ಒಪ್ಪಿಸಿ ಬಂದ್ಬಿಟ್ರೆ ಆ ಕಡೆ. ಇಲ್ಲಿ ನೋಡಿದ್ರೆ ಕಾರ್ಯ ಮುಗಿತು, ಕೆಳಗಿಳಿದು ಬಿಟ್ರು. ಈಗ ಅರ್ಥ ಆಗ್ತದೆ ನಮಗೆ. ಒಂದು ಫಸ್ಟಲ್ಲಿ ಸೀಟ್ ಕೊಟ್ಟರೆ ಜನ್ಮದಲ್ಲಿ ಬಿಡೋದಿಲ್ಲ ಮತ್ತೆ, ಮುದೋಯ್ತು ಅವನು. ಯಾಕೋ ನಿಂದಿ ಧರ್ಮ ಇಷ್ಟ ಸ್ವಲ್ಪ ಕೂಡು ಅಂತ ಹೇಳಿದ್ರೆ ಇವನ್ನೇ ಬಸ್ತಾನೆ ತಾನು ಬಿಡೋದಿಲ್ಲ ಮತ್ತೆ. ಅಂಥದ್ದು ಸಿಂಹಾಸನ ಬಿಟ್ಟರು, ಅರ್ಚಕ ಪದವಿ ಬಿಟ್ಟರು, ಇದು ವೈರಾಗ್ಯ ಅಂದ್ರೆ. ಇದು ಇಂಥ ವೈರಾಗ್ಯ ಇದ್ದವರಿಗೆ ಭಗವಂತ ಅನುಗ್ರಹ ಮಾಡ್ತಾನೆ ಹೊರತು, ಭೋಗ ಬುದ್ಧಿ ಮಾರಕ, ತ್ಯಾಗ ಬುದ್ಧಿ ತಾರಕ ಅಂತ ಹೇಳಿದ. ತ್ಯಾಗ ಬುದ್ಧಿ ಉಳಿಸ್ತದೆ, ಭೋಗ ಬುದ್ಧಿ ಅಳಿಸ್ತದೆ. ತಕ್ಷಣ ಹಿಡಿದಾಗ ಅಂತ ಹೇಳ್ತಾನೆ ಸ್ವಾಮಿ, ಏನ್ ಮಾಡಲಿ ಅಂದ್ರೆ ನೀ ರಾಜ್ಯ ಆಡು, ಏನು ಯೋಚನೆ ಮಾಡಬೇಡ, ಅನುಗ್ರಹ ಅಂತ ಬಿಟ್ಟಿರ್ತ ಆಚಾರ ಆಗಿ ಬಿಟ್ಟಿರ್ತಾರೆ. ಅದು ಒಬ್ಬ ಮುಸಲ್ಮಾನ ರಾಜ ಆಚಾರ್ಯರು ಗಂಗಾ ನದಿಯನ್ನು ಬರೀ ನಡ್ಕೊಂಡಿದ್ದನ್ನು ನೋಡಿದ್ದನ್ನು ನೋಡಿಬಿಟ್ಟು, ರಾಜ್ಯಾರ್ಧಂ ಸಪದಿ ಸಮರ್ಪಯಾಂ ಬಭೂವ, ಅರ್ಧ ರಾಜ್ಯ ತಕ್ಷಣ ಕೊಟ್ಟುಬಿಟ್ಟನು ಆಚಾರ್ಯರು. ಇಸ್ಕೊಂಡ್ರ ಅದನ್ನ ಕಣ್ಣೆತ್ತಿ ನೋಡ್ಲಿಲ್ವಂತೆ. ಅರ್ಧ ರಾಜ್ಯ ಕೊಡ್ತೀಯಲ್ಲ ಯಾ, ಪೂರ್ಣ ರಾಜ್ಯ ನನಗಿದೆ, ಪೂರ್ಣ ಪ್ರಜ್ಞರವರು ಬಿಟ್ಟು ಆಗಿ ಹೊರಟೋಗ ಬಿಟ್ಟಿರಂತ ಆಚಾರ್ಯ. ನರಹರಿತೀರ್ಥ 12 ವರ್ಷ ಆಡ್ತಾರೆ, ಬಿಟ್ಕೊಂಡು ಬಿಡ್ತಾರೆ. ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ಎಷ್ಟು ತ್ಯಾಗಕ್ಕೆ ಹೆಸರಾಗಿದೆ ನಮ್ಮ ಸಿದ್ಧಾಂತ. ಜನಕ್ಕೆ ಈ ಕಥೆಗಳು ಗೊತ್ತಿರೋದಿಲ್ಲ, ಅದರಿಂದಾಗಿನೇ ಇವರಿಗೆ ಊಟಕ್ಕೆ ಹೆಸರಾದವು ಅಂತ ತಿಳ್ಕೊಂಡ್ಬಿಟ್ಟಿರ್ತಾರೆ. ತಪ್ಪದು, ಬ್ರಾಹ್ಮಣೋ ಭೋಜನ ಪ್ರಿಯ ಅಲ್ಲ, ನಿಜವಾಗಲೂ ತ್ಯಾಗಕ್ಕೆ ಬ್ರಾಹ್ಮಣ, ಅದರಲ್ಲೂ ವೈಷ್ಣವರು ಎಷ್ಟು ಮಾಡಿದ್ದಾರೆ ಎಂಬುದನ್ನು ವ್ಯಾಸರಾದ್ರಿಂದ ಕಲಿಬೇಕು ನಾವು. ಕಷ್ಟ ಮಾಡಿ ಹೊರಟು ಬಿಟ್ರಂತೆ ಮುಂದಕ್ಕೆ. ತಾತ ನೋಡ್ತಾರೆ ಸ್ವಾಮಿ, ಮತ್ತೆ ಕಾಡಿಕೆ ಸುರಿಮಣೆ ಹಾಕ್ತಾನೆ. ಅವ್ರು ಹೇಳ್ತಾರೆ ಯೋಚನೆ ಮಾಡಬೇಡ, ನಮಗೆ ಬೇಕಾಗಿಲ್ಲ ಇದೆಲ್ಲ ಕೂಡ, ವ್ಯಾಸ ಸಮುದ್ರ ನಿರ್ಮಾಣ ಮಾಡಿಸ್ತಾರೆ. ಈ ಬೆಂಗಳೂರಿಗೆ ಹತ್ರ ಅದು ಮದರಪಲ್ಲಿ ಹೋದ್ರೆ ಅಲ್ಲಿಂದ ಕಂದಕೂರು ಅಂತ ಬರುತ್ತೆ, ಅಲ್ಲಿ ವ್ಯಾಸ ಸಮುದ್ರ ಇದೆ, ದೊಡ್ಡ ಸಮುದ್ರದಂತ ಕೆರೆ ಅದು. ವ್ಯಾಸರಾಜರು ಆ ಹಣದಿಂದ ನಿರ್ಮಾಣ ಮಾಡಿಸಿದ್ರಂತೆ. ಅನೇಕ ವರ್ಷಗಳು ನಡೆದು 1000 ಜನ ಕೆಲಸ ಮಾಡಿ ಒಳ್ಳೆ ಕೆರೆ ಸಿದ್ಧವಾಯಿತು, ಸಮುದ್ರದಂತ ಕೆರೆ ಸಿದ್ಧವಾಯಿತು. ಆ ಕೆರೆ ಉದ್ಘಾಟನೆಯ ಕಾಲಕ್ಕೆ ಒಂದು ಸಮಸ್ಯೆ ಬಂದಿತ್ತು. 2 ಔಟ್ಲೆಟ್ ಇದೆ, ಕೋಡಿಗಳು ಅಂತ ಕರೀತಾರೆ. ಒಂದು ದೊಡ್ಡ ಕೋಡಿ ಹತ್ತು ಹರಿವ ಹೋಗೋ ಜಾಗದಲ್ಲಿ ಒಳ್ಳೆ ಸ್ಪಾಟ್ ಅದು, ದೊಡ್ಡ ಬಂಡೆ ಇದೆ ಮುಂದೆ. ಬೇರೆ ಕಡೆ ಹೋದರೆ ಅಷ್ಟು ಇದು ಸಿಗೋದಿಲ್ಲ, ಅಲ್ಲಿ ಹೋದ್ರೆ ಬಂಡೆ ಇದೆ, ಏನ್ ಮಾಡ್ಬೇಕಾಗ. ಅಷ್ಟೊತ್ತು ಜನ ಬಂದು ಹೇಳ್ತಾರೆ ಸ್ವಾಮಿ ಸಮಸ್ಯೆ ಬಂದಿದೆ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಒಬ್ಬ ವ್ಯಕ್ತಿ ಬರ್ತಾರೆ, ಸ್ವಾಮಿ ನನಗೆ ಉಪದೇಶ ಮಾಡಬೇಕು ಅಂತ ಕೇಳಿದ್ರು. ಅವರೇ ಕನಕದಾಸರು ಬಂದಿದ್ದು. ಏನು ಯಾರು ನೀನು ಅಂತ ಕೇಳಿ, ಕುರುಬ ಅಂತ ಹೇಳ್ತಾರೆ. ಸರಿ ಕೋಣ ಮಂತ್ರ ಅಂದ್ಬಿಟ್ರೆ ಮುಗಿದೋಯ್ತು, ಬಿಡ್ಲಿಲ್ಲ ಆತ. ಕೋಣ ಕೋಣ ಜಪ ಮಾಡಿದ್ದೇ ಕೆಲಸ, ಕೋಣ ಬಂದೇ ಬಿಡ್ತು, ಯಮದೇವರು ಕೋಣನೇ ಬಂತು. ಸ್ವಾಮಿ ನೀವು ಹೇಳಿದ ಕೋಣ ಬಂತು ಅಂತ ಕನ್ನಿಸ್ಬಿಟ್ಟಂತೆ ಮುಂದೆ. ಉಳಿದ್ವಾರ ಇದ್ರೆ ಗಾಬರಿ ಆಗ್ತದೆ, ಯಮದೇವರು ಕೋಣ ಬಂತು ಅಂದ್ರೆ ಗಾಬರಿ ಆಗಬೇಕು. ಆಸರೆ ಆಗ್ತಾರೆ, ಹಾಗಿದ್ರೆ ಕೋಡಿಗೆ ಅಡ್ಡ ಇದೆ ಅದು ಒಡಸು ಅಂತ ಹೇಳಿದ್ರು. ಸೀದಾ ಹೋಗ್ತಾರೆ, ಅಲ್ಲಿ ಹೋಗಿ ಸೀದಾ ಕಟ್ ಮಾಡ್ತಂತ, ಅಂದ್ರೆ ಕೋಡುಗಳಿಂದ ಸರಿಯಾಗಿ ಬ್ರೇಕ್ ಮಾಡ್ತಂತ. ಬ್ರೇಕ್ ಮಾಡಿದ್ರೆ ದೊಡ್ಡದು ಅದು, 100 ಅಡಿ ಉದ್ದ ಇದೆ, 100 ಅಡಿ ಉದ್ದ ಹೆಚ್ಚು ಕಡಿಮೆ, ಅದಿಷ್ಟು ಬ್ರೇಕ್ ಆಗುತ್ತೆ. ಬೇಕಾಗಿ ಮತ್ತೆ ಕಾಲುವೆ ಆಗತ್ತೆ, ಮಾಡಿ ಹೋಗ್ಬಿಟ್ಟಂತ. ಇವತ್ತಿಗೆ ಅದನ್ನ ನೋಡಿ ಕರೆಕ್ಟಾಗಿ ಹಾಗೆ ಇದೆ. ನಮ್ಮ ಪತ್ರಿಕೆಯಲ್ಲಿ ಚಿತ್ರ ಕೂಡ ಕೊಟ್ಟಿತ್ತು, ಅದನ್ನ ಒಂದು ದೊಡ್ಡ ಬಂಡೆ ಸರಿಯಾಗಿ ಕಟ್ ಮಾಡಿದ್ದಾರೆ. ಮೈಸೂರು ಪಾಕ್ ಕೂಡ ಸೊಟ್ಟ ಪಟ್ಟ ಕಟ್ ಮಾಡ್ತಾರೆ, 8 ಜನಗಳು ಕರೆಕ್ಟಾಗಿ ಕಟ್ ಮಾಡಿದ್ದಾರೆ. ಈ ಜಾಗ ಆಗಿಬಿಟ್ಟಿದೆ, ನೀರು ಕರೆಕ್ಟಾಗಿ ಹರಿಯುತ್ತೆ. ಈ ಜೋಡಿಸಿದ್ರೆ ನಿಮಗೆ ಸೇರಿಸಿದ್ರೆ ಕೂಡೋಕ್ ರೀತಿ ಎಲ್ಲ ಅದೇ ರೀತಿ ಕಾಣಿಸುತ್ತೀರಿ, ಅಷ್ಟು ಫೈನ್ ಆಗಿ ಕಟ್ ಆಗಿದೆ. ಕೋಣರ ತೂಪು ಅಂತಾನೆ ಕರೆಯೋದು ಅದು. ಅವತ್ತಿಂದ ಕನಕದಾಸರು ವ್ಯಾಸರಾದ ಶಿಷ್ಯರಾಗ್ತಾರೆ. ಅಷ್ಟೊತ್ತಿಗೆ ಪುರಂದರದಾಸರು ಬಂದಿರ್ತಾರೆ, ಮುಂಚೆ ಸ್ವಲ್ಪತ್ತಿಗೆನೆ ಸರ್ವಸಂಗ ಪರಿತ್ಯಾಗ ಮಾಡಿ ಪುರಂದರದಾಸರು ಬರ್ತಾರೆ. ಅವರಿಗೆ ದೀಕ್ಷೆ ಕೊಡ್ತಾರೆ, ವಿಜೇಂದ್ರ ಸ್ವಾಮಿ ಪಾಠ ಹೇಳ್ತಾರೆ, ವಾದಿರಾಜ ಸ್ವಾಮಿ ಪಾಠ ಹೇಳ್ತಾರೆ. 24 ಸನ್ಯಾಸಿ ಶಿಷ್ಯರಿದ್ದರಂತವ್ರು ವ್ಯಾಸರಾಜರು. ಯಾವಾಗ ಪಾಠ ಹೇಳ್ತಿದ್ರು, ಯಾವಾಗ ಬರೀತಿದ್ರು, ಯಾವಾಗ ಅನುಗ್ರಹ ಮಾಡ್ತಿದ್ರು, ಯಾವಾಗ ಸಂಚಾರ, ತಲೆ ಒಡೆದು ಹೋಗಿಬಿಡುತ್ತೆ. ಬಹುಶಃ ವ್ಯಾಸರಾಜರದು ಸಿಂಗಲ್ ಹ್ಯಾಂಡೆಡ್ ಅಪ್ರೋಚ್ ಅದವರು. ಬಹುಶಃ ವಿಶ್ವ ದಾಖಲೆಯ ಮಹಾವ್ಯಕ್ತಿತ್ವ ವ್ಯಾಸರಾಜರು. ಅವ್ರು ಹೇಳ್ಕೊತಾರೆ, ಮಧ್ವಾಚಾರ್ಯರ ಅನುಗ್ರಹ, ಜೈತೀರ್ಥರ ಗ್ರಂಥಗಳ ಬಲ ನನ್ನ ಮೇಲೆ ಕೆತ್ತಿದೆ ಅಂತ ಹೇಳಿ. ನಮಗೆ ಅವೆರಡೇ ಎರಡು ಪ್ರಾಬ್ಲಮ್ ಆಗಿರೋದು, ಯಾಕಾದ್ರೆ ಗ್ರಂಥ ಬರೆದ್ರು ಅಂತ ನಾವು ಒದ್ದಾಡ್ತಿರ್ತೇವೆ, ಅವ್ರ ಗ್ರಂಥಗಳು ಎಷ್ಟು ಮುಂದಕ್ಕೆ ತರುತ್ತೆ ನೋಡಿ ಅಂತ ಹೇಳ್ತಾರೆ. ನಿಜವಾಗ್ಲೂ ವ್ಯಾಸರಾಜರು ಒಂದು ಪರ್ಫೆಕ್ಟ್ ಪರ್ಸನಾಲಿಟಿ, ಅಷ್ಟೆಲ್ಲ ವಿಶಿಷ್ಟವಾದ ಸಾಮರ್ಥ್ಯ. ಒಂದು ಗ್ರಂಥಗಳು ಎಂಥ ಗ್ರಂಥಗಳು ಗೊತ್ತಾ, ಒಂದು ನ್ಯಾಯಾಮೃತ, ಒಂದು ತಾತ್ಪರ್ಯ ಚಂದ್ರಿಕಾ, ಒಂದು ತರ್ಕತಾಂಡವ, ಮಂದಾರ ಮಂಜರಿಗಳು, ಕನ್ನಡ ಹಾಡುಗಳು ಎಷ್ಟು ಬರೀತಾರೆ ಗೊತ್ತಾ, 100 ಕನ್ನಡದ ಹಾಡುಗಳು, ಸುಳಾದಿಗಳು, ದೇವ್ರನಾಮಗಳು, ಕೇಳಯ್ಯನ ಮಾತು ಪ್ರಾರ್ಥನೆ ಗೀತಾದರ್ಥವ ಅಂತೇಳಿ ಒಳ್ಳೆ ಗೀತಾಸಾರ ಕನ್ನಡದೊಳಗೆ 9 ನುಡಿಗಳಲ್ಲಿ 18 ಅಧ್ಯಾಯದ ಗೀತೆಯನ್ನು ಅರ್ಥವನ್ನು ಹೇಳುತ್ತಾರೆ. ನಾರಾಯಣ ಅವರು ಕನ್ನಡದಲ್ಲಿ ಬರೀತಾರೆ. ಎಷ್ಟೆಲ್ಲ ನಾ ವ್ಯಾಸರಾದ ವಿರಾಟ್ ರೂಪ ಧ್ಯಾನವನ್ನು ವರ್ಣನೆ ಮಾಡ್ತಾರೆ. ಎಷ್ಟು ಕೆಲಸ ಅವರಿಗೆ, ಒಬ್ಬ ಕನ್ನಡ ಕೃತಿಗಳನ್ನಾಗಿ ಬರೆದಿದ್ದಕ್ಕೆ ಅಷ್ಟೇ ಸಾಕು ವ್ಯಾಸರಾಜ ಅಜರಾಮರ. ಪುರಂದಾಸರು ಕನ್ನಡ ಕೃತಿಗಳೊಂದೇ ಬರದೇ ಇವತ್ತು ಇಡೀ ಕರ್ನಾಟಕ ಸಂಗೀತ ಪಿತಾಮ ಅನಿಸ್ಕೊಂಡಿಲ್ವೇನು, ಅವರಿಗೆ ಗುರುಗಳ ಮೇಲೆ ಎಂಥ ವರ್ಚಸ್ಸಿವರು. ಆಮೇಲೆ ನೋಡಿದ್ರೆ ವ್ಯಾಸತ್ರಯಗಳು, ಆಮೇಲೆ ನೋಡಿದ್ರೆ ತರ್ಕತಾಂಡ ಅಂತ ಅದ್ಭುತವಾದ ಗ್ರಂಥ ಅದರಲ್ಲಿ ಸೇರಿತ್ತು. ಮಂದಾರ ಮಂಜರಿಗಳು ಜೊತೆ ಉಡುಪಿಯಲ್ಲಿ ವ್ಯಾಸರಾಜರನ್ನು ಉಡುಪಿಯಲ್ಲಿ ಕರೀತಾರೆ. ವಾದಿರಾಜರು ಪ್ರಥಮ ಪರ್ಯಾಯಕ್ಕೆ ವಾದಿರಾಜ ವ್ಯಾಸರಾಜನ ಆಹ್ವಾನ ಮಾಡ್ತಾರೆ. ಆಗ ಹೋಗ್ತಾರೆ 1532 ವಾದಿರಾಜರ ಪ್ರಥಮ ಪರ್ಯಾಯ. ವ್ಯಾಸರಾದರೆ ಅಲ್ಲಿಗೆ ಹೋಗಿರ್ತಾರೆ. ಹೋಗಬೇಕಾದ್ರೆ ಅವರು ವಿಜಯನಗರದಿಂದ ವಯಾ ನಾರಾಯಣ ದೇವರ ಕೆರೆ ಹೋಗ್ತಾರೆ. ನಾರಾಯಣ ದೇವರು ನರಹರಿ ತೀರ್ಥ ಪ್ರತಿಷ್ಠಾಪನೆ ಮಾಡಿದ್ವು. ಅವ್ರ ಹತ್ರ ವ್ಯಾಸನ ಕೆರೆ ಇರೋದು ಅಲ್ಲೇನು. ವ್ಯಾಸನ ಕೆರೆ ವ್ಯಾಸರಾದ್ರಿ ಮಾಡಿದ ಕೆರೆ. ವ್ಯಾಸ ಸಮುದ್ರ ಒಂದು, ವ್ಯಾಸನ ಕೆರೆ ಒಂದು. ಅಲ್ಲಿ ಒಬ್ಬ ಬ್ರಾಹ್ಮಣರಿದ್ದು, ವಿದ್ವಾಂಸರಿದ್ದು, ಹನುಮಪ್ಪ ಶರ್ಮ ಅಂತ ಒಬ್ಬರಿದ್ದು. ಅವ್ರ ವಂಶನೇ ನಮ್ಮ ವಂಶ. ಅಂದ್ರೆ ವ್ಯಾಸನ ಕೆರೆ ಇವತ್ತು ನಮ್ಮ ಹೆಸರು ಬಂದಿದ್ದು ವ್ಯಾಸರಾಯರಿಂದ ಬಂದ ಹೆಸರೇ ಹೊರತು ಇದರಿಂದ ಬಂದಿದ್ದಲ್ಲ. ಒಟ್ಟು 32 ಕೆರೆ ಮಾಡಿದ್ರಂತ. ನಮ್ಮ ಸರ್ಕಾರ 100 ಕೆರೆ ಮುಚ್ಚಿಬಿಟ್ಟಿದೆ ಪಾಪ. ಅವ್ರು 32 ಕೆರೆ ಮಾಡಿದ್ರು. ಎಷ್ಟೋ ಕೆರೆ ಇವತ್ತಿಗೂ ಉಳ್ಕೊಂಡಿದೆ ಗೊತ್ತಾ ವ್ಯಾಸರಾಜರು ಮಾಡಿರೋದು. ಎಷ್ಟು ದಿನಕ್ಕೆ ಅನ್ನ ಬಟ್ಟೆ ಪ್ರಾಣದೇವರು ಪ್ರತಿಷ್ಠಾಪನೆ ಮಾಡ್ತಾರೆ, ಅಲ್ಲಿ ಅಗ್ರಹಾರ ಮಾಡ್ತಾರೆ, ಅಲ್ಲಿ ನಾರಾಯಣ ದೇವರ ಕೆರೆಗೆ ಹೋಗ್ತಾರೆ, ಆ ಮೂಲಕ ಮುಂದೆ ಹೋಗ್ತಾರೆ. ಆದ್ದರಿಂದ ಇವತ್ತು ವ್ಯಾಸನ ಕೆರೆಯಲ್ಲಿ ಹುಟ್ಟಿದ್ದಕ್ಕೆ ಇವತ್ತು ವ್ಯಾಸರಾಯರ ಅನುಗ್ರಹದಿಂದ ನಾಲ್ಕು ಮಾತಾಡಲಿಕ್ಕೆ ಸಾಧ್ಯವಾಗುತ್ತೆ ಅಂತ ಅರ್ಥ ಮಾಡಿಕೊಂಡ್ರೆ, ವ್ಯಾಸರಾಯರೋದು ಅಮೃತ ಬರೆದವರ ಕೆರೆ, ನ್ಯಾಯಾಮೃತ ಬರೆದವರ ಕೆರೆ ಅಂತ. ಅಮೃತ ಹಸ್ತದ ಪುಣ್ಯಾತ್ವರು, ಪ್ರಾಣದೇವರ ಪ್ರತಿಷ್ಠಾಪನೆ ಎಲ್ಲ ಮಾಡಿದ್ದಾರೆ. ಅಭೂತಪೂರ್ವವಾದ ವ್ಯಕ್ತಿತ್ವದ ಮಹಾನುಭಾವರು. ಮುಂದೆ ಉಡುಪಿಗೆ ಹೋಗಿ ಉಡುಪಿಯಲ್ಲಿ ಅನೇಕ ವರ್ಷ ಇರ್ತಾರೆ ವ್ಯಾಸರ ಇವರ ಪೂಜೆ, ಇವರ ವ್ಯಾಸರಾಜ ವಾದಿರಾಜರ ಆಹ್ವಾನದಂತೆ ಅಲ್ಲಿದ್ದಾಗ ಕೃಷ್ಣಾಷ್ಟಕ ಒಂದು ಬರೆದಿದ್ದಾರೆ. ಶ್ರೀನಾರಿ ವದರಾಂಬುಜಸ್ಯ ತರಣಿ ಅಂತ ಹೇಳಿ ಶ್ರೀ ವ್ಯಾಸಾರ್ಯ ಮನೋಂಬುಜ ಸ್ಥಿರರತಿ ಕುರಿಯಾಧರಿರ್ ಮಂಗಲಂ ಅಂತೇಳಿ ಕೃಷ್ಣಾಷ್ಟಕ ಬರೆದಿದ್ದಾರೆ. ಕೃಷ್ಣನ ದರ್ಶನ ಮಾಡಬೇಕಾದ್ರೆ ಅದೆಲ್ಲ ಪ್ರಿಂಟ್ ಆಗಿದೆ ನಮ್ಮ ಎದುರೊಳಗೆ. ಜನಕ್ಕೆ ಗೊತ್ತಿಲ್ಲ ಅಷ್ಟೇನೆ, ವ್ಯಾಸರಾಯರ ಬಗ್ಗೆ ಪ್ರಿಂಟ್ ಮಾಡಿದ ಒಂದು ಪುಸ್ತಕದಲ್ಲಿ ಯಾರು ಬರೆದಿಲ್ಲ. ಅದರ ಜನಕ್ಕೆ ಆ ಬಗ್ಗೆ ಆಸಕ್ತಿ ಇಲ್ಲ, ಓದಿದ್ರೆ ಗೊತ್ತಾಗ್ತದೆ. ಶ್ರೀವಾಸ್ತೇವರ ಸೇವೆ ಮಾಡಿದ್ರಲ್ಲ, ಅದ್ರ ಬಗ್ಗೆ 3 ಶ್ಲೋಕ ಬರೀತಾರೆ. ಪ್ರಾತಃಸ್ಪರಾಮಿ ರಮಯಾ ಸಹ ವೆಂಕಟೇಶಂ ಅಂತೇಳಿ 3 ಶ್ಲೋಕ ಬರೆದಿದ್ದ. ಆ ಸ್ತೋತ್ರಗಳು ಸಿಕ್ಕೇ ಇರಲಿಲ್ಲ. ಸುಮಾರು 1600 ಮೊನ್ನೆ ಇದರೊಳಗೆ 1971ನಲ್ಲಿ ಮುಳುಬಾಗಿಲಿಗೆ ಹೋದ ಕಾಲಕ್ಕೆ ಒಬ್ಬರು ಮನೆಯಲ್ಲಿ ಹಸ್ತಪ್ರತಿ ಹುಡುಕ್ಲಿಕ್ಕೆ ಎತ್ತ ಹೋಗಿತ್ತು. ಅವ್ರು ಯಾವುದೋ ಹಳೇದಿದೆ, ಭಾರಿ ಕಷ್ಟ ನೋಡೋದು, ತುಂಬ ಗಲೀಜಾಗಿದೆ ಅಂತ ಹೇಳಿದ್ರು. ಪರವಾಗಿಲ್ಲ ತೋರಿಸಿ ಅಂತ ಹೇಳಿದಾಗ ತೋರಿಸಿದ್ರು. ಅದರಲ್ಲಿ ಸಿಕ್ತ ಸ್ತೋತ್ರ, ಅಲ್ಲಿವರೆಗೆ ಸಿಕ್ಕೇ ಇರಲಿಲ್ಲ. ಆಮೇಲೆ ಪ್ರಿಂಟ್ ಮಾಡಿಸಿದ್ರೆ ಈಗ ಸಾವಿರಾರು ಕಾಪಿ ಸಿಗುತ್ತೆ. ಫಸ್ಟ್ ಟೈಮ್ ಸಿಕ್ಕಿದ್ದ ಅಲ್ಲಿ ಅದು. ವ್ಯಾಸರಾಜ ಇತಿ ಪ್ರೋಕ್ತಂ ಶ್ಲೋಕತ್ರಯಮಿದಂ ಸದಾ ಪಠನ್ ವಿಜಯಮಾಪ್ನೋತಿ ಅಂತೇಳಿ ಬರೆದಿರೋ ಶ್ಲೋಕ. ಶ್ರೀವಾಸದೇವರು ಪೂಜೆ ಮಾಡಿದ್ದು ಗುರುತಾಗಿ ಸಿಕ್ಕಿದ ಶ್ಲೋಕ ಅದು ಒಂದೇ. ಅದು ಕೃಷ್ಣ ಉಡುಪಿ ಕೃಷ್ಣನ ಮೇಲದು, ಶ್ರೀವಾಸ ದೇವರ ಮೇಲಿದು. ಅದೇ ರೀತಿ ಅನೇಕ ಗ್ರಂಥಗಳೆಲ್ಲ ಈ ಸಿಗ್ತಾ ಬಂದಿದೆ ವ್ಯಾಸರಾಜರದು. ಅಂತ ಮಹಾನುಭಾವರು ವ್ಯಾಸರಾಜರು, ಎಲ್ಲದಕ್ಕೂ ಕುರುಹುಗಳು ಸಿಗ್ತಾ ಇದ್ದಾರೆ. ಇಷ್ಟು ಮಾಡಿಕೊಂಡು ಉಡುಪಿಯಿಂದ ವಾಪಸ್ ಬರ್ತಾರೆ. ಅಷ್ಟೊತ್ತಿಗೆ ಕೃಷ್ಣದೇವರಾದ ನಿರ್ಯಾಣ ಹೊಂದಿರ್ತಾನೆ ಮಧ್ಯಾಹ್ನೆ. ಇಂಥ ಅನೇಕ ಕನಕದಾಸರು ಶಿಷ್ಯರಾಗ್ತಾರೆ, ಪುರಂದರಾಸರು ಶಿಷ್ಯರಾಗ್ತಾರೆ. ಪುರಂದರಾಸರು ವ್ಯಾಸರಾಜರನ್ನ ಸುಮ್ಮನೆ ಗುರುಗಳು ಅಂತ ಕರೆಯೋದಿಲ್ಲ. ವರಗುರು ಉಪದೇಶ ನೆರವಾಯಿ ತೆನಗೀಗ ಇನ್ನೇನಿನ್ನೇನು, ಚಿನ್ಮಯ ಪುರಂದರ ವಿಠಲಯ್ಯ ದೊರಕಿದ ಇನ್ನೇನಿನ್ನೇನು. ಅದು ದೇವರನ್ನ ತೋರಿಸಿಕೊಟ್ಟ ಗುರುಗಳು ಅಂತ ಕೊಂಡಾಡ್ತಾರೆ, ನೆನಪಿಟ್ಕೋಬೇಕು. ಮಧುಕರ ವೃತ್ತಿ ಎನ್ನದು ಅದು ಬಲು ಚೆನ್ನದು ಅನೇಕ ರೀತಿಯಲ್ಲಿ ಕೊಂಡಾಡ್ತಾ ವ್ಯಾಸರಾಜರ ಹತ್ರ ಬಂದಾಗ ಪುರಂದರದಾಸರಿಗೆ 40 ಆಗಿತ್ತಾಗಲೇ ನೆನ್ಪಿಟ್ಕೊಳ್ಳಿ. 40 4 ಗಂಡು ಮಕ್ಕಳಿದ್ರು, ಒಬ್ಬ ಹೆಣ್ಮಗಳಿದ್ಲು, ಚಿರುವಾರ ವೃತ್ತಿಯಲ್ಲಿ ಮುಂದೆ ಬಂದಿದ್ರು. 40 ಮಿನಿಮಮ್ ಆಗಿತ್ತು ಅವ್ರಿಗೆ. ಅಂಥವ್ರು ಇವ್ರ ಹತ್ರ ಬಂದ ಮೇಲೆ ಇನ್ನೂ 40 ಇದ್ರು ಸರಿಯಾಗಿ, ಒಟ್ಟು 84 ಇದ್ದಿತ್ತು. 80-84 ಪುರಂದರ ಆ ಅಷ್ಟು ದಿವಸದಲ್ಲಿ 4,75,000 ಕೃತಿಗಳು ಬರೀತಾರೆ ಅಂದ್ರೆ ಎಂಥ ವಂಡರಸು ಪುರಂದರದಾಸರು. ಅದಕ್ಕೆಲ್ಲ ಸ್ಫೂರ್ತಿ ವ್ಯಾಸರಾಜರು. ಪುರಂದರ ಈಸು ಮುನಿಗಳಿದ್ದೇನು ಮಾಡಿದರು, ವ್ಯಾಸಮುನಿ ಮಧ್ವ ಮತವನ್ನು ಉದ್ಧರಿಸಿದ ಅಂತ ಹೇಳಿದವರು ಪುರಂದರದಾಸರು. ಈಸು ಮುನಿಗಳಿದ್ದೇನು ಮಾಡಿದರು. ಇದೇ ಸಮಯಕ್ಕೆ ಒಬ್ರು ಸುರೇಂದ್ರ ತೀರ್ಥರು ಬರ್ತಾರೆ. ಒಂದು ವ್ಯಾಸರಾದ್ರೆ ಅವ್ರು ಭಾರಿ ಸ್ನೇಹ, ಆ ದೊಡ್ಡ ಕಥೆ ಅದೆಲ್ಲ ಹೇಳೋದಕ್ಕೆ ಗೊತ್ತಿಲ್ಲ. ವಿಜೇಂದ್ರ ಸ್ವಾಮಿಗಳು ವಿಷ್ಣು ತೀರ್ಥರು ಅಂತ ಅವರ ಹೆಸರು. ಮೊದಲು ವಿಠಲಾಚಾರ್ಯರು ಅಂತ ಹೆಸರು. ಅನುಗ್ರಹದಿಂದನೇ ವ್ಯಾಸರ ಅನುಗ್ರಹದಿಂದ ಹುಟ್ಟಿದ್ರು. ಅವರತ್ರೇ ಪಾಠ ಓದಿದ್ರು, ಅವರತ್ರೇ ಸನ್ಯಾಸನೂ ಆಯಿತು. ವಿಷ್ಣು ತೀರ್ಥ ಹೆಸರಿಟ್ರು. ಭಾರಿ ಬುದ್ಧಿವಂತರಾಗಿದ್ದರು, ಸದಾಚಾರ್ಯಗಳಾಗಿದ್ದರು. ಸುರೇಂದ್ರ ತೀರ್ಥರು ಬಂದರು, ನೋಡಿದರು. ಈ ಹುಡುಗ ನಮ್ಮ ಮಠಕ್ಕೆ ಬಂದರೆ ಭಾರಿ ಚೆನ್ನಾಗಿರ್ತದೆ ಅನಿಸ್ತೇ ಅವರಿಗೆ. ಒಂದು ದಿವಸ ಊಟಕ್ಕೆ ಕೊಡಬೇಕು, ಕೃಷ್ಣಾರ್ಪಣ ಅನ್ನಬೇಕು, ನಾವು ತಗೊಳ್ಳೋದಿಲ್ಲ, ಒಂದು ಮಾತು ಕೊಟ್ಟರೆ ತಗೋತೀವಿ ಅಂತ ಹೇಳಿದರು ವ್ಯಾಸರಾಜರಿಗೆ. ವ್ಯಾಸರ ಏನು ಕೇಳ್ತೀರಾ ಕೇಳಿ ಅಂತ ಹೇಳಿದರು. ನೀವು ಕೊಡಲೇಬೇಕು, ಅವಶ್ಯ ಕೊಡ್ತೇನೆ ಕೇಳಿ ಅಂತ ಹೇಳಿದರು. ನಿಮ್ಮ ಶಿಷ್ಯ ಇದ್ದಾರೆ ವಿಷ್ಣು ತೀರ್ಥರು, ನಮ್ಮ ಮಠಕ್ಕೆ ಕೊಟ್ಟುಬಿಡಿ ಅಂತ ಕೇಳಿದರು. ನಮ್ಮ ಮಠಕ್ಕೆ ಕೊಟ್ಟುಬಿಡಿ. ಇವತ್ತು ಮಠದ ಅಭಿಮಾನ ಭಾರಿ ಜಾಸ್ತಿ ಇರ್ತದೆ, ಮಠಾತೀತ ಅಭಿಮಾನ ಬರೋದು ಭಾರಿ ಕಷ್ಟ, ನಿಮ್ಮ ಶಿಷ್ಯ ನಮಗೆ ಕೊಡಿ ಅಂದ್ರಂತ. ತಕ್ಷಣ ವ್ಯಾಸರಾಜರು ಆಗಿಲ್ಲದ ಕೊಟ್ಟುಬಿಟ್ರಂತ. ಯಾರು ಕೊಡ್ತಾರೆ, ತಮ್ಮ ಮಠಕ್ಕೆ ಇಟ್ಕೊಂಡಿದ್ದಿದ್ರೆ ವಿಜೇಂದ್ರ ಸ್ವಾಮಿ ಏನು ಮಾಡಿದೆ, ಎಲ್ಲ ವ್ಯಾಸರಾಜ ಮಠಕ್ಕೆ ಕೀರ್ತಿ ಬರ್ತಿತ್ತು. ಅದು ನೋಡಲಿಲ್ಲ, ಎಲ್ಲಿದ್ರು ನಮ್ಮ ಶಿಷ್ಯ ತಾನೆ, ಆ ಭಾವನೆ ಬಂತವರಿ. ಎಲ್ಲಿದ್ರು ನಮ್ಮ ಶಿಷ್ಯರೇ ತಗೊಳ್ಳಿ ಅಂತ ಹೇಳಿಬಿಟ್ರು. ಎಂಥ ತ್ಯಾಗ ಗೊತ್ತಾ ಇದು, ಯಾರನ್ನು ಅಷ್ಟು ಪ್ರೀತಿಯಿಂದ ಬೆಳೆಸಿದ್ದಾರೆ, ಪ್ರೀತಿಯಿಂದ ಪಾಠ ಹೇಳಿಕೊಟ್ಟಿದ್ದಾರೆ, ಅಷ್ಟು ತಯಾರು ಮಾಡಿದ್ದಾರೆ, ಅವರನ್ನು ಕೇಳಿದರೆ ಆಯ್ತು ತಗೊಳ್ಳಿ ಕೊಟ್ಟುಬಿಟ್ರಂತ. ಹಾಗೆ ಎಂಥ ತ್ಯಾಗ ಬುದ್ಧಿ ಅದು. ಈ ಮಾತನ್ನು ಪುರಂದರದಾಸರು ಬರೀತಾರೆ. ಶ್ರೀ ಸುರೇಂದ್ರ ಪುತ್ರ ಭಿಕ್ಷವೇ ಮೇಡಿ ಬೇಳೆ ನೀಡಿ ಮಠವನ್ನು ಉದ್ಧರಿಸಿದ ಕಾರಣ ಈಸು ಮುನಿಗಳಿದ್ದೇನು ಮಾಡಿದರು, ವ್ಯಾಸಮುನಿ ಮಧ್ವ ಮತವನ್ನು ಉದ್ಧರಿಸಿದ. ಅವರು ಮುಂದೆ ಕುಂಭಕೋಣಕ್ಕೆ ಹೋಗ್ತಾರೆ. ಸುರೇಂದ್ರ ತೀರ್ಥ ವಿಷ್ಣು ತೀರ್ಥರೊಂದು ಹೆಸರನ್ನು ತೆಗೆದು ವಿಜೇಂದ್ರ ತೀರ್ಥರೊಂದು ಹೆಸರು ಇಡ್ತಾರೆ. ಅವ್ರ ಶಿಷ್ಯ ಸುಧೀಂದ್ರ ಸ್ವಾಮಿಗಳು, ಅವ್ರ ಶಿಷ್ಯ ರಾಘವೇಂದ್ರ ಸ್ವಾಮಿಗಳು. ಅಂದ್ರೆ ಯಾವತರ ಲಿಂಕ್ ವ್ಯಾಸರಾಜರಿಂದ ಬಂತು ಅಂತ ಅರ್ಥ ಮಾಡಿಕೊಂಡ್ರೆ, ವ್ಯಾಸರಾಜರದು ತೀರಾ ಒಂದು ಮಲ್ಟಿಫೇಸೆಡ್ ಪರ್ಸನಾಲಿಟಿ ಅಂತೀವಲ್ಲ ಹಾಗೆ ಅವರು ಅಷ್ಟು ಮಾಡ್ತಾರೆ. ಅದೇ ಹೊತ್ತಿಗೆ ಅನೇಕ ಜ್ಞಾನಗಳನ್ನು ಉದ್ಧಾರ ಮಾಡ್ತಾರೆ, ನಾರಾಯಣ ತೀರ್ಥರಿ ಪಾಠ ಹೇಳಿಕೊಡ್ತಾರೆ. ಬರೀ ಪಾಠ ಪ್ರವಚನ ಒಂದು ಸಾಕು ಅವ್ರ ಹೆಸರು ಉಳಿಸ್ಲಿಕ್ಕೆ, ಅವ್ರ ಗ್ರಂಥ ರಚನೆ ಒಂದು ಸಾಕು ಹೆಸರು ಉಳಿಸ್ಲಿಕ್ಕೆ, ಅವ್ರ ರಾಜಗುರುಗಳಾಗಿದ್ದು ಒಂದು ಸಾಕು ಹೆಸರು ಉಳಿಸ್ಲಿಕ್ಕೆ, ಅವ್ರ ಸಂಚಾರ ಒಂದು ಸಾಕು, ಶ್ರೀನಿವಾಸರು ಪೂಜೆ ಮಾಡಿದ್ದು ಒಂದು ಸಾಕು, ಎಲ್ಲ ಒಂದೊಂದೇ ಸಾಕು, ಗ್ರಂಥಗಳು ಒಂದೊಂದೇ ಸಾಕು. ಇಷ್ಟ ಎಲ್ಲ ಇಟ್ಕೊಂಡ್ರೆ ನಮಗೆ ಏನೂ ಗೊತ್ತಿಲ್ಲ ಅಂದ್ರೆ ನಾವು ಸಾಕಲ್ಲ, ಸಾಕು ಅಂದ್ರೆ ಸಾಕೇ ಸಾಕು ಅನಿಸಿಬಿಡ್ತದೆ, ಅವ್ರು ಸಾಕು ನಾವು ಇರೋದೇ ಸಾಕು ಅನ್ನೋಷ್ಟು ಮಟ್ಟಿ ಕೆಟ್ಟದಾಗಿಬಿಡ್ತದೆ ಅಷ್ಟೇ. ತಮಾಷೆ ಗೊತ್ತಾ, ಇನ್ನೊಂದು ಸಾವಿರಾರು ವರ್ಷ ಆದ್ಮೇಲೆ ಒಂದು ವಾದ ಹುಟ್ಟಬಹುದು. ಏನಂತ ವಾದ? ಗ್ರಂಥ ಬರೆದ ವ್ಯಾಸರಾಜರೇ ಬೇರೆ, ಕನ್ನಡ ಹಾಡು ಬರೆದ ವ್ಯಾಸರಾಜರೇ ಬೇರೆ, ಮತ್ತೆ ಶ್ರೀವಾಸರ ಪೂಜೆ ಮಾಡಿದ ವ್ಯಾಸರಾಜರೇ ಬೇರೆ. ಈಗ ಒಬ್ಬರೇ ಮಾಡೋಕ್ಕಾಗೋದಿಲ್ಲ, ಆದ್ರೆ ನಮಗೆ ಮಾಡೋಕ್ಕಾಗೋದಿಲ್ವಲ್ಲ, ಆದ್ದರಿಂದ ವ್ಯಾಸರಾಜ ಅನೇಕರಾಗಿರ್ಬೇಕು ಬಹುಶಃ ಅಂತ ತಿಳ್ಕೊಂಡ್ಬಿಡ್ತಾ. ಒಬ್ಬರು ಹೇಗೆ ಮಾಡ್ತಾರೆ ಇಷ್ಟೊಂದು ಕೆಲಸ ಅಂತ ಅರ್ಥ. ಇವತ್ತು ಪುಣ್ಯಕ್ಕಿನ್ನ ಅಂತ ವಾದ ಬಂದಿಲ್ಲ ದೇವರ ದಯ, ಆ ಕಾಲದಲ್ಲ ವಿರೋಧರಿಂದ ಅರ್ಥ ಆಗ್ತದೆ. ಅನುಗ್ರಹ ಇದ್ರೆ ಏನ್ ಮಾಡ್ಲಿಕ್ಕೆ ಬರ್ತದೆ? ಪರಂ ಶ್ರೀಮತ್ ಪೂರ್ಣ ಪ್ರಮತಿ ಗುರು ಕಾರುಣ್ಯ ಸರಣಿಂ ಪ್ರಪನ್ನಾಹ ಮಾನ್ಯಾಸ್ಮಃ ಕಿಮಪಿ ಚ ವದಂತೋ ಅಪಿ ಮಹತಾಂ. ದೇವರ ದಯೆ ಇದ್ರೆ ಏನ್ ಬೇಕಾದ್ರೂ ಮಾಡಕ್ ಬರ್ತದೆ, ಇಲ್ಲವರ ತೇನವಿನ ತೃಣಮಪಿ ನ ಚಲತಿ. ವ್ಯಾಸತ್ರಯದಲ್ಲಿ ಒಂದೊಂದು ಬರ್ಲಿಕ್ಕೂ ಅವರೊಬ್ಬರೇ ಬೇಕು. ಮತ್ತೆ ಒಂದು ತಾತ್ಪರ್ಯ ಚಂದ್ರಿಕ ಬರೆದ ವ್ಯಾಸರಾಯರೇ ಬೇರೆ, ತರ್ಕತಾಂಡ ಬರೆದ ವ್ಯಾಸರಾಯ, ಯಾಕಂದ್ರೆ ಡಿಫ್ರೆಂಟ್ ಫೀಲ್ಡ್ ಅದು. ಒಂದು ತರ್ಕತಾಂಡ ಹೊಸ ಶಾಸ್ತ್ರ ಅದು, ಈ ಶಾಸ್ತ್ರ ಬೇರೆ ಆ ಶಾಸ್ತ್ರ ಬೇರೆ, ಅದನ್ನು ಬರೆದವ್ರು ಭಾರಿ ತಾರ್ಕಿಕರಾಯ ತಿಳ್ಕೊಂಡ್ಬಿಡ್ತಾರೆ. ಆದರೆ ವ್ಯಾಸರಾಯರು ಒಬ್ಬರೇ ಎಲ್ಲದನ್ನು ಮಾಡಿದರು. ಅವ್ರ ಬಗ್ಗೆ ದಾಸಗುಪ್ತ ಹೇಳ್ತಾರೆ, ಅದು ಆಕ್ಸ್ಫರ್ಡ್ ಯೂನಿವರ್ಸಿಟಿಯಲ್ಲಿ ಸಂಸ್ಕೃತ ಪ್ರೊಫೆಸರ್ ಆಗಿದ್ದವರು ಎಸ್ ಎನ್ ದಾಸಗುಪ್ತ ಅಂತೇಳಿ ಅವ್ರು ಹೇಳ್ತಾರೆ. ಅವ್ರೇನ್ ಮಾಡಿದ್ರು, ಹಿಸ್ಟ್ರಿ ಆಫ್ ಇಂಡಿಯನ್ ಫಿಲಾಸಫಿ ಬರಲಿಕ್ಕೆ ಅಂತ ಹೊರಟರು. 5 ವಾಲ್ಯೂಮ್ ಬರೀತಾರ, ಮೊದಲು 3 ವಾಲ್ಯೂಮ್ ಬರೆದು ಬಿಟ್ಟರು, ಅದೆಲ್ಲ ಸಂಖ್ಯೆ ಎಲ್ಲ ಬರ್ಕೋತೋ ಬಂದರು. 4 ಮತ್ತು ಸಿದ್ಧಾಂತ ಬರಿಬೇಕಾಯ್ತು, ಅವ್ರು ಮೊದಲು ಬರೀತಾರ ಅವರು ಎಲ್ಲ ಸಿದ್ಧಾಂತ ಬರೆಯ ಹಾಗೆ, ಮತ್ತು ಸಿದ್ಧಾಂತದ ಬಗ್ಗೆನು ಬರೀಲಿಕ್ಕೆ ಅಂತ ಹೇಳಿ ನಾನು ಇಟ್ಟದ್ದೆ ಕ್ಯಾಶುವಲ್ ಅಪ್ರೋಚ್, ಪುಸ್ತಕ ತರ ಓದಕ್ಕೆ ಶುರು ಮಾಡಿಬಿಟ್ಟೆ. ನನಗೆ ಆಶ್ಚರ್ಯ ಆಯಿತು, ಎಂಥ ಸಿದ್ಧಾಂತ ಅಂತ ಆಶ್ಚರ್ಯ ಆಯಿತು ಅಂತ ಹೇಳ್ತಾರೆ. ಉಳಿದೆಲ್ಲ ಸಿದ್ಧಾಂತಗಳು ಕೂಡ ಒಂದಲ್ಲ ಒಂದು ಸ್ಟೇಜ್ನಲ್ಲಿ ಏನೇನೋ ಆಗೋಗ್ಬಿಡ್ತವೆ. ಮಧು ಸಿದ್ಧಾಂತ ಹಾಗಲ್ಲ, ವಿಚಿತ್ರವಾದ ಸಿದ್ಧಾಂತ ಇದು. ನಾನ್ ಕಾಂಪ್ರಮೈಸ್ ಇನ್ ಡ್ಯುಯಲಿಸಂ ಅಂತ ಕರೀತಾರೆ, ನಾನ್ ಕಾಂಪ್ರಮೈಸ್ ಇನ್ ಡ್ಯುಯಲಿಸಂ. ಮಧ್ವಾಚಾರ್ಯರು ಅವರ ಶಿಷ್ಯರು ಭಾರಿ ದೊಡ್ಡವರು ಅಂತ ಬರೆದು ಮುಂದೆ ಜಯತೀರ್ಥ ಗ್ರಂಥ ಓದಿದೆ. ವ್ಯಾಸರಾಯ ಪ್ರಿಫೇಸ್ ಅಲ್ಲಿ ಬರೀತಾರೆ ಈ ಮಾತನ್ನು, ಪ್ರಿಫೇಸ್ ಅಲ್ಲೇ ಬರೆದು ಬಿಡ್ತಾರೆ. ಓದಿದೆ, ನನಗೆ ಆಶ್ಚರ್ಯ ಆಯಿತು. ಇಡೀ ಜಗತ್ತಿನ ಇತಿಹಾಸದೊಳಗೆ ಅತ್ಯದ್ಭುತವಾದ ವಾದ ಸರಣಿ ಕೊಟ್ಟವರು ಅಂದ್ರೆ ಮಧ್ವಾಚಾರ್ಯರು ಶಿಷ್ಯರು ಅಂತ ಹೇಳಿದ್ದ. ಇಡೀ ಇತಿಹಾಸದೊಳಗೆ ಇನ್ ಇನ್ ಮೈ ಒಪಿನಿಯನ್, ಶ್ರೀ ಜಯತೀರ್ಥ ಅಂಡ್ ವ್ಯಾಸತೀರ್ಥ ಪ್ರೆಸೆಂಟ್ ದಿ ಹೈಯೆಸ್ಟ್ ಡೈರೆಕ್ಟಿಕಲ್ ಸ್ಕಿಲ್ ಇಂಡಿಯನ್ ಥಾಟ್, ನೇ ಯುರೋಪಿಯನ್ ಥಾಟ್ ಅಂತ ಬರೀತಾರೆ. ಬರೀ ಇಂಡಿಯನ್ ಥಾಟ್ ಅಲ್ಲ, ಹೈಯೆಸ್ಟ್ ಕೊಟ್ಟವರು ವ್ಯಾಸರಾಜರು ವಾದಿರಾಜ. ಮತ್ತೆ ಹೇಳ್ತಾನೆ, ಅನ್ಫಾರ್ಚುನೇಟ್ ಜನ ಗೊತ್ತಿಲ್ಲಲ್ಲ ಅಂತ ಹೇಳ್ತಾನೆ. ಅದಾದ ಆಶ್ಚರ್ಯ, ಜನ ಗೊತ್ತಿಲ್ಲ ಇದೆಲ್ಲ ಕೂಡ. ಅನೇಕರು ತಪ್ಪು ತಿಳ್ಕೊಂಬಿಟ್ಟಿದ್ದಾರೆ, ಅದ್ವೈತ ಇದೆ ಫೈನಲ್ ಫೇಸ್ ಆಫ್ ಇಂಡಿಯನ್ ಥಾಟ್ ಅಂತ ತಿಳ್ಕೊಂಬಿಟ್ಟಿದ್ದಾರೆ. ತಪ್ಪದು, ದ್ವೈತ ಇದೆ ಫೈನಲ್ ಫೇಸ್ ಆಫ್ ಇಂಡಿಯನ್ ಥಾಟ್. ಅದನ್ನು ಗೊತ್ತಾಗಬೇಕಾದ್ರೆ ಮಧ್ವಾಂಡಿ ಫಾಲೋಸ್ ಓದಬೇಕು ಅಂತ ಹೇಳ್ತಾರೆ. ಇಷ್ಟು ಪರಿವರ್ತನೆ ಹೊಂತಾನೆ ವ್ಯಾಸರಾಜರಿಗಂಥದ ಬಗ್ಗೆ, ಅಷ್ಟು ಸಲ್ಯೂಟ್ ಹೊಡಿತಾನೆ. ಅದು ಹೇಳ್ತಾನೆ, ತತ್ವಚಿಂತಾಬಡಿ ಅಂತ ಒಂದು ಗ್ರಂಥ ಇದೆ, ನವ್ಯನ್ಯಾಯದ ಒಂದು ಸ್ಟ್ಯಾಂಡರ್ಡ್ ಟೆಕ್ಸ್ಟ್ ಅದು, ಗಂಗೇಶ್ ಉಪಾಧ್ಯಾಯ ಅಂತ ಬರೆದಿರೋದು. ಅದ್ರ ಬಗ್ಗೆ ಬರೀತಾನಂತ ವ್ಯಾಸರಾಯರು ಖಂಡನೆ ಮಾಡ್ತಾರೆ ತರ್ಕತಾಂಡವದೊಳಗೆ. ಯಾಕೆ ಖಂಡನೆ ಮಾಡ್ತಾರೆ ವ್ಯಾಸರಾಯರು ಅಂದ್ರೆ, ಈ ಚಾಲೆಂಜ್ ಹಿಡಿದು ತತ್ವಚಿಂತಾಮಣಿ ಈಚ್ ಅಂಡ್ ಎವ್ರಿ ವರ್ಡ್ ಅಂತ ಹೇಳ್ತಾರೆ, ಎವ್ರಿ ವರ್ಡ್ ಆಫ್ ಇಟ್. ಅದು ಮಾಸ್ಟರ್ ಪೀಸ್ ಅದರಲ್ಲಿ, ಅದ್ರ ಪೂರ್ತಿ ತಂಡತುಂಡ ಮಾಡಿಬಿಟ್ಟಿದ್ದಾರೆ. ತರ್ಕತಾಂಡವ ತರ್ಕಶಾಸ್ತ್ರ ಕುಣಿಸಿ ಹಾಕಿಬಿಟ್ಟಿದ್ದಾರೆ ವ್ಯಾಸರಾಜರು ಅಂತ ಹೇಳ್ತಾರೆ. ಅಂತ ಕಾಂಪ್ಯಾಕ್ಟ್ ಸ್ಟೈಲು, ಅಂತ ಟ್ರೆಮೆಂಡಸ್ ಗ್ರಿಪ್ಪು, ಅಂತ ಪರ್ಫೆಕ್ಷನ್, ಅದೆಲ್ಲ ಹೇಳಿ ಕೊನೆ ಕೋಟ್ ಮಾಡ್ಬೇಕಾದ್ರೆ ಏನ್ ಬರೀತಾರೆ ಗೊತ್ತು? ಇಲ್ಲಿಂದ ಬರದೆ ಅಂತ ಹೇಳಿದ್ರೆ ತದುಕ್ತವಂ ಪದ್ಧತವು ಅಂತ ಹೇಳ್ತಾರೆ, ಪ್ರಮಾಣ ಪದ್ಧತಿಯಲ್ಲಿ ಹೇಳಿದ್ದಾರೆ ಅಂತ ಬರೀತಾರೆ. ಇಷ್ಟೆಲ್ಲ ಹೇಳಿ ನಾ ಹೇಳಿದೆ ಅಲ್ಲ ಜಯತೀರ್ಥ ಹೇಳಿದ್ದಾರೆ ಅಂತ ಅಲ್ಲಿಗೆ ಎಂಡ್ ಮಾಡಿಬಿಡ್ತಾರೆ. ಇದು ವ್ಯಾಸರಾಜರ ವಿನಯ, ಅವರ ಅದ್ಭುತ ಕಾವ್ಯಶಕ್ತಿ, ಇಮ್ಯಾಜಿನ್ ಮಾಡ್ಲಿಕ್ಕೆ ಆಗೋದಿಲ್ಲ. ಒಬ್ಬ ಪಂಡಿತ ಬರ್ತಾನೆ, ಪಟ್ಟಧರ ಮಿಶ್ರ ಅಂತ ಹೆಸರು, ಭಾರಿ ಪ್ರಸಿದ್ಧ ವಿದ್ವಾಂಸ ನ್ಯಾಯಾಯಿಕ. ಅವನು ವ್ಯಾಸರಾಜರ ಹತ್ರ ಬರ್ತಾನೆ, ಇವ್ರ ಹೆಸರು ಕೇಳಿದವರ ಬರಬೇಕು ಅನಿಸ್ತಿತ್ತು ಅವ್ರ ಹತ್ರ, ವಾದ ಎಲ್ಲ ಮಾಡ್ತಾನೆ. ಅವಾಗ ಹೇಳಿ ಸೋತ್ ಬಿಡ್ತಾನೆ, ಸೋತ್ ಬಿಟ್ಟು ಹೇಳ್ತಾನೆ, ನಾನು ಸೋಲು ಭಾರಿ ಖುಷಿ ಕೊಟ್ಟಿದ್ದೆ, ನನಗೆ ಸೋಲು ಬೆಟರ್ ಟಿವಿ ಸೋತ್ರ ಖುಷಿ ಆಗ್ತದಲ್ಲ ಆ ಟೈಪ್. ಅದ್ ಹೇಳ್ತಾನೆ, ಯದಧೀತಂ ತದಧೀತಂ, ಯದನಧೀತಂ ತದಪ್ಯಧೀತಂ, ಪಕ್ಷದರ ವಿಪಕ್ಷ ನಾವೇಕ್ಷೆ ವಿನಾ ನವೀನ ವ್ಯಾಸೇನ. ನಾನು ಏನು ಓದಿದ್ದೇನೆ ವ್ಯಾಸರಾಜ ಎಲ್ಲ ಓದಿದ್ದಾರೆ, ನಾನು ಏನು ಓದಿಲ್ಲ ಅದನ್ನೆಲ್ಲ ವ್ಯಾಸರಾಜರು ಓದಿಬಿಟ್ಟಿದ್ದಾರೆ. ನನಗೆ ಪ್ರತಿಯಾಳುಗಳನ್ನು ವ್ಯಾಸರಾಜರ ಹೊರತು ಇನ್ನೊಬ್ಬರು ನಾನು ಕಾಣಲಿಲ್ಲ. ಇವರು ನವೀನ ವ್ಯಾಸರು ಅಂತ ಹೇಳ್ಬಿಟ್ಟು, ನವೀನ ವ್ಯಾಸರು ಇವರು. ಇಂಥ ಪ್ರಸಿದ್ಧಿಯನ್ನ ಅವನು ಹೇಳಿದವನು, ಪಕ್ಷಧರ ಮಿಶ್ರನ ಬಾಯಿಲೆ ಬಂದ ಮಾತಿದ್ದು. ವ್ಯಾಸರಾಜರಿಂದ ಮಹತ್ತರವಾದ ಜ್ಞಾನಿಗಳು, ಅಪೂರ್ವವಾದ ಕವಿಗಳು, ಎಲ್ಲದನ್ನ ಪಡೆದ ಪುಣ್ಯಾತ್ಮರು, ಕೊನೆಗೊರು ಗ್ರಂಥಗಳಲ್ಲಿ ಹೇಳ್ತಾರೆ, ಒಳ್ಳೆ ರಮ್ಯವಾದ ಶ್ಲೋಕಗಳನ್ನು ಬರೀತಾರೆ. ಅವ್ರು ಎಷ್ಟು ಹಾರ್ಷ್ ಆಗ್ತಾರೆ ಖಂಡನೆ ಮಾಡಬೇಕಂದ್ರೆ, ಒಂದು ಕಡೆ ಇತ್ತಿ ಅಲಂ ದುರ್ಬಲ ಹಿಂಸೆಯ ಅಂತ ಬರೀತಾರೆ, ಖಂಡನೆ ಮಾಡಿಬಿಡ್ತಾರೆ, ಸಾಕು ಪಾಪ ಪ್ರಾಣಿಗಳು ಸತ್ತು ಹೋಗಿಬಿಡ್ತಾರೆ ಸಾಕು ಅಂತೇಳಿ ಇತ್ಯಲಂ ದುರ್ಬಲ ಹಿಂಸೆಯ ಅಂತ ಬರೀತಾರೆ. ಇನ್ನೊಂದು ಕಡೆ ಬರೀಬೇಕಾದ್ರೆ ಒಳ್ಳೆ ಶ್ಲೋಕ ಬರೀತಾರೆ, ಹಯಗ್ರೀವ ಪದಾಂಭೋಜ ನಖ ದೀರ್ಹಿತಿ ಚಂದ್ರಿಕಾಂ ಮನಶ್ಚಕೋರ ಸಂಸಾರ ಸಂತಪ್ತ ಸತತಂ ಶ್ರೇಯ. ಎಷ್ಟೊಳ್ಳೆ ಕಾವ್ಯ ಅದು. ಸಂಸಾರದ ತಾಪದಲ್ಲಿ ನೊಂದಂತಹ ಎಲೆ ಜೀವಾನ್ನ ಚಕೋರ ಪಕ್ಷಿಯೇ, ಇದು ಬೆಳೆದಿಂಗಳು ಬೇಕು ನಿನಗೆ, ಯಾವುದೋ ಬೆಳೆದಿಂಗಳು ಹುಡುಕಬೇಡ. ಹಯಗ್ರೀವ ಪದಾಂಭೋಜ ನಖ ದೀರ್ಹಿತಿ ಚಂದ್ರಿಕಾಂ, ಪರಮಾತ್ಮನಾದ ಹಯಗ್ರೀವ ದೇವರ ಪಾದಕಮಲದ ಉಗುರುಗಳ ಒಂದು ಬೆಳಕಿದೆಯಲ್ಲ, ಅದರಲ್ಲಿ ಆಶ್ರಯಿಸು, ಸುಖವಾಗಿರ್ಲಿಕ್ಕೆ ಬರುತ್ತೆ ಅಂತ ಹೇಳ್ತಾರೆ. ತದಲಂ ಬಹುಲೋಕ ವಿಚಿಂತನೆಯ ಪ್ರವಣಂ ಕುರು ಮಾನಸ ಮೀಶ ಪದೇ. ಪರಮಾತ್ಮನ ಪಾದದ ಕಮಲದ ನಖಗಳ ಬೆಳದಿಂಗಲಲ್ಲಿ ವಿಹಾರ ಮಾಡು. ಒಳ್ಳೆ ಕಾವ್ಯ, ಒಳ್ಳೆ ಶಾಸ್ತ್ರ. ಶಮಯನ್ ಭವಸಂತಾಪಂ ರಮಯನ್ ಸಾಧುಚಾತಕಾನ್ ಕೃಷ್ಣಮೇಘ ಕೃಪಾದೃಷ್ಟಿ ವೃಷ್ಟ್ಯ ಪುಷ್ಣಾತು ಮಾಮಪಿ. ಎಂಥ ಕಾವ್ಯ! ಶ್ರೀಮದ್ ಆನಂದ ತೀರ್ಥಾರ್ಯ ಪಾದಪಂಕಜ ರೇಣವ ಪವಿತ್ರಯಂತು ಮಾಂ ನಿತ್ಯಂ ಪಾಪ ಪಾಠನ ಪಂಡಿತಾ. ಅವನು ಶ್ಲೋಕ ಅಷ್ಟಾದರೂ ಓದೋದು ಕರಿಬೇಕು ಜನಗಳು. ನ್ಯಾಯಮೂರ್ತ ಬರೆದವರು ಆದ್ಯಂತ ಶ್ಲೋಕ ಓದಿ ಅದನ್ನ, ಎಷ್ಟು ಕಾವ್ಯವಾಗಿರ್ತದೆ ಆಶ್ಚರ್ಯ ಆಗಿಬಿಡುತ್ತೆ. ವ್ಯಾಸರಾಜರು ವ್ಯಾಸರಾಜರೇನೆ, ಇಷ್ಟೆಲ್ಲ ಸಾಧನೆಗಳನ್ನು ಮಾಡಿ ಕೊನೆ 1839 ಅವರು ಈ ಆನೆಗೊಂದೆಯಲ್ಲಿ, ಅದೇ ಹಂಪೆಯಲ್ಲೇನೆ, ವೃಂದಾವನ ಪ್ರವೇಶ ಮಾಡ್ತಾರೆ. ಸ್ವತಃ ಅಚ್ಯುತ ದೇವರಾಯ ರಾಜನಾಗಿರ್ತಾನಾಗ. ಬಹಳ ಅದ್ಭುತವಾದ ಕೆತ್ತನೆಯ ಕಲೆ ಇರ್ತ ವೃಂದಾವನವನ್ನು ನಾವು ಕಾಣ್ತೇವೆ. ಅವರ ಶಿಷ್ಯರು ಅದನ್ನು ಪ್ರತಿಷ್ಠಾಪನೆ ಮಾಡ್ತಾರೆ. ಇವತ್ತಿಗೂ ಕೂಡ ನಾ ವೃಂದಾವನದಲ್ಲಿ ಬಹಳ ವೈಭವದ ವೃಂದಾವನ ಅಂದರೆ ವ್ಯಾಸರಾಜ ವೃಂದಾವನೇನೆ. ರಾಜಮಹಾರಾಜರುಗಳು ಆರಾಧನೆ ಮಾಡಿದ ವೃಂದಾವನ ಅದು. ವ್ಯಾಸರಾಜರ ಕಾಲ ಹೀ ಒಟ್ಟು 92 ಕಾಲ ಇರ್ತಾರೆ ವ್ಯಾಸರಾಜರು. 92 ಫುಲ್ ಸ್ಪ್ಯಾನ್ ಅವರು. ವ್ಯಾಸರಾಜರ ಬಗ್ಗೆ ನೋಡಿ, 120 ಇದ್ದವರು ಅವರು. 92 ಕಾಲ ಅದ್ಭುತಗಳ ಸರಮಾಲೆ ಮಾಡಿದ ಹಿರಿಮೆ ವ್ಯಾಸರಾಜರು. ಮಠಕ್ಕೆ ಅವರ ಹೆಸರೇ ಬಂದೋಯ್ತು ಮುಂದೆ. ಇಂಥ ಮಹಾನುಭಾವರ ಸ್ಮರಣೆ ಎಂಬುದು ಸಾಮಾನ್ಯ ಅಲ್ಲ, ಅದನ್ನು ಓದಬೇಕು. ಮಕ್ಕಳಿಗೆ ಅವರ ಕಥೆ ಹೇಳಿದ್ರೆ ಒಳ್ಳೆ ಸ್ಫೂರ್ತಿ ಬರುತ್ತದೆ. ಅವರು ನಮ್ಮ ಜನಗೆ ಬೇರೆ ಕಡೆ ಕೇಳಿ ಅಭ್ಯಾಸ ಆಗಿಬಿಟ್ಟಿರ್ತಾರೆ. ಅವ್ರದ್ದು ಇವ್ರದ್ದೆಲ್ಲ ದಿನ ಓದ್ತಿರ್ತಾರೆ ಪಾಠದೊಳಗೆ. ಇಲ್ಲಿ ಪಾಠದಲ್ಲಿಲ್ಲ, ಇದರಲ್ಲಿಲ್ಲ, ಎಲ್ಲಿ ಓದಬೇಕು ಇವ್ರ ಕಥೆನ ಆಗಿ ಲೆಕ್ಕ ಹಾಕಿ ನೋಡಂತೆ. ಅವರಿಗೆ ಆದರೆ ಬೇರೆ ಕಡೆ ಎಲ್ಲ ಟೆಕ್ಸ್ಟ್ ಬುಕ್ಕಲ್ಲಿ ಸೇರಿಸ್ಬಿಟ್ಟಿರ್ತಾರೆ ಬೇರೆ ಮತದವರು. ನಮ್ಮದು ಅಲ್ಲಂತೂ ಇಲ್ಲ, ನಮ್ಮಲ್ಲಿ ಬುಕ್ಸೇ ಇಲ್ಲ, ಅದೊಂದು ಯೋಚನೆ ಇಲ್ಲ. ಬುಕ್ಸ್ ಇಲ್ಲ, ಅವ್ರಿಗೆ ಟೆಕ್ಸ್ಟ್ ಬುಕ್ಸ್ ಅಲ್ಲಿ ನೋ ಎಂಟ್ರಿ. ಮತ್ತೆಲ್ಲಿ ಓದಬೇಕು, ಪಾಠ ಇಲ್ಲ, ಪ್ರವಚನ ಇಲ್ಲ. ಅಂದಮೇಲೆ ಜನಕ್ಕೆ ಹೇಗೆ ಗೊತ್ತಾಗಬೇಕು ಲೆಕ್ಕ ಹಾಕಿ? ಅದನ್ನ ಅರ್ಥ ಮಾಡಿಕೊಂಡು ಪ್ರತಿಯೊಬ್ಬರು ತಮ್ಮ ಮಕ್ಕಳಿಗೆ ವ್ಯಾಸರಾಜರ ಮಹಿಮೆ ಹೇಳಿದರೆ ನಾಳೆ ನಮ್ಮ ಎಷ್ಟು ದೊಡ್ಡ ಮತ ನಮ್ಮದು ಅಂತ ಭಾವನೆ ಬರ್ತದೆ. ಗ್ರಂಥ ಓದಬೇಕು ಅನ್ನೋ ಒಂದು ಸ್ಫೂರ್ತಿ ಬರ್ತದೆ. ಓದಿದ ಮೇಲೆ ಒಳ್ಳೆ ಪೂರ್ವವಾದಂತಹ ಜ್ಞಾನಿಗಳಾಗಿ ಸಮಾಜಕ್ಕೆ ಉಪಕಾರ. ಒಂದೇ ಕೆರೆ ಕಟ್ಟಿಸಿದ್ರು, ಅನ್ನ ಕೊಟ್ಟರು, ರಾಜನನ್ನ ಕಾಪಾಡಿದರು, ದೇಶ ಉಳಿಸಿದ್ರು, ಗ್ರಂಥಗಳಂದರೆ ಮತ ಪ್ರಸಾರ ಮಾಡಿದರು, ಜೀವಕ್ಕೆ ಅನ್ನ ಕೊಟ್ಟರು, ಎಷ್ಟು ಕೆಲಸ ಮಾಡಿದ್ದಾರೆ ಗೊತ್ತಾ? ಇಮ್ಯಾಜಿನ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಪುಣ್ಯಾತ್ಮರು ಇಂಥ ಮಹಾನುಭಾವರ ಸ್ಮರಣೆ ಹೇಳ್ತಾರೆ. ಸಾಮಾನ್ಯವಾಗಿ ಗುರುಗಳಿಂದ ಬರೀ ಎಸ್ಸರಿಸಿಕೊಳ್ಳೋದು ಕಷ್ಟ. ಇವರನ್ನ ಸ್ವತಃ ಶ್ರೀಪಾದರಾಜರು ಪಾಠ ಹೇಳಿದ ಗುರುಗಳು ಹೇಳುತ್ತಾರೆ. ಸಾಸಿರ ಜಿಹ್ವೆಗಳುಳ್ಳ ಶೇಷನೆ ಕೊಂಡಾಡಬೇಕು ವ್ಯಾಸಮುನಿರಾಯರ ಸನ್ಯಾಸ ದಿರವ. ಶ್ರೀಪಾದರಾಜರ ಮಾತು. ವ್ಯಾಸರಾಯರ ಸನ್ಯಾಸನ ಯಾರು ಕೊಂಡಾಡಬೇಕು ಅಂದ್ರೆ ಶೇಷದೇವರು ಕೊಂಡಾಡಬೇಕಂತ. ಸಾಸಿರ ಜಿಹ್ವೆಗಳುಳ್ಳ ಶೇಷನೆ ಕೊಂಡಾಡಬೇಕು ವ್ಯಾಸಮುನಿರಾಯರ ಸನ್ಯಾಸ ದಿರ. ನಿಷ್ಕಳಂಕವಾದ ಜೀವನ. 92 ಸನ್ಯಾಸಕ್ಕೆ ಒಂದು ಚೂರು ಲೋಪದ ಹೆಸರು ಬರಬಾರದು ಅಂತ ಪವಿತ್ರವಾದ ಸನ್ಯಾಸ. ಇದರ ದಾವನು ನಿನಗೆ ವ್ಯಾಸಮುನಿರಾಯ. ಮತ್ತೆ ನಿಮ್ಗೆ ಯಾರು ನಿಮ್ಮ ಎದುರಿಗಿದ್ದಾರೆ ವ್ಯಾಸರಾಯರೇ ಅಂದು ಗುರುಗಳು ಕೊಂಡಾಡ್ತಾರೆ ಅಂದ್ರೆ ನಿಜವಾದ ಗೌರವ ಸಿಕ್ತು. ಪುರಂದ್ರದಾಸರು ಅಷ್ಟು ದೊಡ್ಡವರಾಗಿದ್ದರೆ ಅವರಿವ್ರನ್ನ ಹೊಡುತ್ತಾರೆ, ಈ ಸುಮುನಿಗಳಿದ್ದೇನು ಮಾಡಿದರು ಅಂತ ಇವ್ರನ್ನ ಹೊಡುತ್ತಾರೆ. ಅನಂತರದ ಪರಂಪರೆ ವ್ಯಾಸರಾಯರ ಸ್ಮರಿಸರು. ವ್ಯಾಸರಾಯರ ಸ್ಮರಿಸಲು ಯೇಸು ಜನ್ಮದ ಪಾಪ ಸುಟ್ಟು ಬೂದಿಯಾಗುತ್ತೆ ಅಂತ ವಿಜಯದಾಸರು ಹೇಳ್ತಾರೆ. ಅಂಥವರನ್ನ ಅರ್ಥಿಕಲ್ಪಿತ ಕಲ್ಪೋಯಂ ಪ್ರತ್ಯರ್ಥಿ ಗಜಗೇಸರಿ ವ್ಯಾಸತೀರ್ಥ ಗುರುರ್ಭೂಯಾತ್ ಅಸ್ಮದಿಷ್ಟಾರ್ಥ ಸಿದ್ಧಯೇ ಅಂತ ಸ್ತೋತ್ರ ಮಾಡಬೇಕು. ಶ್ರೀ ರಾಘವೇಂದ್ರ ಸ್ವಾಮಿಗಳು ತಮ್ಮ ಗ್ರಂಥಗಳಲ್ಲಿ ಅವರನ್ನು ಕೊಂಡಾಡಬೇಕಾದ್ರೆ ವ್ಯಾಸತೀರ್ಥ ಮುನೀನ್ ಸೇವೆ ದುರ್ವಾದಿ ಪಡಿಪಕ್ಷಿಪಾನ್ ಅಂತ ಹೇಳ್ತಾರೆ. ಪದವಾಕ್ಯ ಪ್ರಮಾಣ ಜ್ಞಾನ್ ಅಂತ ಹೇಳ್ತಾ ಸಂಪ್ರದಾಯಾರ್ಥ ಕೋವಿದ. ವ್ಯಾಸತೀರ್ಥ ಮುನೀನ್ ಸೇವೆ ದುರ್ವಾದಿ ಪಣಿಪಕ್ಷಿಪಾನ್. ವ್ಯಾಸರಾಜರು ಎಂಥವರು ಅಂದ್ರೆ ದುರ್ವಾದಿಗಳಂತ ಗಾವಗಳಿಗೆ ಗರುಡ ಇದ್ದಾಗಿದ್ದಾರೆ ಅಂತ ಹೇಳ್ತಾರೆ. ದುರ್ವಾದಿ ಫಣಿ ಪಕ್ಷಿಪಾನ್, ದುರ್ವಾದಿ ಫಣಿಗಳಿಗೆ ಪಕ್ಷಿರಾಜರಾದ ಗರುಡನಂಥವರು ವ್ಯಾಸರಾಜರು ಅಂತ ಹೇಳ್ತಾರೆ. ಇನ್ನು ಮಾಯಾ ಗುರುಗಣಸ್ತವನದಲ್ಲಿ ಹೇಳಬೇಕಾದ್ರೆ ಮಾಯಾವಾದಿಗಳು ಅಂತಕ್ಕಂತಹ ಮತವನ್ನ ಘಟ್ಟಗಳನ್ನ ಆನೆಗಳ ಕುಂಭಸ್ಥಳ ಸಿಡಿ ಹಾಕತಕ್ಕಂತಹ ಮಧ್ವ ಸಿದ್ಧಾಂತ ನರಸಿಂಹನ ಮೂರು ಕಣ್ಣುಗಳು ಅಂತ ಕರೀತಾರೆ. ಮಧ್ವ ಸಿದ್ಧಾಂತ ನರಸಿಂಹನ ಮೂರು ಕಣ್ಣುಗಳು ವ್ಯಾಸತ್ರಯಗಳು ಅಂತ ಹೇಳ್ತಾರೆ. ಇಂಥ ಹಿರಿಮೆ ವ್ಯಾಸರಾಜರದು. ಅವರ ಬಗ್ಗೆ ನಮ್ಮ ಪ್ರತಿಷ್ಠಾನದ ಗ್ರಂಥ ಬಂದಿದೆ ವ್ಯಾಸರಾಜ ದರ್ಶನ ಅಂತ ಹೇಳಿ. ಇಡೀ ವ್ಯಾಸರಾಜ ಮಠದಲ್ಲಿ ಎಷ್ಟು ಜನ ಜ್ಞಾನಿಗಳಾಗಿದ್ದಾರೆ, ಏನೇನು ಗ್ರಂಥ ಬರೆದಿದ್ದಾರೆ, ವ್ಯಾಸರಾಜರ ಬಗ್ಗೆ ಹೇಳಿದ್ದೆಲ್ಲ ಇದೆಯಲ್ಲ, ಹೇಳದಿರೋದು ಬಹಳಷ್ಟು ವಿಷಯ ಅದರಲ್ಲಿ ಸೇರಿದೆ. ಅವ್ರ ಗ್ರಂಥ ಆದ್ಯಂತ ಶ್ಲೋಕ ಕೊಟ್ಟಿದೆ, ಅವ್ರ ಮೇಲೆ ಸ್ತೋತ್ರಗಳು ಸೇರಿದೆ, ಹರಿದಾಸರ ಹಾಡುಗಳಿವೆ. ಅದೆಲ್ಲ ನೋಡಿದಾಗ ವ್ಯಾಸರಾಯರ ಮಹಿಮೆ ಎಷ್ಟು ಊಹಾತೀತ ಅಂತ ತಿಳಿಯುತ್ತೆ. ಇನ್ನು ವ್ಯಾಸರಾಜರ ಬಗ್ಗೆ ಎಷ್ಟು ಶಾಸನ ಸಿಗ್ತಾವಲ್ಲ, ನರಹರ ತೀರ್ಥರಾದ ಮೇಲೆ ಅತಿ ಹೆಚ್ಚು ಶಾಸನ ಸಿಗೋದು ವ್ಯಾಸರಾಜರ ಮೇಲೆ. ತಿರುಪತಿಯ ಸುತ್ತಮುತ್ತ ಅನೇಕ ಶಾಸನಗಳೇ ಮಹಿಮೆ ವ್ಯಕ್ತವಾಗ್ತದೆ. ಇಂಥ ಮಹಾನುಭಾವರ ಸ್ಮರಣೆಯಿಂದ ನಮಗೆ ಒಳ್ಳೆ ಸ್ಫೂರ್ತಿ ಬಂದು ಸಿದ್ಧಾಂತದ ಬಗ್ಗೆ ಭಕ್ತಿ ಬಂದರೆ ಅದು ಸಾರ್ಥಕ ಅಂತ ಹೇಳ್ತಾ ನಮ್ಮ ಪ್ರತಿಷ್ಠಾನದಿಂದ ವ್ಯಾಸರಾಜರ ಸ್ಮರಣೆ ಇವತ್ತು ನಡೀಲಿಕ್ಕೆ ಪ್ರಾಯೋಜಕರಾಗಿ ಭಾಗವಹಿಸಿದವರು ಎಂದಿನಂತೆ ಶ್ರೀ ಎಚ್ ಎಸ್ ವಾಸುದೇವಮೂರ್ತಿ ದಂಪತಿಗಳು, ಶ್ರೀ ಡಿ ಎನ್ ಗುರುರಾಜದಾಸ್ ದಂಪತಿಗಳು, ಶ್ರೀ ವಿ ಸತ್ಯನಾರಾಯಣ ದಂಪತಿಗಳು, ಒಬ್ಬ ಅಂತರಂಗ ಭಕ್ತರು ಪಾಲ್ಗೊಂಡಿದ್ದಾರೆ. ಅವರೆಲ್ಲರಿಗೂ ಕೂಡ ಹರಿವಾಗಲು ಅನುಗ್ರಹ ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ ನಮ್ಮ ಮುಂದಿನ ಕಾರ್ಯಕ್ರಮ ಯುಗಾದಿ ದಿವಸ ಪಂಚಾಂಗ ಶ್ರವಣ, ಹೊಸ ಸಂವತ್ಸರ ಪ್ರಾರಂಭ ಆವತ್ತಿನ ದಿವಸ ಯುಗಾದಿ ಸಾಯಂಕಾಲ ಸರಿಯಾಗಿ 6:30 ಇಲ್ಲಿ ಪ್ರವಚನ ಇರುತ್ತೆ ಅಂತ ಹೇಳ್ತಾ ಇವತ್ತಿನ ಪ್ರವಚನ ಜೊತೆಗೆ ಇನ್ನೊಂದು ಅಂಶ, ನಾಳೆ 20, 21, 22 ಮೂರು ದಿವಸಗಳ ಕಾಲ ಇಲ್ಲಿ ನವಮಂತ್ರಾಲಯ ಅಂತಿದೆಯಲ್ಲ ರಾಯರ ಮಠ ಇದೆ, ಹೊಸದಾಗಿರೋ ಕೆಲವು ವರ್ಷಗಳಿಂದಾಗಿದೆ. ಅಲ್ಲಿ ಭಗವದ್ಗೀತಾ 7ನೇ ಅಧ್ಯಾಯದ ಪ್ರವಚನ, ಒಬ್ಬ ಚೆನ್ನೈಯಿಂದ ಬಂದವರು ಕರಕಂ ಇಟ್ಕೊಂಡಿದ್ದಾರೆ. 3 ದಿವಸ ಪ್ರವಚನ ಇರುತ್ತೆ, ಭಗವದ್ಗೀತಾ 7ನೇ ಅಧ್ಯಾಯ ಮಾತ್ರ 3 ದಿವಸ ಪ್ರವಚನ. ಜೊತೆಗೆ ಮುಖ್ಯವಾಗಿ 21ನೇ ದಿವಸ ನರಹರಿತೀರ್ಥರ ಗೀತಾಭಾಷ್ಯ ಟೀಕಾ ಸಂಸ್ಕೃತ, ಬಹಳ ದೊಡ್ಡ ಗ್ರಂಥ ಅದು ಪ್ರಕಾಶಿತವಾಗ್ತಾ ಇದೆ, ಆ ಗ್ರಂಥ ಪ್ರಕಾಶನವಾಗುತ್ತೆ. ಎಲ್ಲರೂ ಅದರಲ್ಲಿ ಭಾಗವಹಿಸಬೇಕು, ಭಗವದ್ಗೀತೆಯ ಪ್ರವಚನ ಆದ್ದರಿಂದ ಎಲ್ಲರಿಗೂ ಸುಲಭವಾಗಿ ತಿಳಿಯುತ್ತೆ. ಬಹಳ ಮುಖ್ಯವಾದ ಅಧ್ಯಾಯ 7ನೇ ಅಧ್ಯಾಯ ಅಂತ ಹೇಳಿದರೆ ಬಹಳ ಮುಖ್ಯವಾದ ಅಧ್ಯಾಯಗಳಲ್ಲಿ ಒಂದು, ಪರಮಾತ್ಮನ ಮಹಿಮೆ ಹೇಳಲು ಶುರುವಾಗೋದೇ ಆ ಅಧ್ಯಾಯದಿಂದ, ಅದರ ಪ್ರವಚನ ಇರುತ್ತೆ ಅಂತ ತಿಳಿಸ್ತಾ ಎಲ್ಲರೂ ಆಗಮಿಸಬೇಕು ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನು ಕೃಷ್ಣಾರ್ಪಣ ಮಸ್ತು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತ ಯದವೋಚಮಹಂ ತೇನ ಪ್ರಿಯತಾಂ ಕಮಲಾ.